ಅಂದ್ರೇನು? ಕರ್ಮವಿಲ್ಲದಿರುವಿಕೆ ಅಂತ. ಕರ್ಮ ಇಲ್ಲದಿರುವಿಕೆ. ಮೋಕ್ಷವನ್ನು ನೈಷ್ಕರ್ಮ್ಯ ಅನೈಷ್ಕರ್ಮ್ಯ ಅಂತ ಕರೆದಿರ್ತಾರೆ. ಕರ್ಮವನ್ನು ಮೋಕ್ಷವನ್ನು ನೈಷ್ಕರ್ಮ್ಯ ಅಂತ ಕರೆದಿರೋದು ಉಂಟು. ಮೋಕ್ಷಕ್ಕೆ ನೈಷ್ಕರ್ಮ್ಯ ಅಂತ ಹೆಸರಿರೋದ್ರಿಂದ ಆ ಹೆಸರಿನ ಮೇಲೆ ಪ್ರಶ್ನೆ ಶುರುವಾಯಿತು. ಈಗ ಮೋಕ್ಷಕ್ಕೆ ನೈಷ್ಕರ್ಮ್ಯ ಅಂತ ಹೆಸರಿದೆ ಅಂದಮೇಲೆ ಅಲ್ಲಿ ಕರ್ಮ ಇಲ್ಲದಿರಬೇಕೇ ಇದೆ ಅಂತ ಅರ್ಥ. ಅಂದಮೇಲೆ ನಾವು ಮುಟ್ಟೋ ಜಾಗ ಮೋಕ್ಷ, ಅಲ್ಲಿ ಕರ್ಮ ಇಲ್ಲದಿರಬೇಕೇ ಇದೆ. ಅಂದಮೇಲೆ ನಾವು ಇಲ್ಲಿ ಕರ್ಮ ಯಾಕೆ ಮಾಡಬೇಕು? ಮೋಕ್ಷದಲ್ಲಿ ಕರ್ಮ ಇಲ್ಲ, ನಾವು ಕರ್ಮಕ್ಕೆ ಹೋಗಿ ಮೋಕ್ಷಕ್ಕೆ ಹೋಗಬೇಕಾಗಿದೆ ಅಂದಮೇಲೆ ಕರ್ಮ ಬಿಡಬೇಕಾಗಿದೆ ಅಂತ ಅರ್ಥ. ಅಲ್ಲಿಗೆ ಹೋದ ಪೂರ್ತಿ ಕರ್ಮ ಬಿಟ್ಟುಬಿಡ್ತೇವೆ ಅಂತ ಅರ್ಥ. ಆದರೆ ಈಗ ಕರ್ಮ ಬಿಟ್ಟು 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 ಪ್ರಾಕ್ಟೀಸ್ ಮಾಡಿಬಿಟ್ರೆ ಪೂರ್ತಿ ಕರ್ಮ ಬಿಡೋ ಸ್ಥಿತಿ ಒಳ್ಳೆ ಹೋಗಿಬಿಡ್ತೇವಲ್ಲ ನಾವೀಗ. ಸಿಂಪಲ್ ಲಾಜಿಕ್ ಇದು. ಮೇಲ್ನೋಟದಕ್ಕೆ ಹೋ ಒಳ್ಳೆ ನೈಷ್ಕರ್ಮ್ಯ ಹೆಸರಾಗಿದೆ. ತುಂಬ ಜನ ನೈಷ್ಕರ್ಮ್ಯ ಅನ್ನೋ ಪದವನ್ನು ಈ ಅರ್ಥದಲ್ಲಿ ಉಪಯೋಗಿಸ್ಕೊಂಡು ಬಿಡ್ತಾರೆ. ನೈಷ್ಕರ್ಮ್ಯ ಅಂದರೆ ಮೋಕ್ಷ, ಕರ್ಮ ಇಲ್ಲದಿರಬೇಕೆ ಅಂತ ಅದರ ಅರ್ಥ. ಅಂದಮೇಲೆ ಕರ್ಮ ಇಲ್ಲದಿರಬೇಕೆ ಅಂತಕ್ಕಂಥ ಮೋಕ್ಷವನ್ನು ಹೊಂದಬೇಕಾದ್ರೆ ನಾವೀಗ ಕರ್ಮ ಮಾಡ್ತಾ ಮಾಡ್ತಾ ಹೋದ್ರೆ ಆಪೋಸಿಟ್ ಆಗುತ್ತದು. ಅದು ಕರ್ಮ ಬಿಡ್ತಾ 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 ಹೋಗಿಬಿಟ್ಟಾಗ ಒಂದು ಫೈನ್ ಡೇ ಪೂರ್ತಿ ಬಿಟ್ಟುಬಿಡ್ತೇವಲ್ಲ, ಅದೇ ನೈಷ್ಕರ್ಮ್ಯ. ಸಿದ್ಧಿ ಅಂತ ಯಾಕೆ ಕರಿಬಾರದು ಅಂತ ಪ್ರಶ್ನೆ. ಅದು ಭಗವಂತ ಉತ್ತರ ಕೊಡ್ತಾ ಇದ್ದಾನೆ, ನೀನು ಅರ್ಥ ಮಾಡಿಕೊಳ್ಳಿಲ್ಲ. ನೈಷ್ಕರ್ಮ್ಯ ಅಂತ ಹೇಳಿದರೆ ಕರ್ಮ ಇಲ್ಲದಿರಬೇಕೆ ಅಂತ ಅರ್ಥ ಅಲ್ಲ, ಇದನ್ನು ಹೇಳಬೇಕಾಗಿದೆ. ನೈಷ್ಕರ್ಮ್ಯ ಅನ್ನೋ ಶಬ್ದ ತುಂಬ ಜನ ತಿಳ್ಕೊಂಡ ಅರ್ಥ ಅಲ್ಲಿ ಮೋಕ್ಷದಲ್ಲಿ ಕರ್ಮ ಇರೋದೇ ಇಲ್ಲ ಅಂತ ಅರ್ಥ. ಆ ಅರ್ಥ ಅಲ್ಲ ಅಂತ ಭಗವಂತ ಹೇಳಿದ. ಆ ಅರ್ಥ ಅಲ್ಲ. ನೈಷ್ಕರ್ಮ್ಯ ನೈಷ್ಕರ್ಮ್ಯ ಅಂತ ಹೇಳಿದರೆ ಕರ್ಮ ಇಲ್ಲದಿರಬೇಕೆ ಅಲ್ಲ, ಕರ್ಮ ಬಂಧನ ಇಲ್ಲದಿರಬೇಕೆ ಅಂತ ಅರ್ಥ. ಕರ್ಮ ಬಂಧನ ಇಲ್ಲದಿರುವಿಕೆ, ಎಷ್ಟು ಡಿಫ್ರೆನ್ಸ್ ಇದೆ? ಕರ್ಮ ಇಲ್ಲದಿರಬೇಕೆ ಬೇರೆ, ಕರ್ಮ ಬಂಧನ ಇಲ್ಲದಿರಬೇಕೆ ಬೇರೆ. ಕರ್ಮ ಇಲ್ಲದಿರಬೇಕೆ ಅಂದರೆ ಆ್ಯಕ್ಟಿವ್ ಟೋಟಲಿ ಡಿವೈಡ್ ಆಫ್ ಆಲ್ ಆ್ಯಕ್ಟಿವಿಟೀಸ್ ಅಂತ ಅರ್ಥ. ಅದು ಸಾಧ್ಯ ಇಲ್ಲ. ನಿಜವಾಗಲೂ ಕೂಡ ಕರ್ಮ ಇಲ್ಲದಿರಬೇಕೆ ಅಂದರೆ ಕರ್ಮದ ಬಂಧನ ಇಲ್ಲದಿರಬೇಕೆ ಅಂತ ಅರ್ಥ. ಉದಾಹರಣೆ, ವಿದ್ಯಾರ್ಥಿ ಪರೀಕ್ಷೆಗೆ ಬೇರಾಗ್ತಾನೆ, ಯಾರೋ ಯಾಕಯ್ಯ ಓದ್ತಾ ಅಂತ ಕೇಳ್ತಾರೆ. ಇಲ್ಲ ಇಲ್ಲ, ಪರೀಕ್ಷೆ ಇದೆಲ್ಲ ಓದಲೇಬೇಕು ನಾನು ಅಂತ ಹೇಳ್ತಾನೆ. ಬರಿಬೇಕಲ್ಲ, ಓದಲೇಬೇಕು ಅಂತ ಹೇಳ್ತಾನೆ. ಸರಿ ಸರಿ ಅಂತ ಹೇಳಿಬಿಡ್ತಾನೆ. ಪರೀಕ್ಷೆ ಮುಗಿದೋಗುತ್ತೆ, ಮತ್ತೆ ಓದ್ತಾ ಇರ್ತಾರೆ. ಮತ್ತೆ ಈಗ ಕೈ ಓದ್ತಿ ಅಂತ ಕೇಳಿದ್ರೆ, ಈಗ ಓದ್ತಿ, ಈಗ ಬಂಧನ ಮುಗಿದೋಯ್ತಲ್ಲ ಮತ್ತೆ ಯಾಕೆ ಓದ್ತೀನಿ ನೀನೀಗ? ಅದಕ್ಕೆ ಹೇಳಿದ್ರೆ ಈಗ ಓದ್ತಾ ಇದ್ದೆ ನಾನೀಗ. ಆ ಬಂಧನ ಇಲ್ಲ, ಪರೀಕ್ಷೆ ಕೂಡ ಬಂಧನ ಇಲ್ಲ. ತಿಳ್ಕೊಳ್ಬೇಕು ಅನ್ನೋ ಆಸೆ ಇದೆಯಲ್ಲ, ಅದಕ್ಕೆ ಓದ್ತೇನೆ ಅಂತ ಹೇಳ್ತಾರೆ. ಅಂದರೆ ಓದುವಿಕೆಯನ್ನು ಬಿಟ್ಟಿಲ್ಲ ಅವನೀಗ, ಓದುವಿಕೆಯ ಬಂಧನ ಇಲ್ಲ ಈಗ. ಮೊದಲಾದ ಹಾಗಲ್ಲ, ನಾಳೆ ಪರೀಕ್ಷೆ ಇವತ್ತು ಓದಲೇಬೇಕು ಅವನಿಗೆ, ಬೇರೆ ದಾರಿ ಇಲ್ಲವೇ ಇಲ್ಲ. ಆದರೆ ಸುಮ್ಮನೆ ಓದೋನು ಏನು ಮಾಡ್ತಾನೆ? ಇವತ್ತಲ್ಲ ನಾಳೆ ಓದ್ತೇನೆ ಅಂತ ಹೇಳ್ತಾನೆ. ಈ ಮೊದಲೇ ಓದಿಬಿಡ್ತೇನೆ ಅಂತ ಹೇಳ್ತಾನೆ. ಅಡ್ಡಿ ಆತಂಕ ಇಲ್ಲ ಅವನಿಗೆ. ಈಗ ನೈಷ್ಕರ್ಮ್ಯ ಶಬ್ದವನ್ನು 99% ಪಾಲು ಜನ ಜಗತ್ತಿನ ಇತಿಹಾಸದಲ್ಲೇನೆ ತಪ್ಪರ್ಥ ಮಾಡಿಕೊಂಡು, ಮೋಕ್ಷ ಅಂದರೆ ಯಾವ ಕರ್ಮಗಳನ್ನು ಎಷ್ಟು ಮಾತ್ರಕ್ಕೂ ಮಾಡದೇ ಇರುವ ಜಾಗ ಮೋಕ್ಷ ಅಂತ ಹೇಳಿ. ಅದಲ್ಲ ಅದು. ಮೋಕ್ಷವನ್ನು ಒತ್ತಡದ ಹಿನ್ನೆಲೆಯಲ್ಲಿ ಮಾಡದೇ ಇರೋದು ನೈಷ್ಕರ್ಮ್ಯ ಅಂತ ಕರೀತಾರೆ. ಅಲ್ಲಿ ಒತ್ತಡಗಡೆ ಇಲ್ಲ, ಫ್ರೀಯಾಗಿದ್ದ ನಾವು. ಇದು ವಿಶೇಷ. ಇದು ಯಾರ್ದ ಮನೆ ಹೋಗಿರ್ತಾನೆ ಪಾಪ, ಅಲ್ಲಿ ಹಾಸ್ಟೆಲ್ ಇರ್ತಾನೆ ಹುಡುಗ, ಹಾಸ್ಟೆಲ್ ನಿಯಮಕ್ಕೆ ತಗದೆ ವರ್ತಿಸ್ಬೇಕು ಅವನು. ಪಾಪ ಇಷ್ಟೊತ್ತಿ ಪ್ರೇಯರು ಪ್ರೇಯರು, ಅಷ್ಟೊತ್ತಿಗೆ ಊಟ ಅಷ್ಟೊತ್ತಿಗೆ ಊಟ. ಆ ಕಾಲಕ್ಕೆ ಬೇರೆ ಹೊಟ್ಟಿನಲ್ಲಿಲ್ಲ, ಲೇಟಾಗಿ ಬಂದರೆ ಊಟ ಇಟ್ಟಿರೋದಿಲ್ಲ, ಮುದ್ದೆ ಬಂಧನ ಇದೆ ಅವನಿಗೆ. ತಕ್ಷಣ ಓಡ್ತಿರ್ತಾನೆ ಪಾಪ, ಊಟಕ್ಕೋಸ್ಕರ ಓಡ್ತಿರ್ತಾನೆ. ಹಿರಿದೋಡೆ ಪೂರ್ತಿ ಉಪವಾಸ ಇರಬೇಕಾಗತ್ತೆ. ಆಮೇಲೆ ಮನೆಗೆ ಹೋಗಿಬಿಡ್ತಾನೆ. ಅಬ್ಬ, ನನಗೆ ಬಂಧನವೇ ಇಲ್ಲ ಈಗ, ನನಗೆ ಊಟ ಇಲ್ಲ ಅಂತ ಅರ್ಥ ಅಲ್ಲ, ಅದಕ್ಕೆ ನಿದ್ದೆ ಇಲ್ಲ ಅಂತ ಅರ್ಥ ಅಲ್ಲ. ಆದರೆ ಅದೇ ಸಮಯದಲ್ಲಿ ಆಗಬೇಕು ಅಂತ ನಿರ್ಬಂಧ ಇಲ್ಲ ಅದಕ್ಕೆ. ಮೋಕ್ಷ ಅಂದರೆ ಹೇಗಿರುತ್ತೆ ಅಂದರೆ ಒತ್ತಡದಲ್ಲಿ ಬದುಕುವ ಜೀವನ ಮೋಕ್ಷ ಅಲ್ಲ. ಇದು ಮೋಕ್ಷ ಶಬ್ದದ ಅರ್ಥ. ಇದು ಇವತ್ತಿನ ಒತ್ತಡದಲ್ಲೇ ಬದುಕಿದ್ದೇವೆ. ಇವತ್ತು ಎಲ್ಲ ಒಂದು ಒತ್ತಡ ಇಲ್ಲದಿರೋ ಜಾಗ ಅಂತ ನಮ್ಮ ಜೀವನದಲ್ಲಿ ಇಲ್ಲವೇ ಇಲ್ಲ. ಇವತ್ತು ಮೋಕ್ಷಕ್ಕೆ ಹೋದಾಗ ಮಾತ್ರ ಏನು ಯೋಚನೆ ಕೂಡ ಇಲ್ಲ, ಅದಕ್ಕೆ ಮೋಕ್ಷ ಅಂತ ಕರೀತಾರೆ. ಬಂಧನದ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಯನ್ನು ಬಿಟ್ಟ ತಕ್ಷಣ ಅಬ್ಬ ನೋ ಐ ಆಮ್ ಫ್ರೀ ಅಂತ ಕರೀತಾರೆ. ನೋ ಐ ಆಮ್ ಫ್ರೀ. ಹಾಗೆ ಒಂದೆರಡೆ ಇಲ್ಲ, ಆರಾಮಾಗಿದ್ದೇವೆ. ಈ ಕಾನ್ಸೆಪ್ಟ್ ಇದೆಯಲ್ಲ, ಇದು ರಿಲೇಟಿವ್ಲಿ ಆರಾಮಾಗಿದ್ದೇವೆ ಅಷ್ಟೇ, ಟೋಟಲಿ ಅಲ್ಲ, ರಿಲೇಟಿವ್ಲಿ ಆರಾಮ್. ನೀನು ರಿಟೈರ್ ಆಗಿಬಿಟ್ಟ ಅಬ್ಬ, ಆಫೀಸ್ ಜಂಜಾಟ ತಪ್ಪೋಗ್ಬಿಡ್ತು ಅಂತ ಮನೆಗೆ ಬಂದ. ಮನೆಯವರು ಹೇಳಿದ್ರು, ಹಾಗೆ ರಿಟೈರ್ ಆಗಿದ್ದೀರಿ, ಮನೆ ಕೆಲಸ ಶುರು ಮಾಡಿ ಅಂದರು. ಫಜೀತಿ ಆಯ್ತಾಯ್ತು ಒಳ್ಳೆ ಹಣೆ ಬಾರ ಬಂತಲ್ಲ. ಆ ಬಂಧನ ಇಲ್ಲ, ಮನೆ ಬಂಧನ ಶುರುವಾಯ್ತು. ಎಷ್ಟೋ ದಿನ ಬಂದು ಮೊನ್ನೆ VRS ತೊಗೊಂಡವ್ರು ಇಂಟರ್ವ್ಯೂ ಮಾಡಿದ್ದಾರೆ ಯಾರೋ ಪಾಪ. VRS ತೊಗೊಂಡವ್ರು ನಾವು ಇಂಟರ್ವ್ಯೂ ಮಾಡಿ ಪೇಪರಲ್ಲಿ ಹಾಕಿದ್ದಾರೆ. ಎಷ್ಟೋ ದಿನ ಕೇಳಿದರೆ ಮನೆ ಮರ್ಯಾದೆ ಹೋಗಿದೆ ಸರ್ ಅಂತ ಹೇಳಿದ್ರು. ತುಂಬ ಜನಗಳು ಪಾಪ ಇಷ್ಟು ದಿವಸ ಆಫೀಸ್ಗೆ ಅಂದರೆ ಸ್ಟಾಫ್ ರಿಯಾಲ್ಟಿ ಕೊಡ್ತಿದ್ರು, ಪಾಪ ಸ್ನಾನಕ್ಕೆ ಅಂದರೆ ಪಾಪ ಆಫೀಸ್ಗೆ ಹೋಗ್ತೀರಿ ಮಾಡಿ ಅಂತಿದ್ರು, ಊಟಕ್ಕೆ ಅಂದರೆ ಮಾಡಿ ಅಂತಿದ್ರು, ಏನಾದರೂ ತೊಗೊಂಡ್ಬರೋಕ್ಕಾಗೋದಿಲ್ಲ ಅಂದರೆ ಹೌದು ಆಫೀಸ್ಗೆ ಬಿಡಿ ಅಂತಿದ್ರು, ಏನೇಂದ್ರು ಸ್ನಾನಕ್ಕೆ ಹೋದರೆ ಬಿಡಿ, ರಿಟೈರ್ ಆದರೆ ನೀವೇನು ಆಮೇಲೆ ಮಾಡಿ, ಆಮೇಲೆ ಏನೋ ರಿಟೈರ್ ಆದರೆ ಇದು ಕೂತೀರಿ, ಮಕ್ಕಳೇ ನೀವು ಮಕ್ಕಳಿಗೆ ಪಾಪ ಏನು ನೀವೇ ತಂದುಕೊಡಿ, ಪಾಪ ಸ್ಕೂಲಿಗೆ ಹೋಗೋ ಹುಡುಗರು, ಅದೇ ನೀವೇನು ಕೆಲಸಕ್ಕೆ ಬಾರದವ್ರು ಅಂತ ಅರ್ಥ. ಪಾಪ ಈ ಮರ್ಯಾದೆ ಆಗಿಬಿಟ್ಟಿದೆ ಅಂತ ಹೇಳ್ತಾರಲ್ಲ ಅದು. ಇದು ಒಂದು ಬಂಧನ ತಪ್ಪಿತು, ಮತ್ತೊಂದು ಬಂಧನ ಜಾಸ್ತಿ ಆಯಿತು ಪಾಪ. ಆದರೆ ಮೋಕ್ಷ ಅಂದರೆ ಹೀಗಲ್ಲ. ಬಂಧನದ ಇದು ರಿಲೇಟಿವ್ಲಿ ಬಂತೆ ಹೊರತು ಅಲ್ಲಿ ಮೋಕ್ಷದೊಳಗೆ ಬಂಧನದ ಹೆಸರೇ ಇಲ್ಲ. ಅಬ್ಸಲ್ಯೂಟ್ಲಿ ಬಿಕಮಿಂಗ್ ಫ್ರೀ, ಅಬ್ಸಲ್ಯೂಟ್ಲಿ ಬಿಕಮ್ ಫ್ರೀ ಇದೆ. ಅದನ್ನು ನೈಷ್ಕರ್ಮ್ಯ ಅಂತ ಕರೀತಾರೆ. ಈ ನೈಷ್ಕರ್ಮ ಶಬ್ದಕ್ಕೆ ಅರ್ಥವನ್ನು ಮೊಟ್ಟ ಮೊದಲ ಬಾರಿಗೆ ಕೊಟ್ಟ ಶ್ರೇಯಸ್ಸು ಶ್ರೀಮನ್ ಮಧ್ವಾಚಾರ್ಯರನ್ನು ಮರಿಬಾರದು. ಲೋಕದೊಳಗೆ ಎಷ್ಟು ಪದಗಳಿಗೆ ಅವರ ಕಾಂಟ್ರಿಬ್ಯೂಷನ್ ಇದೆ, ಇದನ್ನು ಮರೆತು ನೀವು ಯಾವುದೇ ಪುಸ್ತಕ ಓದಿ ಅದು ತಿಳ್ಕೊಂಡು ಅರ್ಥನೇ ಬೇರೆ. ಕರ್ಮದ ಹೆಸರೇ ಇಲ್ಲ ಅಂತ ಅರ್ಥ ಮಾಡಿಬಿಡ್ತಾರೆ. ಅದು ಅಲ್ಲವೇ ಅಲ್ಲ. ಕರ್ಮದ ಜಂಜಾಟದಲ್ಲ, ಕರ್ಮದ ಬಂಧನ ಇಲ್ಲ, ಕರ್ಮದ ಬಗ್ಗೆ ನಮಗೆ ಒತ್ತಡ ಮೊದಲಾದ್ದು ಇರೋದೇ ಇಲ್ಲ. ಇಲ್ಲಿ ಒತ್ತಡ ಇರೋದರಿಂದ ನಮಗೆ ಅನೇಕವಾದ ವಿಕಾರ ಉಂಟಾಗುತ್ತೆ. BP ಬರುತ್ತೆ, ಏನೇನೋ ಬರುತ್ತೆ ಒತ್ತಡ ಇರೋದರಿಂದ. ಒತ್ತಡ ಇಲ್ಲದೆ ಹೋದ ಕಾಲಕ್ಕೆ ಅದು ಯಾವುದೂ ಇರೋದಿಲ್ಲ. ಮೋಕ್ಷದೊಳಗೆ ಈ ಕರ್ಮದ ಒತ್ತಡ ಇರೋದಿಲ್ಲ. ಯಾತಕ್ಕೆ ಅಂತ ಮುಂದೆ ಹೇಳುತ್ತಾರೆ. ಈ ಒತ್ತಡ ಇಲ್ಲದಿರುವಿಕೆಯನ್ನು ಮೋಕ್ಷ ಅಂತ ಅರ್ಥ ಮಾಡಿಕೊಂಡ ಮೇಲೆ ಕರ್ಮ ಬಿಡೋದು ಅಂತ ಶಬ್ದಕ್ಕೆ ಅರ್ಥನೇ ಇಲ್ಲ. ಅದಕ್ಕೆ ಕರ್ಮ ಬಿಡೋದು ಅಂತ ಅರ್ಥ ಅಲ್ಲ. ಅದಕ್ಕೆ ನ ಕರ್ಮಣ ಮನಾರಂಭಾತ್ ನೈಷ್ಕರ್ಮ್ಯಂ ಪುರುಷೋ ಅಶ್ನುತೆ ಅಲ್ಲೊಂದು ಪದ ಉಪಯೋಗಿಸಿದ್ದಾರೆ. ಪುರುಷ ಅಂತ ಪದ ಉಪಯೋಗಿಸಿದ್ದಾರೆ. ಈ ಪದದ ಸ್ವಾರಸ್ಯವನ್ನು ಆಚಾರ್ಯರು ಗುರುತಿಸ್ತಾರೆ. ಪುರುಷ ಅಂತ ಶಬ್ದಕ್ಕೆ ಏನು ಗೊತ್ತೇನರ್ಥ? ಪುರು ಅಂದರೆ ದೇಹ ಅಂತ ಅರ್ಥ. ಪುರು ಅಂದರೆ ದೇಹ. ಸ ಅಂದರೆ ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಹೋಗುವವನು ಅಂತ ಅರ್ಥ. ಒಬ್ಬನು ದೇಹ ಬಿಟ್ಟಾರೆ ಮತ್ತೊಂದು ದೇಹ ತಗೊಳ್ತಾನಲ್ಲ. ವಾಸಾಂಸಿ ಜೀರ್ಣಾನಿ ಯಥಾವಿಹಾಯ ನವಾನಿ ಗೃಹಾತಿ ನರೂಪರಾಣಿ. ಮನುಷ್ಯ ದೇಹ ಬಿಡೋದು ಮತ್ತೊಂದು ದೇಹ ತಗೊಳ್ಳೋದು ಅಂತ ಅರ್ಥ. ಅದಕ್ಕೆ ಜೀವನನ್ನು ಪುರುಷ ಪುರುಷ ಅಂತ ಕರೆದಿದ್ದ. ಒಂದಲ್ಲ ಒಂದು ದೇಹ ಅವನಿಗಿದ್ದೇ ಇರುತ್ತೆ. ಒಂದಲ್ಲ ಒಂದು ದೇಹ ಇದ್ದೇ ಇರುತ್ತೆ ಅಂದಮೇಲೆ ಪುರುಷ ಕರ್ಮವನ್ನು ಬಿಟ್ಟುಬಿಟ್ರೆ ಹೇಗಿರುತ್ತೆ ಅಂತ ಕೇಳಬೇಡ. ದೇಹ ಅಂದಮೇಲೆ ಕರ್ಮ ಮಾಡಲೇಬೇಕಾಗುತ್ತೆ ಅಂತ ಹೇಳುತ್ತಾರೆ. ಇದು ಪುರುಷ ಶಬ್ದದ ಸ್ವಾರಸ್ಯ. ಇದು ಪುರುಷ ಶಬ್ದದ ಸ್ವಾರಸ್ಯ. ಎಟಿಮಾಲಜಿಕಲ್ ಮೀನಿಂಗನ್ನು ಆಚಾರ್ಯರು ಕೊಟ್ಟು ಹೇಳ್ತಾರೆ. ಆ ಪದ ಉಪಯೋಗಿಸಿದ್ದೆ ಹಾಗೆ. ಮತ್ತು ಹೇಗೆ ಹೋಗುತ್ತೆ ಗೊತ್ತಾ? ಕರ್ಮ ಮಾಡದೇ ಇರತಕ್ಕಂತಹ ದೇಹವನ್ನು ಕೊಡಿ ಅಂತ ಕೇಳಿದರೆ ಎಷ್ಟು ತಪ್ಪು ಪ್ರಶ್ನೆ ಗೊತ್ತಾ? ಅದು ಒಂದು ನನ್ನ ಕೆಲಸ ಬೇಕಾಗಿದೆ ಸರ್. ಎಂಥ ಕೆಲಸ ಗೊತ್ತಾ? ಏನು ಕೆಲಸ ಇರಬಾರ್ದಂತ ಕೆಲಸ ಕೊಡಿ ಅಂತ ಏನು ಹೇಳ್ತಾರೆ? ಮನೆ ಕೂತ್ಕೊಂಡು ಸಾಯಿ ಅಂತಾರೆ. ಯಾರು ಕೆಲಸ ಕೊಡೋದಿಲ್ಲದೆ ಏನೂ ಕೆಲಸ ಇಲ್ಲ ಕೆಲಸ ಅಂತ ಇಲ್ಲೇ ಇಲ್ಲ ಅದರೊಳಗೆ. ಪುರುಷ ಶಬ್ದಕ್ಕೆ ಅರ್ಥ ದೇಹ ತಗೋದ ಕೆಲಸ ಮಾಡಲೇಬೇಕು ಅವನು. ಗೊತ್ತಾ? ನನಗೆ ಬಿಳಿ ಬಣ್ಣ ಇರಬಾರ್ದಂತ ಹಾಲು ಕೊಡಿ ಅಂತ ಕೇಳಿದರೆ ವಿಷ ಕೊಡ್ತೀವಿ ಅಂತಾರೆ. ಅಷ್ಟೇನೇನು ಕೊಡೋಕ್ಕಾಗೋದಿಲ್ಲ. ಬಿಳಿ ಬಣ್ಣದ ಇರತಕ್ಕಂಥ ಹಾಲು ಒಂದು ಇರುತ್ತೆ, ಟಾರ್ ಕೊಡೋಕ್ಕಾಗತ್ತೆ. ಅದರಿಂದ ಹಾಲಿಗೆ ಬಿಳಿ ಬಣ್ಣ ಎಷ್ಟು ನ್ಯಾಚುರಲ್ಲು, ದೇಹ ಇರತಕ್ಕಂಥ ವ್ಯಕ್ತಿ ಕರ್ಮವನ್ನು ಮಾಡಲೇಬೇಕಾಗುತ್ತೆ, ಬಿಡಲಕ್ಕಾಗೋದಿಲ್ಲ ಅಂತ ಹೇಳಿಬಿಡ್ತಾರೆ. ಪುರುಷ ಶಬ್ದದ ಸ್ವಾರಸ್ಯ ಇತ್ತು. ಅಂದರೆ ಭಗವದ್ಗೀತೆಯ ಒಂದೊಂದು ಪದಗಳು ಯಾವ್ಯಾವ ಸಮಯದಲ್ಲಿ ಉಪಯೋಗಿಸಿದ್ದಾರೆ ಅಂತ ಅರ್ಥ ಮಾಡಿಕೊಂಡ್ರೆ ಆಗ ಅದರ ಡೆಪ್ತ್ ಏನಂತ ಗೊತ್ತಾಗುತ್ತೆ. ಇವತ್ತು ಎಷ್ಟೋ ಅದು ಹೇತುಗರ್ಭವಾದ ಪದಗಳು ಅಂತ ಹೇಳಿದ್ರೆ ಅದಕ್ಕೆ ಶ್ರೀಮಂತ ದಾನ ಮಾಡ್ದ. ಅರೆ, ದುಡ್ಡೇ ಇತ್ತು ಅಂದರೆ ಶ್ರೀಮಂತ ಅಂತ ಹೇಳಿಲ್ವೇ? ಆ ಪದದಲ್ಲೇ ಅರ್ಥ ಇದೆ. ಅದಕ್ಕೆ ಶ್ರೀಮಂತ ಅಂತ ಹೇಳಿ ಅದಕ್ಕೆ ದಾನ ಮಾಡ್ದೆ, ಉತ್ತರ ಅಲ್ಲೇ ಇದೆ. ಆರ್ತಿ ಇದು ಪುರುಷ ಕರ್ಮ ಮಾಡ್ತಾನೆ ಅಂದರೆ ಪುರುಷರಂದು ಕರ್ಮ ಮಾಡಲೇಬೇಕು ಅಂತ ಅರ್ಥ. ಇವತ್ತು ಕರ್ಮ ಬಿಡಿ ಕರ್ಮ ಬಿಡಿ ಅಂತ ಯಾರಾದ್ರು ಹೇಳಿದರೆ ಆ ಪುರುಷದ ಬಗ್ಗೆ ಅರ್ಥನೇ ಮಾಡಿಕೊಂಡಿಲ್ಲ ಅಂತ ಅರ್ಥ ಅವನು. ಅದಕ್ಕೆ ಹೇಳ್ತಾರೆ, ನಕರ್ಮಣ ಮನಾರಂಭಾತ್ ನೈಷ್ಕರ್ಮ್ಯಂ ಪುರುಷ ಅಶ್ನುತೆ. ಬರೀ ಕರ್ಮಗಳನ್ನು ತೊರೆಯುವುದರಿಂದ ಮಾತ್ರವೇ ನೈಷ್ಕರ್ಮ್ಯ ಅಂತಕ್ಕಂಥ ಮೋಕ್ಷ ಹೊಂದಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ದಾಯಿತು. ಇನ್ನು ಎರಡನೇದು ಆಯಿತು ಕೃಷ್ಣ, ಹೀಗೆ ಮಾಡಿಬಿಟ್ರೆ ನಚ ಸನ್ಯಸನಾದೇವ ಸಿದ್ಧಿಂ ಸಮಧಿ ಗಚ್ಚತಿ. ಮುಂದಿನ ಮಾತು, ನಚ ಸನ್ಯಸನಾದೇವ ಸಿದ್ಧಿಂ ಸಮಧಿ ಗಚ್ಚತಿ. ಇಲ್ಲಿ ಒಂದು ತಪ್ಪು ಕಲ್ಪನೆ. ಸನ್ಯಾಸದ ಬಗ್ಗೆ ತುಂಬ ಜನಕ್ಕೆ ತಪ್ಪು ಕಲ್ಪನೆ ಇತ್ತು. ಸನ್ಯಾಸಿಗಳಾಗೋದು ಅಂದರೆ ಏನು? ಕರ್ಮ ಬಿಟ್ಟುಬಿಡೋದು ಅಂತ ಅರ್ಥ. ತುಂಬ ಜನ ತಿಳ್ಕೊಂಡಿದ್ದ ಹಾಗೆ ಸನ್ಯಾಸಿಗಳಾಗೋದು ಅಂದರೆ ಏನು? ಕರ್ಮ ಬಿಟ್ಟುಬಿಡೋದು ಅಂದರೆ ಮೈಗಡರಾಗೋದು ಅಂತಾರೆ. ಇನ್ನೂ ಹೇಳೋದಾದ್ರೆ ಮೈಗಡನೇ ಕೂತ್ಬಿಡೋದು. ಏನಾಗಿ ಕೇಳ್ತೇವೆ, ಸನ್ಯಾಸಿ ಆಗಿಬಿಟ್ಟೆ, ಏನಿಲ್ಲ ಊಟ ಬಂದುಬಿಟ್ರೆ ಏನೇನು ಮಾಡಬೇಕಾಗಿಲ್ಲ ಅಂತ ಅರ್ಥ ತಿಳ್ಕೊಂಡ್ಬಿಡ್ತಾರೆ ಪಾಪ. ಇದು ಸನ್ಯಾಸ ಶಬ್ದದ ಅರ್ಥ ಅಲ್ಲ ಅಂತ ಭಗವಂತ ಹೇಳಿದ್ದಾನೆ. ಈ ರೀತಿ ಸನ್ಯಾಸದಿಂದ ಸಿದ್ಧಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅಂದರೆ ಸನ್ಯಾಸ ದೊಡ್ಡದು, ಜನ ಅರ್ಥ ಮಾಡ್ಕೊಂಡಿದ್ದು ಕೆಟ್ಟದಾಗಿ. ಅನ್ನೇ ಸನ್ಯಾಸ ತೊಗೊಳ್ಬೇಕಾದ್ರೆ ಜನ ಇವತ್ತು ಏನು ಮಾಡ್ತಾರೆ ಗೊತ್ತೇನು? ಸನ್ಯಾಸ ತೊಗೊಳ್ಬೇಕು ಅರ್ಹತೆ ಏನು ಅಂತ ಯಾರಾದ್ರು ಕೇಳಿದರೆ, ಮನೆಯಲ್ಲಿ ಗಲಾಟೆ ಆಗಿರಬೇಕು, ಮಕ್ಕಳು ಫೇಲ್ ಆಗಿರಬೇಕು, ಇವನು ಡಿಸ್ಮಿಸ್ ಆಗಿರಬೇಕು, ಕಳ್ಳತನ ಮಾಡಿ ಸಿಕ್ಕಾಕೊಂಡಿರಬೇಕು, ಅಂಥವ್ರು ಸನ್ಯಾಸ ತೊಗೊಳ್ಳೋ ಒಳ್ಳೆ ಅರ್ಹ ಪುರುಷರು ಅಂತ ಜನ ತಿಳ್ಕೊಂಡ್ಬಿಟ್ಟಿರ್ತಾರೆ ಪಾಪ. ಯಾಕಂದರೆ ಸನ್ಯಾಸ ತೊಗೊಂಡಿದ್ದೇನೆ ಮಾಡಿದ್ಯಾ ಅಂತ ಕೇಳಿದರೆ ಹಾಗೋ ಹಾಕಿ. ಇದು ಜನ ಹಾಕಿ ತಿಳ್ಕೊಂಡು ಜನರು ತುಂಬ ಜನ ಇದ್ದು ಪವಮಾನ ಮಾಡ್ಬೇಕಾದ್ರೆ ಹಾಕಿ ತಿಳ್ಕೊಂಡಿರ್ತಾರೆ ಪಾಪ. ಪವಮಾನ ಮಾಡ್ತೀರಿ, ಯಾತಕ್ಕೆ ಮಾಡ್ತೀರಿ, ಅದು ಆಗಿತ್ತಾ, ಆಗಬಾರ್ದಾಗಿತ್ತಾ ಅಂತ ಅರ್ಥ ಅದಕ್ಕೆ. ಅದು ಯಾರು ಫಲಾಪೇಕ್ಷೆ ಇತ್ತ ಇಲ್ಲ, ಸುಮ್ಮನೆ ಮಾಡ್ತೀನಿ ಅಂದರೆ ತಲೆ ಕೆಟ್ಟಿದೆ ಅಂತ ಕೇಳಿದ್ರೆ ಸುಮ್ಮನೆ ಬಲರಾಮ ಮಾಡಿ ಬುದ್ಧಿ ಇದೆ ನಿಮಗೀಗ. ಏನಾದ್ರು ಆಗಿರಬೇಕು, ಲಕ್ಷಾಂತರ ರೂಪಾಯಿ ಲಾಸ್ ಆಗಿರಬೇಕು, 100 ರೂಪಾಯಿ ಮುಗಿಸಿಬಿಡಬೇಕು. ಅದಕ್ಕೆ ಪವಮಾನೋಭವದ ವೈಶಿಷ್ಟ್ಯ. ನಮ್ಮ ಇದನ್ನು ಈ ರೀತಿ ಅಪಾರ್ಥ ಮಾಡ್ಕೊಂಡಿದ್ದಾರಲ್ಲ, ಆರ್ಥ ನಾವು ಕಾಣ್ತಾ ಇದ್ದೆ. ಸನ್ಯಾಸ ಅಂದರೆ ಎಸ್ಕೇಪಿಸಮ್ ಅಂತಾಗಿದೆ, ಇವತ್ತು ಪಲಾಯನವಾದ ಅಂತಾಗಿಬಿಟ್ಟಿದ್ದೆ. ಎಲ್ಲ ಪಾಪರಾದರೆ ತಲೆ ಮಡಿಸ್ಕೊಂಡು ಹೋಗೋದು ಸನ್ಯಾಸ ಅಂತ ಕರೆಯೋದು. ತುಂಬ ತಪ್ಪಿದ್ದು ಬಂದು ಅರ್ಥ ಅಲ್ಲ ಅದಕ್ಕೆ. ನಚ ಸನ್ಯಾಸನಾದೇವ ಸಿದ್ಧಿಂ ಸಮಧಿ ಗಚ್ಚತಿ. ಈ ಮೆಕ್ಯಾನಿಕಲ್ ಸನ್ಯಾಸದಿಂದ ಯಾವನೂ ಎಂದೂ ಸಿದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ಟು. ಸನ್ಯಾಸ ಅಂದರೆ ಏನು ಆಗಿದ್ರೆ ಆ ಅರ್ಥದ ಸೂಚನೆ ಇದರೊಳಗೆ? ಬರೀ ಕರ್ಮವನ್ನು ಬಿಡೋದು ಸನ್ಯಾಸ ಅಲ್ಲವೇ ಅಲ್ಲ. ಮತ್ತೆ ಏನು ಗೊತ್ತಾ, ಸನ್ಯಾಸಿ ಆಗೋನು ಎಂಥವನು ಸನ್ಯಾಸಿ ಆಗ್ತಾನೆ ಗೊತ್ತೇನು? ಅವನಿಗೆ ಎಲ್ಲ ಅನುಕೂಲತೆಗಳು ಉಂಟು. ಅವನಿಗೆ ತುಂಬ ವಿದ್ವಾಂಸ, ದೊಡ್ಡ ವಿದ್ವಾಂಸ, ಎಲ್ಲ ಅನುಕೂಲತೆಗಳು ಅವನಿಗುಂಟು. ಯೋಚನೆ ಮಾಡ್ತಾನೆ, ನಾನು ಸನ್ಯಾಸಿ ಆಗ್ತೇನೆ. ಆಶ್ಚರ್ಯ, ಎಲ್ಲ ಇದೆ, ಯಾಕೆ ಸನ್ಯಾಸಿ ಆಗ್ತೇನೆ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತೀನಿ, ಎಲ್ಲ ಇದೆ, ನನಗೆ ಯಾವ ಕಮಿಟ್ಮೆಂಟೂ ಇಲ್ಲ, ಇನ್ಮೇಲೆ ನಾನು ಹೆಚ್ಚೆಚ್ಚು ಜ್ಞಾನ ಕಾರ್ಯ ಮಾಡಲಿಕ್ಕೆ ಅನುಕೂಲ ಆಗಬೇಕಾಗಿದೆ. ಟೋಟಲ್ ಇನ್ವಾಲ್ವ್ಮೆಂಟ್ ತಪಸ್ಸಿನೊಳಗೆ, ಜ್ಞಾನದೊಳಗೆ ಟೋಟಲ್ ಇನ್ವಾಲ್ವ್ಮೆಂಟ್ ಹೊಂದಬೇಕಾಗಿದೆ. ಅದಕ್ಕೆ ಇದ್ದುಬದ್ದ ಒಂದು ಬಂಧನವು ಹೋಗಿಬಿಡಲಿ ಅಂತ ಸನ್ಯಾಸ ತಗೋತೇನೆ ಅಂತಾನಲ್ಲ, ಅದು ನಿಜವಾದ ಸನ್ಯಾಸ. ಅಂದರೆ 100% ಮನೆಯಲ್ಲಿ ಓದಲಿಕ್ಕಾಗೋದಿಲ್ಲ, ಲೈಬ್ರರಿಯಲ್ಲಿ ಓದ್ತೀವಿ ಅಂತಾರಲ್ಲ ಹಾಗೆ. ಮನೆಯಲ್ಲಿ ಓದ್ತಾ ಕೂತ್ರೆ ಏನು ಮಾಡ್ತಾರೆ? ಆಯಿತು ಹೇಳ್ರಿ ಹೇಳ್ರಿ ಶುರು ಮಾಡಿ ಅಂತ ಹೇಳಿ ಶುರು ಮಾಡಿಬಿಡ್ತಾರಾಗಲೇ. ಆಗ ಅಲ್ಲಿ ಕೂತಾಗ ಪ್ರಶ್ನೆ ಬರೋದೇ ಇತ್ತು. ಇವತ್ತು ಮನೆ ಬಿಟ್ಟು ಲೈಬ್ರರಿಯಲ್ಲಿ ಹೇಗೆ ಓದ್ತಾನೋ, ಗೃಹಸ್ಥಾಶ್ರಮ ಬಿಟ್ಟು ಸನ್ಯಾಸ ತಗೊಳ್ಳೋದು ಹಾಗೆ. ನಿದ್ದೆ ಮಾಡಲಿಕ್ಕೆ ಅಲ್ಲಿಗೆ ಹೋಗೋದಾರೆ ಮನೆಯಲ್ಲೇ ಮಾಡಿ ಅಂತ ತಿಳ್ಕೊಂಡ್ಬರ್ತಾರೆ ಅಷ್ಟೇ. ನಿದ್ದೆ ಮಾಡಲಿಕ್ಕೆ ಹೋಗಿ ಲೈಬ್ರರಿಗೆ ಹೋಗಬಾರದು, ಅಲ್ಲೇ ಓಡಿಸ್ತಾರೆ. ಇಲ್ಲಿ ಕೂತ ಜಾಗ ಖಾಲಿ ಮಾಡಿ ಅಂತ ಹೇಳ್ತಾರೆ. ಹೆಚ್ಚು ಓದಲಿಕ್ಕೆ ಇಷ್ಟಪಡೋ ವ್ಯಕ್ತಿ ಲೈಬ್ರರಿಗೆ ಹೇಗೆ ಹೋಗ್ತಾನೋ, ಹೆಚ್ಚು ಸಾಧನೆ ಮಾಡಲಿಕ್ಕೆ ಇಷ್ಟಪಡೋ ವ್ಯಕ್ತಿ ಸನ್ಯಾಸಿ ಆಗ್ತಾನೆ. ಅಂದರೆ ಸನ್ಯಾಸ ಅಂದರೆ ಏನಾಯ್ತು? ಈಗ ಕರ್ಮ ಬಿಡೋದಲ್ಲ, ತನಗೆ ಬೇಕಾದ ಕರ್ಮ ಇನ್ನೂ ಚೆನ್ನಾಗಿ ಮಾಡಲೆ ಸನ್ಯಾಸ ತಗೊಳ್ಳು. ತನಗೆ ಬೇಕಾದ ಕರ್ಮ ಜ್ಞಾನಕಾರ್ಯದ ರೂಪ ಕರ್ಮ ಇದೆಯಲ್ಲ, ಅದನ್ನು 100% 100%-100% ಮಾಡೋಕ್ಕೆ ಅನುಕೂಲವಾಗಲಿ ಅಂತ ಸನ್ಯಾಸ ತಗೊಳ್ಳೋದೆ ಹೊರತು ಅದನ್ನು ಬಿಟ್ಟು ಹೋಗ್ಲಿಕ್ಕೆ ಸನ್ಯಾಸ ತಗೊಳ್ಳೋದಲ್ಲ. ಈ ಅರ್ಥ ಎಷ್ಟು ಜನಕ್ಕೆ ಗೊತ್ತಿದೆ ಯೋಚನೆ ಮಾಡಿ. ಸನ್ಯಾಸ ಶಬ್ದದ ಅರ್ಥ ಬಹಳ ವಿಚಿತ್ರವಾದದ್ದು. ಜನ ತಿಳ್ಕೊಂಡಿದ್ದೇ ಒಂದು, ಇರದೇ ಒಂದು. ಈ ಮಾತನ್ನು ಯೋಗ ದೀಪಿಕ ಅನ್ನೋ ಗ್ರಂಥದಲ್ಲಿ ಬರೀತಾರೆ, ನಾರಾಯಣ ಪಂಡಿತರು ಬರೆದವರು. ಅದನ್ನು ಅವ್ರು ಹೇಳ್ತಾರೆ, ಮನುಷ್ಯ ಇವತ್ತು ನೋಡಿ ನಿತ್ಯದಲ್ಲಿ ಪಾಠ ಪ್ರವಚನ ಮಾಡಬೇಕು ಅಂತ ಅಪೇಕ್ಷೆ ಇದೆ ಪಾಪ, ಆದರೆ ತುಂಬ ಬಂಧನಗಳುಂಟು ಅವನಿಗೀಗ. ಈ ಪಿತೃಪಕ್ಷ ಮತ್ತೊಂದು ತಿಳ್ಕೊಂಬೋಣ. ಪ್ರತಿನಿತ್ಯ ತರ್ಪಣ ಕೊಡಬೇಕು. ಅನೇಕರಿಗೆ ಎಷ್ಟು ಜನಕ್ಕೆ ಗೊತ್ತೇ ಇದೆ, ಪ್ರತಿನಿತ್ಯ ಕೊಡೋಕಂತ ಗೊತ್ತೇ ಇಲ್ಲ ಪಾಪ. ಎಂದೋ ಒಂದು ಸ್ಪರ್ಶ ಮಾಡಿ ಮುಗಿಸಿಬಿಟ್ರೆ ಸಾಕು ಅಂತ ಕೆಲವರು, ಎಲ್ಲ ಮಠ ಕೊಟ್ಬಿಟ್ಟು ಆಹುತಿ ಊಟ ಕೂತ್ರೆ ಸಾಕು ಅಂತ ಕೆಲವರು ಪಾಪ. ಏನೇನೋ ತಮ್ಮ ಕಲ್ಪನೆಗಳು. ಪಿತೃಪಕ್ಷ ಅಂತ ಕೇಳಿದರೆ ಪ್ರತಿನಿತ್ಯ ತರ್ಪಣ ಕೊಡಬೇಕಿದೆ. ತುಂಬ ಜನ ಇವತ್ತು ಮರೆತು ಬಿಟ್ಟಿದ್ದಾರೆ, ಬೇರೆ ಜನಾಂಗದಲ್ಲಿ ಮರ್ತಿಲ್ಲ, ಹಳ್ಳಿಗರು ಮರ್ತಿಲ್ಲ. ಈ ಪಿತೃಪಕ್ಷ ಅಂತೇಳಿ ಹಳ್ಳಿಗರು ಒಂದು ಕಡೆ ಮದುವೆ ಗದುವೆ ಮಾಡೋದಿಲ್ಲ, ಅರ್ಥ ಮಾಡ್ಕೋಬೇಕು. ಶೂದ್ರ ಜನ ಒಂದು ಕಡೆ ಮದುವೆ ಮಾಡೋದಿಲ್ಲ, ಯಾವುದನ್ನು ಮಾಡೋದಿಲ್ಲ, ಪಿತೃಕಾರ್ಯಗಳು ಮೀಸಲು ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಗೊತ್ತಿಲ್ಲ, ಯಾರು ಮಹಾ ಈ ಪಕ್ಷದಲ್ಲಿ ಮದುವೆ ಮಾಡ್ತಾರೆ, ಬಹುಶಃ ಬ್ರಾಹ್ಮಣರು ಮಾಡ್ತಾರೆ ಅಂತ ಅರ್ಥ ಸ್ಥಿತಿ ಆಗಿಬಿಟ್ಟಿತ್ತು. ಆ ಬಗ್ಗೆ ತುಂಬ ಜನ ಗೊತ್ತು, ಕಾನ್ಸೆಪ್ಟೇ ಗೊತ್ತಿಲ್ಲ ಪಾಪ. ಆ ಕಾಲದ ಜನಕ್ಕೆ ರಕ್ತಗತವಾಗಿ ಬಂದಂಥ ಕಾನ್ಸೆಪ್ಟ್ ಅದು. ಯಾವ ಕಾಲದಲ್ಲೂ ಕೂಡ ಇದು ಪೂರ್ತಿ ಮಹಾರಾಯ ಅಮಾವಾಸ್ಯೆ ಬರುತ್ತಲ್ಲ, ಆ ದೊಡ್ಡವರ ಹಬ್ಬ ಅಂತಾನೆ. ಹಬ್ಬ ದೊಡ್ಡವರ ಹಬ್ಬ ಅಂದರೆ ಪಿತೃ ಗತಿಸಿದ ಪಿತೃಗಳ ಬಗ್ಗೆ ಸ್ಮರಣೆ ಮಾಡ್ತಕ್ಕಂಥ ಒಂದು ದಿವಸ ಅಂತ ಅದನ್ನು ಕೊಂಡಾಡ್ತಾರೆ. ಇವತ್ತಿಗೂ ಕೂಡ ಎಂತೆಂಥ ಹಬ್ಬಕ್ಕಿಲ್ಲದ ರಜೆ ಮಹಾರಾಯ ಅಮಾವಾಸ್ಯೆ ಅಂದರೆ ಇಡೀ ಇದು ನಮ್ಮ ಭಾರತೀಯರಿಗೆಲ್ಲ ಹಾಲಿಡೇ ಅವತ್ತಿನ ದಿವಸ. ಪ್ರತಿಯೊಬ್ಬರು ಅದನ್ನು ಮಾಡಬೇಕು ಅಂತ ಹೇಳ್ತಾರೆ. ಅದರ ಅರ್ಥ ಏನದಕ್ಕೆ, ಈ ಬಂಧನ ನಮಗಿದೆ. ಪಿತೃಪಕ್ಷದೊಳಗೆ ತರ್ಪಣ ಕೊಡದೇ ಇರೋಕ್ಕಾಗೋದೇ ಇಲ್ಲ, ಪ್ರತಿನಿತ್ಯ ಬ್ರಹ್ಮಯಜ್ಞ ಮಾಡದೇ ಇರೋಕ್ಕಾಗೋದೇ ಇಲ್ಲ, ವೈಷ್ಣುದೇವ ಮಾಡದೇ ಊಟ ಮಾಡೋಕ್ಕಾಗೋದೇ ಇಲ್ಲ. ಎಷ್ಟೆಷ್ಟು ನಿರ್ಬಂಧಗಳುಂಟು. ಮಕ್ಕಳ ಜವಾಬ್ದಾರಿ ತಪ್ಪಿಸೋಳಕ್ಕೆ ಬರೋದಿಲ್ಲ. ಸಕಾಲಕ್ಕೆ ಉಪನಯನ ಗಂಡು ಮಕ್ಕಳಿಗೆ, ಸಕಾಲಕ್ಕೆ ವಿವಾಹ ಹೆಣ್ಣು ಮಕ್ಕಳಿಗೆ ಮಾಡಲೇಬೇಕು. ಅತಿಥಿಗಳು ಮನೆ ಬಂದು ಇಲ್ಲ ಅಂತ ಹೇಳಾಗಿಲ್ಲ. ನಾವೀಗ ಎಷ್ಟೋ ಸತ್ತ ಮನೆಗೆ ಏನೂ ಇರೋದಿಲ್ಲ, ಅದು ಏನಾದ್ರು ಸಂಪಾದನೆ ಮಾಡಬೇಕಂತ ಯೋಚನೆ ಮಾಡಬೇಕಂತ. ಯಾತಕ್ಕೆ ಗೊತ್ತಾ, ಅಕಸ್ಮಾತ್ ಯಾರು ಬಂದರೆ? ಎಷ್ಟು ಮಟ್ಟಿಗೆ ಯೋಚನೆ ಮಾಡ್ತಾರೆ, ನಾವೇನೋ ಉಪವಾಸ ಇದ್ದು ಬಿಡ್ತೇವೆ, ಅಕಸ್ಮಾತ್ ಯಾರು ಬಂದರೆ? ನಮಗೆ ಇಲ್ಲ, ನಿಮಗೆ ಅನ್ಕೊಂಡ ತಂದು ಬಿಡಿ ಅನ್ನ ಕೊಡೋದಿಲ್ಲ ಅಂತ ಹೇಳ್ತಾರೆ. ಅತಿಥಿ ದೇವೋಭವ, ನಾವೇಕಾರ ಉಪವಾಸ ಇರೋಣ, ಬಂದ ಅತಿಥಿಗಳನ್ನು ಉಪವಾಸ ಕಳಿಸಬಾರದು ಅಂತ ಶಾಸ್ತ್ರ. ಇದೆಲ್ಲ ಗೃಹಸ್ಥಾಶ್ರಮದ ಜವಾಬ್ದಾರಿ ತುಂಬ ಜನಕ್ಕೆ ಗೊತ್ತೇ ಇಲ್ಲ. ನಮ್ಮ ಪ್ರಕಾರ ಜವಾಬ್ದಾರಿ ಅಂದ್ರೇನು? ಮನೆಯೊಳಗೆ ಯಾರು ಬರಬೇಡಿ, ಬಾಗಿಲು ಹಾಕಿಬಿಟ್ಟು ಗೃಹಸ್ಥ ಅಂತ ಅರ್ಥ. ನೋಡಿ, ಯಾರೂ ಬರಬೇಡಿ, ನಮ್ಮ ಪಾಡಿ ನಾವಿದ್ದೇವೆ, ನೀವು ಯಾಕೆ ಬರ್ತೀರಿ ನಮ್ಮ ಮನೆಗೆ ಅಂತ ಕೇಳಿದ್ರೆ ಗೃಹಸ್ಥನಲ್ಲ ಅವನು. ಇವತ್ತು ಬಂದರೆ ಯಾಕೆ ಬಂದು ಕೇಳಾಗಿಲ್ಲವೇ ಇಲ್ಲ ಅವನು. ಅವನು ಇರೋದೇ ಗೃಹಸ್ಥಾಶ್ರಮ ಹಾಗೆ. ಗೃಹ ಅಂದರೆ ಮನೆ, ಮನೆಯನ್ನು ಮೇಂಟೈನ್ ಮಾಡೋದು. ಯಾತಕ್ಕೋಸ್ಕರ ಯಾರು ಆಶ್ರಯವನ್ನು ಬಯಸಿ ಬರ್ತಾರೋ ಅವರಿಗೆ ಕೊಡೋ ಜವಾಬ್ದಾರಿ, ಮೂಲಭೂತ ಕರ್ತವ್ಯ ಗೃಹಸ್ಥನಿಗಿದೆ ಅಂತ ಅರ್ಥ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಇಷ್ಟೆಲ್ಲ ಬಂಧನದ ಮಧ್ಯೆ ನಾವು ಬದುಕ್ತಾ ಇದ್ದೇವೆ. ಈಗ ಇಷ್ಟೆಲ್ಲ ಬಂಧನದ ಮಧ್ಯೆ ನಾವಿದ್ದೇವೆ. ಪಾಠ ಪ್ರವಚನ ಮಾಡ್ತಾ ಇದ್ದಾನೆ ಪಾಪ, ಆದರೆ ಇದು ತಲೆಯಲ್ಲಿ ಕೂತಿದೆ. ಅತಿಥಿ ಬಂದುಬಿಟ್ರು, ಪಾಠ ಓದ್ತಾ ಕೂತಿದೆ, ಅತಿಥಿ ಬಂದುಬಿಟ್ರು, ನಾವು ಪಾಠ ಓದ್ತಾ ಇದ್ದೇನೆ ನೋಡ್ಕೊಳ್ಳೋದು ಹೇಳೋಕ್ಕಾಗೋದಿಲ್ಲ. ಈಗ ಅದು ಒಂದು ಅವಿಭಾಜ್ಯ ಅಂಗ. ಅದು ಅವನು ಹೇಳಬೇಕು, ಅವ್ರು ಸ್ವಾಗತ ಮಾಡಬೇಕು, ಎಲ್ಲ ಮಾಡಲೇಬೇಕು. ಅದು ಪ್ರಿಯವಾದ ಕೆಲಸವೇ. ಆದರೆ ಓದೋದು ಇನ್ನೂ ಪ್ರಿಯ ಪಾಪ ಅವನಿಗೆ. ಅದೇನು ಮಾಡೋಕ್ಕಾಗೋದಿಲ್ಲ, ಅವನು ಮಾಡಲು ಕರ್ತವ್ಯ ಅಟೆಂಡ್ ಮಾಡಲೇಬೇಕಾಗತ್ತೆ. ಯೋಚನೆ ಮಾಡ್ತಾ ಹೋಗ್ತಾನಂತ. ಈ ಬಂಧನ ಇದೆಯಲ್ಲ, ಏನು ಮಾಡಬೇಕೀಗ? ಆಗ ಹೇಳ್ತಾರೆ, ಸನ್ಯಾಸ ತೊಗೊಂಡು ಬಿಟ್ಟರೆ ಈ ಕಮಿಟ್ಮೆಂಟ್ಗಳು ಯಾವುದೂ ಇಲ್ಲ ಅಂತ ಹೇಳಿದ್ರು. ಪಿತೃಪಕ್ಷ ಏನು ತರ್ಪಣ ಕೊಡಬೇಕಾಗಿಲ್ಲ, ಸನ್ಯಾಸಿಗಳು ಫ್ರೀ. ಸನ್ಯಾಸ ತಗೊಳ್ಳೋ ದಿವಸ ಜೀವ ಶ್ರದ್ಧ ಅಂತ ತಮ್ಮನ್ನು ಸೇರಿ ಎಲ್ಲರಿಗೂ ಶ್ರದ್ಧೆ ಮಾಡಿಬಿಟ್ಟೆ. ಒಂದೇ ದಿವಸ ಅವತ್ತಿನ ದಿವಸ ತಮ್ಮನ್ನು ಸೇರಿಕೊಂಡ್ಬಿಟ್ಟು ಹಿಂದಿನ ಎಲ್ಲ ಮತ್ತೆ ಎಂದು ಮತ್ತೆ ಜನ್ಮದಲ್ಲೇ ಮತ್ತೆ ಮಾಡೋದಿಲ್ಲ ಅವ್ರು. ಆಗೋಯ್ತು, ಅವತ್ತು ಫ್ರೀ ಆಗಿಬಿಡ್ತಾರೆ. ಮತ್ತೆ ಜನ್ಮದಲ್ಲೇ ಸಂಪರ್ಕನೇ ಇಲ್ಲ ಅವನಿಗೆ. ಆಗೋಯ್ತು, ಲೋನ್ ಯಾವಾಗ ತೀರಿಸಿಬಿಡ್ತಾರೆ ಹಾಗೋ ಹಾಗೆ ಅವ್ರೊಳವೆಲ್ಲ ಬಿಡ ಕಳ್ಕೊಂಡು ಹಾಗೆ ಲೆಕ್ಕ. 100% ಟೈಮ್ ಈ ಕಡೆ ಇರ್ಲಕ್ಕೆ ಬರುತ್ತೆ. ಅತಿ ಸತ್ಕಾರ ಮಾಡಬೇಕಾಗಿಲ್ಲ ಸನ್ಯಾಸಿಗಳು. ಅವರೇ ಭಿಕ್ಷೆ ಬಿಡಬೇಕು ಅಂತ ಅವರಿಗಿರೋದು. ಯಾರಾದ್ರೂ ಮನೆ ಬಂದರೆ ನಾವು ಭಿಕ್ಷೆಗೊಂಡು ಬಂದು ಕರಿಬೋದೇ ಹೊರತು ಅವರು ಊಟ ಹಾಕಬೇಕಾದ ಕಾರಣ ಇಲ್ಲ. ಅಷ್ಟರ ಮಟ್ಟಿಗೆ ಫ್ರೀ ಆಗಿಬಿಡ್ತಾರೆ. ಆ ಟೈಮ್ ಉಳಿಯುತ್ತಲ್ಲ, ಟೈಮಲ್ಲಿ ಎಲ್ಲಿ ಹಾಕ್ತಾನಾಗ? ಸೌಲಭ್ಯ ಶ್ರವಣಾದೀನಾಂ ಅನ್ಯತ್ ಸಂಕೋಚಮರ್ಹತಿ ತತಃ ಸಂಕೋಚಮನ್ವಿಚ್ಛನ್ ಪಾರಿವ್ರಾಜ್ಯಂ ತಥೋ ಭಜೇತ್ ಅಂತ ಯೋಗದೀಪಿಕಾದ ಮಾತು. ಈ ಕರ್ಮದ ಬಂಧನವನ್ನು ನಮ್ಮ ಜ್ಞಾನ ಕಾರ್ಯಕ್ಕೆ ತಪಸ್ಸಿಗೆ ಅಡ್ಡಿಯಾಗತಕ್ಕಂತಹ ಕರ್ಮಗಳ ಬಂಧನವನ್ನು ಕಳ್ಕೊಳ್ಳೋದಕ್ಕೆ ಒಂದು ನ್ಯಾಯವಾದ ಮಾರ್ಗ ಇದೆ ಅಂತ ಹೇಳ್ತಾರೆ. ನ್ಯಾಯವಾದ ಮಾರ್ಗ ಇದೆ. ನಾವು ಬರೀ ಮಾಡೋದಿಲ್ಲ ಅಂತ ಹೇಳಿಬಿಟ್ರಲ್ಲ, ಪಾಪ ಅಕೌಂಟ್ ಹಾಕ್ತಾನೆ ಹೋಗುತ್ತಾ. ಅತಿಥಿನ ಮನೆಯೊಳಗೆ ಬಿಡಲಿಲ್ಲ, ಇವನೇನೋ ಗೆದ್ದೆ ಅಂತ ತಿಳ್ಕೊಂಡ್ಬಿಡ್ತಾನೆ, ಹಬ್ಬ ಸಾಗಿಸಿಬಿಟ್ಟೆ ಅಂಥೇಳಿ. ಈ ಕಡೆ ಇಲ್ಲಿ ಸಾಗಿಸ್ತಾ ಅಲ್ಲಿ ಪುಣ್ಯ ಈ ಕಡೆಯಿಂದ ಹೊರಗೆ ಸಾಗಿರುತ್ತೆ ಅಂತ ಹೇಳ್ತಾರೆ. ಪಾಪದ ಲಿಸ್ಟ್ ಬೆಳೀತಾ ಹೋಗುತ್ತಂತೆ. ಇಷ್ಟು ಅತಿಥಿಗಳನ್ನ ಮನೆಯಿಂದ ಕಳಿಸಿದ್ದೀನಿ, ನೀನೀಗ ಗೃಹಸ್ಥನಾಗಿ ನಿನಗೆ ಈ ನರಕ ಕಾದಿದೆ ಅಂತ ಹೇಳ್ತಾರೆ. ಈ ನರಕ ಕಾದಿದೆ, ಕೃಮಿ ಭೋಜನ ನರಕ ಗಣಿಯಾಗಬೇಕಂತಾಗಲೇ. ಅವನು ನೋಡ್ನಡು ಗೆದ್ದ ಕಾಣಿಸ್ತು, ಬಂಧನ ಇದ್ದೇ ಇದೆ ಅವನಿಗೀಗ. ಆದರೆ ಯಾವಾಗ ಅವನಿಗೆ ಪೂರ್ತಿಯಾದಂಥ ಸನ್ಯಾಸ ತೊಗೊಂಡು ಬಿಡ್ತಾನೆ ಅವನಿಗೆ ಬಂಧನ ಇಲ್ಲ. ಅದಕ್ಕೆ ಸನ್ಯಾಸ ತಗೊಳ್ತಾರೆ ಹೊರತು, ಸನ್ಯಾಸ ಅಂದರೆ ಮೆಕ್ಯಾನಿಕಲಿ ಕರ್ಮ ಬಿಡೋದು ಅಂತ ಅರ್ಥ ಅಲ್ಲ, ಬೆಟರ್ ಕರ್ಮದಲ್ಲಿ ಇನ್ನೂ ಹೆಚ್ಚು ಇನ್ವಾಲ್ವ್ ಆಗೋದು ಅಂತ ಅರ್ಥ. ಸನ್ಯಾಸ ಶಬ್ದಕ್ಕೆ ಇನ್ನೂ ಶ್ರೇಷ್ಠವಾದಂತಹ ಕರ್ಮದೊಳಗೆ ತಾನು ಪೂರ್ಣ ಪ್ರಮಾಣದಲ್ಲಿ ತೊಡಿಸಿಕೊಳ್ಳೋದು ಅಂತ ಅರ್ಥ. ಆದ್ದರಿಂದ ಬರೀ ಬಿಡೋದ್ರಿಂದ ಮೋಕ್ಷ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ನಚ ಸನ್ಯಾಸನಾದೇವ ಸಿದ್ಧಿಂ ಸಮಧಿ ಗಚ್ಚತಿ. ಎರಡು ಅರ್ಥ ಐತೆ ಈಗ. ಬರೀ ಕರ್ಮವನ್ನು ಬಿಡೋದ್ರಿಂದ ನೈಷ್ಕರ್ಮ್ಯ ಅನ್ನೋ ಮೋಕ್ಷ ಸಿಗೋದಿಲ್ಲ, ಮೋಕ್ಷ ಶಬ್ದಕ್ಕೆ ನೈಷ್ಕರ್ಮ್ಯ ಅನ್ನೋ ಅರ್ಥ ಕರ್ಮ ಬಿಡೋದನ್ನ ಅರ್ಥದಲ್ಲಿ ಬರಲೇ ಇಲ್ಲ ಅಂತ ಹೇಳಿಬಿಟ್ಟು. ಇನ್ನು ಸನ್ಯಾಸಿ ಆಗೋದ್ರಿಂದ ನಾವು ಕರ್ಮವನ್ನು ಗೆಲ್ಲಕ್ಕಾಗೋದಿಲ್ಲ, ಮೋಕ್ಷವನ್ನು ಹೋಗಲಿಕ್ಕೆ ಸಾಧ್ಯ ಇಲ್ಲ. ಸನ್ಯಾಸ ಶಬ್ದದ ಅರ್ಥ ಕರ್ಮ ಬಿಡೋದು ಅಂತ ಅರ್ಥ ಅಲ್ಲ, ಇನ್ನೂ ಶ್ರೇಷ್ಠವಾದ ಕರ್ಮವನ್ನು ಚೆನ್ನಾಗಿ ಮಾಡೋದು ಅಂತ ಅರ್ಥ. ಅಂದಮೇಲೆ ಕರ್ಮ ಬಿಡೋ ಯಾಶ್ಬೇಕು ಬರಲೇ ಇಲ್ವಲ್ಲ, ಈಗ ಕರ್ಮ ಬಿಡಬೇಕು ಅಂತ ಕಾಯ್ಕೊಂಡು ಕೂತವರಿಗೆ ಸ್ಕೋಪ್ ಇಲ್ಲವೇ ಇಲ್ಲ. ಈಗ ಆಗೊಂದು ಪ್ರಶ್ನೆ ಬಂತು, ಏನಿದು ಆಶ್ಚರ್ಯ, ಅದು ಯಾತಕ್ಕೆ ಸಾಧ್ಯ ಇಲ್ಲ ಅಂತ ಕೇಳಿದ ಭಗವಂತ ಇನ್ನೊಂದು ಮಾತು ಹೇಳ್ತಾನೆ, ಕರ್ಮ ಬಿಡಲಿಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಅಂತ ಹೇಳಿದನಲ್ಲ, ಇದು ಎಷ್ಟರ ಬಟ್ಟಿ ಸಾಧ್ಯ ಇಲ್ಲ ಅಂದರೆ ಇಟ್ ಇಸ್ ಡಿಫಿಕಲ್ಟ್, ಅದಕ್ಕೆ ಕರ್ಮ ಬಿಡಬೇಡಿ ಅಂತ ಹೇಳ್ತಾ ಇಲ್ಲ ಅಂತ ಹೇಳ್ತಾನೆ. ಕರ್ಮ ಬಿಡೋದು ಕಷ್ಟ ಅದಕ್ಕೆ ಬಿಡಬೇಡಿ ಅಂತ ಹೇಳ್ತಾನೋ ಕೃಷ್ಣ ಅಂತ ಹೇಳಿದರೆ, ಕರ್ಮ ಬಿಡೋದು ಕಷ್ಟ ಅಂತ ಹೇಳ್ತಾ ಇಲ್ಲ, ಕರ್ಮ ಬಿಡೋದು ಸಾಧ್ಯವೇ ಇಲ್ಲ ಅದಕ್ಕೆ ಕರ್ಮ ಮಾಡಬೇಕು ಅಂತ ಭಗವಂತ ಹೇಳ್ತಾನೆ. ಕಷ್ಟ ಅನ್ನೋದು ಬೇರೆ, ಸಾಧ್ಯ ಅನ್ನೋದು ಬೇರೆ, ಅಸಾಧ್ಯ ಅನ್ನೋದು ಬೇರೆ. ಕಷ್ಟ ಅಂದರೆ ನಾರ್ಮಲ್ ಇದರಲ್ಲಿ ಆಗೋದಿಲ್ಲ, ವಿಶೇಷ ಎಫರ್ಟ್ಸ್ ಹಾಕಿದ್ರೆ ಸಾಧ್ಯ ಅಂತ ಅರ್ಥ. ಇಂಪಾಸಿಬಲ್ ಅಂದ್ರೇನು, ಮಾಡೋಕ್ಕಾಗೋದೇ ಇಲ್ಲ ಅಂತ ಅರ್ಥ ಅದು. ಮತ್ತು ಕರ್ಮತ್ಯಾಗ ಅನ್ನೋದು ಡಿಫಿಕಲ್ಟ್ ಅಂತ ತಿಳ್ಕೊಂಡ್ಬಿಡಬೇಡಿ, ಟೋಟಲಿ ಇಂಪಾಸಿಬಲ್ ಅಂತ ಭಗವಂತ ಹೇಳ್ತಾರೆ. ಎಷ್ಟು ಅರ್ಥ ಇದೆ ಈಗ. ಇವತ್ತು ಉದಾಹರಣೆಗೆ ಒಂದು ಲೋಟ ತುಂಬ ಉಪ್ಪು ನೀರಿದೆ, ಅದನ್ನು ಸಿಹಿ ಮಾಡೋದು ಕಷ್ಟ, ಅದು ಇಂಪಾಸಿಬಲ್ ಅಲ್ಲ, ಕಷ್ಟ. ನಾರ್ಮಲ್ ಕೋರ್ಸಲ್ಲಿ ಮಾಡೋಕ್ಕಾಗೋದಿಲ್ಲ, ಚೆನ್ನಾಗಿ ಅದನ್ನು ಡಿಸ್ಟಿಲ್ ಮಾಡಿಬಿಟ್ರೆ ತೆಗಲಿಕ್ಕೆ ಬರುತ್ತೆ, ಲೆಬೋರಿಯಸ್ ಪ್ರೊಸೆಸ್ ಅದು, ಒಂದು ಕೊನೆಗೂ ಕೂಡ ಮಾಡೋಕ್ಕೆ ಬರುತ್ತೆ ಅದನ್ನು. ಆಮೇಲೆ ಸಕ್ಕರೆ ಹಾಕಿದ್ರೆ ಸ್ವೀಟ್ ಮಾಡಿಬಿಡಬಹುದು. ಆದರೆ ಇವತ್ತು ಹಾಲಿನ ಬಣ್ಣ ತೆಗೆಯೋದು ಅಂತ ಕೇಳಿದರೆ ಡಿಫಿಕಲ್ಟ್ ಅಲ್ಲ, ಇಂಪಾಸಿಬಲ್ ಅದು. ಒಂದು ಹಾಲಿನ ಬಿಳಿ ಬಣ್ಣ ತೆಗೆಯೋದು ಅಂತ ಕೇಳಿದ್ರೆ ಹಾಲನ್ನೇ ಕೊಲ್ಲೋದು ಅಂತ ಅರ್ಥ. ಹಾಲನ್ನೇ ತೆಗೆಯೋದು ಅಂತಲೇ ಹೊರತು ಅದು ಬಿಳಿ ಬಣ್ಣ ತೆಗಲಕ್ಕಾಗೋದಿಲ್ಲ ಅಂದರೆ ನಮ್ಗೆ ಈ ಅರ್ಥ. ಡಿಫಿಕಲ್ಟ್ ಪ್ರಶ್ನೆ ಬೇರೆ, ಇಂಪಾಸಿಬಲ್ ಪ್ರಶ್ನೆ ಬೇರೆ. ಕರ್ಮತ್ಯಾಗವನ್ನು ಮಾಡೋದು ಕಷ್ಟ, ಅದಕ್ಕೆ ಮಾಡಬೇಡ ಅಂತ ಅರ್ಜುನ ಹೇಳ್ತಾ ಇಲ್ಲ ನಿನಗೆ, ಕರ್ಮತ್ಯಾಗ ಮಾಡಲಿಕ್ಕೆ ಬರೋದೇ ಇಲ್ಲ ಅಂತ ಹೇಳಿದ್ದಾನೆ. ಅದು ಮುಂದಿನ ಶ್ಲೋಕ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತಿ ಅಕರ್ಮ ಕೃತೆ ಕಾರ್ಯತೇಹಿ ಅವಶಃ ಕರ್ಮ ಸರ್ವ ಪ್ರಕೃತಿಯೈಹಿ ಗುಣೈಹಿ. ಈ ಶ್ಲೋಕ ಓದಿದಾಗ ನಮಗೆ ನಿಜವಾಗ ನಮ್ಮ ಸ್ಥಿತಿ ಏನು ಅಂತ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತಿ ಅಕರ್ಮ ಕೃತ್ ಕಾರ್ಯತೇ ಹಿ ಅವಶಃ ಕರ್ಮ ಸರ್ವ ಪ್ರಕೃತಿಜೈಹಿ ಗುಣೈಹಿ. ಇದು ಶ್ಲೋಕದ ಪದವಿಭಾಗ ಇದೆ. ನಹಿ ಕಶ್ಚಿತ್ ಕ್ಷಣಮಪಿ, ಕಶ್ಚಿತ್ ಯಾವನೂ ಕೂಡ, ಕ್ಷಣಮಪಿ ಒಂದು ಕ್ಷಣಕಾಲವೂ ಕೂಡ, ಜಾತಚಿತ್ ಒಮ್ಮೆಯೂ ಕೂಡ, ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತಿ ಅಕರ್ಮಕೃತ್ ಕರ್ಮವನ್ನು ಮಾಡದೇ ಇರುವವನಾಗಿ ನಾ ತಿಷ್ಠತಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಯಾವನು ಎಲ್ಲೋ ಯಾವ ಕಾರಣಕ್ಕೂ ಕರ್ಮವನ್ನು ಸಂಪೂರ್ಣ ಬಿಟ್ಟವನಾಗಿರಲಿಕ್ಕೆ ಯಾರಿಗೂ ಸಾಧ್ಯವೇ ಇಲ್ಲ. ಎಷ್ಟು ಸ್ಟ್ರೆಸ್ ಮಾಡಿ ಹೇಳಿದ ಶ್ಲೋಕ ಇದು. ಒಂದು ಯಾರಿಗೂ ಸಾಧ್ಯವೇ ಇಲ್ಲ. ನಮಗೆ ಆಶ್ಚರ್ಯ, ಏನಿದು ಆಶ್ಚರ್ಯ, ಸಾಧ್ಯ ಇಲ್ಲ ಅಂತ ಕೃಷ್ಣ ಹೇಳ್ತಾನಲ್ಲ, ಯಾಕೆ ಬಿಟ್ಟು ತೋರ್ಸಕ್ಕೆ ಬರೋದಿಲ್ಲ ನೋಡೇ ಬಿಡ್ತೀನಿ ಅಂತ ಕೇಳಿದರೆ ಪರಮಾತ್ಮ ಹೇಳ್ತಾರೆ ತೋರಿಸಿ ನೋಡೋಣ ಅಂತ ಹೇಳ್ತಾರೆ. ತೋರಿಸಿ ಬಿಟ್ಟು ತೋರಿಸಿ, ಈಗ ಸುಮ್ಮನೆ ಕೂತಿದ್ದೆ ನೋಡಿದ್ರ ಅಂತ ಕೇಳಿಬಿಟ್ರೆ, ಸುಮ್ಮನೆ ಕೂತಿದ್ದೆ ನೋಡಿ ಏನು ಮಾಡ್ತಾ ಇದ್ದೆ ನೋಡಿ, ಈಗ ಎಷ್ಟೇ ಜನ ಹೀಗೆ ಪ್ರಶ್ನೆ ಮಾಡೋದು. ಸುಮ್ಮನೆ ದೇವರು ಎಲ್ಲ ಮಾಡಿಸ್ತೇನೆ ಎಲ್ಲ ಮಾಡಿಸ್ತೇನೆ ಅಂತ ಹೇಳ್ತೀರಿ, ಹೇಗೆ ಮಾಡಿಸ್ತಾನೆ ನೋಡೇ ಬೇಡ, ಸುಮ್ಮನೆ ಕೂತು ಬಿಡ್ತೇನೆ ಏನು ಮಾಡಿಸ್ತಾನೆ ನೋಡೋದು ದೇವರು. ತುಂಬ ಜನ ಪ್ರಶ್ನೆ ಕೇಳ್ತಾರೆ, ಅದಕ್ಕೆ ಉತ್ತರ ಏನು ಗೊತ್ತಾ, ಎಷ್ಟು ದಡ್ಡ ಇದ್ದೀನಿ ನೀನೀಗ, ಕೂತಿದ್ದೀಯಲ್ಲ ಅದನ್ನು ಮಾಡ್ತಿರೋದು ಯಾರು ಯೋಚನೆ ಮಾಡಿ. ಈಗ ಎಲ್ಲ ಬಿಟ್ಬಿಡ್ತೀರಿ ಅಂತ ಹೇಳಿ ಕೂತಿರೋ ಕೆಲಸ ಬಿಟ್ಟಿಲ್ವಲ್ಲ ನೀನೀಗ, ಕೂತಿದ್ದೀಯಲ್ಲ ಅದನ್ನು ಬಿಡು ನೋಡೋಣಂತೆ, ಈಗ ಮಲಗಿಬಿಡ್ತಾರೆ ನೋಡಿದ್ರೆ ಕೂತಿಲ್ಲ ಅಂತ ಕೇಳಿದ್ರೆ, ಮಲಗಿದ್ದೀಯಲ್ಲ ಇನ್ನೊಂದು ಕೆಲಸ ಮಾಡ್ತಿದ್ದೀಯಲ್ಲ, ಈಗ ಗೊರಕೆ ಹೊಡಿತೀರಿ, ಗೊರಕೆ ಹೊಡಿತೀಯಲ್ಲ ಅದೇ ಒಂದು ಕರ್ಮ ಆಯ್ತಲ್ಲ, ಈಗ ನಿದ್ದೆ ಮಾಡೋದೊಂದು ಕರ್ಮ ಆಯ್ತಲ್ಲ, ಇದು ಸಮಸ್ಯೆ. ಈಗ ಏನು ಮಾಡಲಿಕ್ಕೆ ಹೋದ್ರೂ ಕೂಡ ಅದೊಂದು ಕರ್ಮ ಆಗಿಬಿಟ್ಟಿದೆ ಅದು. ಒಂದು ಇದು ನಿಜವಾದ ಆಶ್ಚರ್ಯ, ನಮ್ಮ ಬಗ್ಗೆ ನಾವೇ ಯೋಚನೆ ಮಾಡಿರಲ್ಲ. ಭಗವದ್ಗೀತೆ ಹೇಳ್ತಾ ಇದೆ, ಯಾವುದಾದರೂ ಒಂದಲ್ಲ ಒಂದು ಕರ್ಮವನ್ನು ಮಾಡದೇನೆ ಯಾವನು ಎಂದೂ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿಬಿಡ್ತಾರೆ. ಇನ್ನೇನು ತೋರಿಸ್ಬೇಕು, ಅವನು ಹೆಣ ತೋರಿಸ್ಬೇಕಷ್ಟೆ, ಹೆಣ ತೋರಿಸ್ಬೇಕು, ಅವಾಗ ಅವನು ಬದುಕೇ ಇಲ್ಲ. ಅವನೀಗ ಬದುಕಿದ ಅಂದರೆ ಇನ್ನು ಎಷ್ಟೋ ಜನ ಸಾಹೇಬಿಗೆ ಏನು ಮಾಡಕ್ಕೆ ಬರೋ, ಕೂಲಕ್ಕಂತೂ ಬರ್ತಾರೆ, ಯೋ ಅಪ್ಪ ಅಂತ ಕಿರಿಸ್ತಿರ್ತಾರೆ ಪಾಪ. ಅದೊಂದು ಕರ್ಮ ಅಲ್ವೇ ನೀ ಮಧ್ಯೆ, ಹಾ ಅಂತಾನೆ, ಕರ್ಮ ಅಲ್ವೇನು, ಬಾಯಲ್ಲಿ ಹಾಕಿದ್ರೆ ವಾಪಸ್ ಬರುತ್ತೆ, ಕರ್ಮ ಅಲ್ವೇನು. ಅದು ಒಂದು ಕರ್ಮ ಅಂತ ಏನು ತಿಳ್ಕೊಂಡಿದ್ದೀರಿ, ಎನಿ ಆಕ್ಟಿವಿಟಿ ಇಸ್ ಕಾಲ್ಡ್ ಕರ್ಮ, ಎನಿ ಆಕ್ಟಿವಿಟಿ. ಇನ್ನೂ ಭಾರಿ ಮುಂದೊಂದು ಪ್ರಶ್ನೆ ಬರುತ್ತೆ, ಅವರು ಅದನ್ನು ಹೇಳ್ತಾರೆ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತಿ ಅಕರ್ಮಕೃತ. ಇದು ಸ್ವಲ್ಪ ಯೋಚನೆ ಮಾಡ್ತಾ ಹೋದರೆ ನಮಗೆ ನಮ್ಮ ದೇಹ ಎಷ್ಟು ವಿಚಿತ್ರವಾದದ್ದು, ದೇಹ ಶಬ್ದಕ್ಕೆ ಅರ್ಥ ಏನು, ಸತತ ಸತತ ಅದು ಕೆರಾರು ಮಾಡ್ತಾನೆ ಇರುತ್ತೆ. ಒಂದಲ್ಲ ಒಂದು ಕಾರ್ಯದಲ್ಲಿ ತೊಡಗಿಸಿಕೊಳ್ಳದೇನೆ ದೇಹ ಇರತಕ್ಕಂಥ ವ್ಯಕ್ತಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಿದ್ರೆ ಕರ್ಮವನ್ನು ನಾವು ಬಿಡ್ಲಕ್ಕೆ ಯಾಕೆ ಸಾಧ್ಯ ನಾವು ಬಿಡ್ತೇವೆ ಅಂತ ಕೇಳಿದರೆ, ದಡ್ಡ ಬಿಡ್ಲಕ್ಕೆ ಶಕ್ತಿ ಎಲ್ಲಿದೆ ಮೊದಲೀಗ? ಕಾರ್ಯತೈಹಿ ಅವಶಃ ಕರ್ಮ ಸರ್ವ ಪ್ರಕೃತಿಚೈಹಿ ಗುಣೈಹಿ. ಅವಶಃ ಅನ್ನೋದಕ್ಕೆ ಎರಡರ್ಥ. ಅವಶಃ ಅಂದ್ರೇನೋ, ತನಗೆ ವಶನಾಗದೇನೆ, ಪರವಶನಾಗಿ ಅಂತ. ಪರವಶನಾಗಿ ಸರ್ವ ಪ್ರತಿಯೊಬ್ಬನೂ ಕೂಡ ಪ್ರಕೃತಿಜೈಹಿ ಗುಣೈಹಿ, ಪ್ರಕೃತಿಜೈಹಿ ಗುಣೈಹಿ, ಪ್ರಕೃತಿಯಿಂದ ಹುಟ್ಟಿರತಕ್ಕಂಥ ಗುಣಗಳಿಂದ. ಪ್ರಕೃತಿಯಿಂದ ಹುಟ್ಟಿರೋ ಗುಣಗಳು ಅಂದರೆ ಯಾವುದು? ಸತ್ವಗುಣ, ರಜೋಗುಣ, ತಮೋಗುಣ. ಈ ಗುಣನ ಪರಮಾತ್ಮೆಯಲ್ಲಿ ಉಲ್ಲೇಖ ಮಾಡಿಬಿಟ್ಟು ಈ ಮುಂದೆ ಹೇಳಬೇಕಾದ್ರೆ 13-14 ಅಧ್ಯಾಯದಲ್ಲಿ ವಿಸ್ತಾರವಾಗಿ ಹೇಳ್ತಾರೆ. ಈ ಕರ್ಮ ಗುಣಗಳು ಅಂದರೆ ಏನು, ಅವುಗಳ ಕರ್ಮಗಳು ಯಾವ ರೀತಿ ಇರುತ್ತೆ, ಯಾವ್ದಾವ ಗುಣ ಏನೇ ಕರ್ಮ ಆಗುತ್ತೆ ಅಂತ ಅಲ್ಲಿ ವಿಸ್ತಾರವಾಗಿ ಹೇಳ್ತಾನೆ. ಗುಣತ್ರಯ ವಿಭಾಗ ಯೋಗ ಅಂತಾನೆ ಅದಕ್ಕೆ ಹೆಸರು, ಗುಣತ್ರಯ ವಿಭಾಗ ಯೋಗ ಅಂತ ಕರೆದಿದ್ದಾರೆ. ಅಲ್ಲಿ ಡಿಟೇಲ್ಸ್ ಬರುತ್ತೆ. ಅಂತೂ ಇಷ್ಟು ಸತ್ವಗುಣ ರಜೋಗುಣ ತಮೋಗುಣ ಅಂತಕ್ಕಂಥ ಮೂರು ಗುಣಗಳು ಪ್ರಕೃತಿ ಜ ಪ್ರಕೃತಿಯಿಂದ ಹುಟ್ಟಿರತಕ್ಕಂಥ ಗುಣಗಳು. ಆ ಗುಣಗಳ ಶಕ್ತಿ ಏನು ಅಂತ ಕೇಳಿದರೆ ಒಂದಲ್ಲ ಒಂದನ್ನು ಮಾಡಿಸ್ತಾನೇ ಇರುತ್ತೆ ಅಂತ ಹೇಳ್ತಾರೆ. ಸತ್ವಗುಣದಿಂದ ಒಳ್ಳೆ ಕೆಲಸ ಆಗುತ್ತಷ್ಟೇ, ರಜೋಗುಣದಿಂದ ಮಿಕ್ಸೆಡ್ ಕೆಲಸ ಆಗುತ್ತೆ, ತಮೋಗುಣದಿಂದ ಕೆಟ್ಟ ಕೆಲಸ ಆಗುತ್ತೆ. ಅಂತೂ ಮೂರು ಕೆಲಸ ಆಗಲೇಬೇಕು. ಆ ಸತ್ವಗುಣ ರಜೋಗುಣ ತಮೋಗುಣಗಳು ಒಂದಲ್ಲ ಇರೋದಂತೂ ನಾವು ಬಿಟ್ಟಿರಕ್ಕೆ ಸಾಧ್ಯ ಇಲ್ಲ. ಪ್ರಾಕೃತ ದೇಹ ಇದೆ ಅಂದರೆ ಆ ಗುಣ ಇವೆ ಅಂತ ಅರ್ಥ. ಗುಣ ಇವೆ ಅಂದರೆ ಅದರ ಸಂಬಂಧಿ ಕಾರ್ಯ ಇದೆ ಅಂತ ಅರ್ಥ. ಒಬ್ಬರು ಸ್ವಾಮಿ ನೀವು ಯಾರ ಬಗ್ಗೆ ಹೇಳ್ತೀರಿ, ನಾವು ಗುಣ ಇಲ್ಲದವರು ಅಂತ ಕೇಳಿದರೆ ಸರ್ವಹ ಇವುಗಳನ್ನು ಬಿಟ್ಟು ಜಗತ್ತಿನಲ್ಲಿ ಬದುಕಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಪ್ರತಿಯೊಬ್ಬನೂ ಕೂಡ ಈ ಗುಣಗಳನ್ನು ಹೊಂದಿದ್ದಾನೆ, ಗುಣಗಳು ಕರ್ಮವನ್ನು ಮಾಡಿಸ್ತಾ ಇದೆ, ಮಾಡ್ತಾನೇ ಇದ್ದಾನಾದ್ರಿಂದ ಯೋಚನೆ ಇಲ್ಲ, ಗುಣ ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಹೇಳಬೇಕು. ಆಗ ಸಮಸ್ಯೆ ಬಂತು. ಅಲ್ಲ, ಪ್ರಕೃತಿಯಿಂದ ಗುಣಗಳು ಹುಟ್ಟಿವೆ, ಗುಣಗಳಿಂದ ಕರ್ಮ ಆಗುತ್ತೆ ಅಂತ ಹೇಳ್ತೀಯಲ್ಲ, ಗುಣಗಳು ಜಡ, ಅದು ಹುಟ್ಟಿರೋದು ಪ್ರಕೃತಿಯಿಂದ, ಅದೂ ಜಡ ಪದಾರ್ಥ. ಜಡ ಪದಾರ್ಥಕ್ಕೆ ಕೆಲಸ ಮಾಡೋ ಶಕ್ತಿ ಇಲ್ಲ, ಕೆಲಸ ಮಾಡೋ ಶಕ್ತಿ ಜಡ ಪದಾರ್ಥಕ್ಕಿಲ್ಲ. ಮಾಡೋ ಶಕ್ತಿನೇ ಜಡ ಪದಾರ್ಥಕ್ಕೆ ಇಲ್ಲದೆ ಹೋದಾಗ ಮಾಡಿಸೋ ಶಕ್ತಿ ಇಲ್ಲಿಂದ ಬರುತ್ತೆ ಅದಕ್ಕೆ. ಆದ್ದರಿಂದ ನಾವು ಪ್ರಕೃತಿಯಿಂದಾಗಲಿ ಅದರಿಂದ ಹುಟ್ಟಿದ ಗುಣಗಳಿಂದಾಗಲಿ ಕೆಲಸ ಮಾಡೋದು ಸಾಧ್ಯ ಇಲ್ಲ ಅಂತ ಹೇಳಿದರೆ ಒಂದು ಪದ ಇದೆ, ಅವಶಃ ಅಂತ ಪದ ಉಪಯೋಗಿಸ್ತಾರೆ. ಅವಶಃ ಆ ವಶನಾಗಿ, ನಮಗೇನರ್ಥ ಆಗುತ್ತೆ, ವಶವಿಲ್ಲದವನಾಗಿ ಅಂತ ಒಂದರ್ಥ. ಅಂದರೆ ಅನ್ನೋಯಿಂಗ್ಲಿ ಅಂತ ಸಾಮಾನ್ಯವಾಗಿ, ಯಾವ್ದಾದ್ರು ಲೈಕ್ ಇಟ್ ಆರ್ ನಾಟ್, ಇಂಟೆನ್ಷನ್ ಇರಲಿ ಬಿಡಲಿ, ಮಾತಾಡ್ತಾ ಮಾಡ್ತಾ ಕೈ ಆಡಿಸ್ತಾನಲ್ಲ, ಹಾಕಿ ಕೂಡ್ತಾ ಕೂಡ ತಲೆ ಆಡಿಸ್ತಾನೆ, ಸಂಗೀತ ಕೇಳ್ತಾ ಕೇಳ್ತಾ ಹೀಗಂತ ಇರ್ತಾನೆ ಪಾಪ, ಕೇಳಿದ್ರೆ ತಡೆ ಹೊಡೆದ ಹೊಡ್ಕೊತಾ ಇರ್ತಾನೆ. ಅದು ಅವಶಃ ತನಗೆ ಗೊತ್ತು, ನೋಡಿದ್ರೆ ಹಿಡ್ಕೊಳ್ಳೋಕೆ ಪಡ ಅಂತಾನೆ ಅಂತಾನೆ ಇರ್ತಾನೆ ಬಿಡೋದಿಲ್ಲ. ಇದು ಎಂಥದ್ದು ಅವಶಃ ಅನ್ನೋಯಿಂಗ್ಲಿ, ನಾವೇನು ಹೇಳ್ತೇವಲ್ಲ ರಿಫ್ಲೆಕ್ಸ್ ಆ್ಯಕ್ಷನ್ ಅಂತೇವಲ್ಲ, ಆ ಥರ ಏನೋ ಸೊಳ್ಳೆ ಕೈ ತಕ್ಷಣ ಕೈ ಹೋಗಿಬಿಡುತ್ತೆ ಆ ಕಡೆ, ಕೈಗೆ ಆರ್ಡರ್ ಕೊಟ್ಟು ಹೋಗಯ್ಯ ಕೈ ಅಂತ ಹೇಳಬೇಕಾಗಿಲ್ಲ, ಹೋಗಿ ಆಗಿರುತ್ತೆ ಅಷ್ಟೊತ್ತಿಗಾಗಲೇ. ಈ ರೀತಿ ಅವಶ್ಯ ಅಂದರೆ ನಾವು ಏನೋ ಮಾತಾಡ್ತಾ ಮಾತಾಡ್ತೇನೆ, ತಮಾಷೆ ಅಂತ ಕೇಳಿದ್ರೆ ನಿದ್ದೆ ಮಾಡ್ತಾ ಇರ್ತಾನೆ ಪಾಪ, ಸೊಳ್ಳೆಗಳು ಕೂತಿರುತ್ತೆ, ನಿದ್ದೆ ಮಾಡ್ತಾರೆ, ಪಟ್ಟಂತ ಹೊಡ್ಕೋತಾ ಇರ್ತಾನೆ ಅಲ್ಲೇನು, ಅವನು ಹೊಡ್ಕೊಡೋದು ಆ ಎಚ್ಚರ ಇಲ್ಲ ಆ ಸಮಯದೊಳಗೆ. ಎಷ್ಟು ತಮಾಷೆ ಗೊತ್ತ, ಎಲ್ಲಿಂದ ಕೆಲಸ ಆಗ್ತಾ ಇದೆ? ಸತ್ವಗುಣ ರಜೋಗುಣ ತಮೋಗುಣ ಅಂತ ಕೆಲಸ ಆಗ್ತಾ ಇದೆ, ಅದು ಪ್ರಕೃತಿಯಿಂದ ಹುಟ್ಟಿದ ಗುಣಗಳು ಅಂತ ಹೇಳ್ತೀರಲ್ಲ, ಇದು ಎಲ್ಲಿಂದ ಆಯ್ತು ಆಗಿದ್ರೆ? ಜಡ ಪದಾರ್ಥ ಕೆಲಸ ಮಾಡೋ ಶಕ್ತಿ ಬಂತು ಅಂತ ಕೇಳಿದರೆ ಅನ್ನೋ ಇಂಗ್ಲಿ ಅಂತ ಒಂದರ್ಥ, ಅದು ಮುಖ್ಯವಾದ ಅರ್ಥ. ಅನ್ನೋ ಇಂಗ್ಲಿ ಅಲ್ಲ, ಆ ವಶಃ ವಶನಾಗಿ, ಯಾರಿಗೆ ವಶನಾಗಿ? ಆಕ್ಯ ವಶನಾಗಿ, ಆಕ್ಯ ವಶನಾಗಿ. ಆ ಅಂದರೆ ಏನು ಅಂತ ಮುಂದಿನ ಪ್ರಶ್ನೆ. ಮುಂದೆ ಭಗವಂತನ ಹೇಳ್ತಾನೆ, ಅಕ್ಷರಾಣಾಂ ಅಕಾರೋಸ್ಮಿ. ಆ ಅಂದರೆ ನಾರಾಯಣ ಅಂತ ಅರ್ಥ, ಆ ಅಂದರೆ ಭಗವಂತ ಅಂತ ಅರ್ಥ, ಆ ಅಂದರೆ ವಿಷ್ಣು ಅಂತ ಅರ್ಥ. ಅಂದರೆ ವಿಷ್ಣುವಿಗೆ ಅಧೀನನಾಗಿ ಪ್ರಕೃತಿಜನ್ಯವಾದ ಗುಣಗಳಿಂದ ಪ್ರತಿಯೊಬ್ಬನೂ ಸಹ ಒಂದಲ್ಲ ಒಂದು ಕಾರ್ಯವನ್ನು ಸದಾಕಾಲವು ಮಾಡಿಸಲ್ಪಡ್ತಾನೇ ಇರ್ತಾನಾದ್ದರಿಂದ ನಾ ಬಿಡಲಿಕ್ಕಾಗೋದೇ ಇಲ್ಲ. ಇದು ಅದರ ಅರ್ಥ. ಇದು ಅವಶಃ ಅಂದರೆ ವಿಷ್ಣು ವಶಃ. ಅದಕ್ಕೆ ಎಲ್ಲೊಂದನ್ನು ಅರ್ಥ ಮಾಡಿದ್ದಲ್ಲ, ಭಗವದ್ಗೀತೆಯಿಂದನೇ ಅರ್ಥ ಮಾಡಿದ್ದದನ್ನು, ತುಂಬ ಜನ ಉಪಯೋಗ ಮಾಡಿಕೊಂಡಿಲ್ಲ ಪದವನ್ನು. ಆಚಾರ್ಯ ಹೇಳ್ತಾರೆ, ಮುಂದೆ ಅಕ್ಷರಾಣಾಮಕಾರೋಸ್ಮಿ ಅಂತ ಕೃಷ್ಣನೇ ಹೇಳಿದ್ದಾನೆ. ಆ ಅಂದರೆ ಕೃಷ್ಣ ಆತನ ಎಲ್ಲ ಜಗತ್ತನ್ನು ನಿಯಮನ ಮಾಡ್ತಾ ಇದ್ದಾನೆ, ಆದ್ದರಿಂದ ಆಗಲೇಬೇಕಾಗಿದೆ. ಆಫೀಸರ್ ಇರ್ತಾನೆ, ಯಾವುದಕ್ಕೆ ತೊಗೊಂಡ್ಬರ್ಲಿಕ್ಕೆ ಹೇಳ್ತಾರೆ, ಅವನು ತರೋದಿಲ್ಲ ಅಂತಾನೆ ಸಾರ್ ಅಂತ ಹೇಳ್ತಾರೆ. ಹೌದಾ, ನಾನು ಹೇಳ್ತೇನೆ, ಅವನು ಕರೆಯ ತೊಗೊಂಡು ಬರಲಿಕ್ಕೆ ಹೇಳ್ತಾರೆ. ಹುಡುಗದ ಬರ್ತಾರೆ, ಏನು ಸರ್ ಕರೆದ್ರೆ ಅಂತ ಬರ್ತಾರೆ. ಯಾಕೆ ಅವ್ನ ಮಾತು ಕೇಳಿಲ್ಲ, ಇವ್ರ ಮಾತು ಕೇಳಬೇಕು ಅವನೀಗ. ಯಾಕೆ? ಅವನು ಹೆಡ್ ಆಫ್ ದಿ ಇವನು ಇನ್ಸ್ಟಿಟ್ಯೂಷನ್, ಅವನು ಅವ್ನ ಮಾತು ಕೇಳಿದವರು ಇನ್ಸ್ಟಿಟ್ಯೂಷನ್ ಬಿಟ್ಟು ಹೋಗಬೇಕಾಗಿರುತ್ತೆ ಅಷ್ಟೇ. ಅವರು ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಮಾತು ಕೇಳದೆ ಹೋದರೆ ಇನ್ಸ್ಟಿಟ್ಯೂಷನ್ ಇರಲಿಕ್ಕಾಗೋದಿಲ್ಲ. ಇನ್ನು ಹೆಡ್ ಆಫ್ ದಿ ಯೂನಿವರ್ಸ್ ಭಗವಂತ, ಅವನ ಮಾತು ಕೇಳಿದ್ರೆ ಯಾವನು ಇರಲಿಕ್ಕಾಗುತ್ತೆ ಅಂತ ಹೇಳುತ್ತೆ. ಅವನ ಮಾತನ್ನು ಕೇಳದೆ ಇರಲಿಕ್ಕಾಗೋದಿಲ್ಲ ಯಾರಿಗೂ ಕೂಡ. ಇಲ್ಲೊಂದು ಬಹಳ ಸ್ವಾರಸ್ಯವಾದ ಅರ್ಥವನು, ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಮಾತು ಕೇಳದೆ ಹೋದವನು ಇನ್ಸ್ಟಿಟ್ಯೂಷನ್ ಬಿಟ್ಟುಬೇಕಾದ್ರೆ ಬೇರೆ ಕಡೆ ಹೋಗಿಬಿಡಬಹುದು, ಬೇರೆ ನಿಮ್ಮ ಕೆಲಸನೇ ಬೇಕಾಗಿಲ್ಲ, ಹಾಳಾಗಲು ಬಿಟ್ಟು ಹೋಗಿಬಿಡಬಹುದು, ರಿಸೈನ್ ಮಾಡಿ ಹೋಗಿಬಿಡಬಹುದು. ಆದರೆ ಹೆಡ್ ಆಫ್ ದಿ ಯೂನಿವರ್ಸ್ ಭಗವಂತನ ಮಾತು ಕೇಳದೇ ಇದ್ದವನು ಅರಿತು ಹೋಗಕ್ಕೆ ಬರೋದಿಲ್ಲ. ಯಾಕೆ ಗೊತ್ತಾ? ಹೆಡ್ ಆಫ್ ದಿ ಯೂನಿವರ್ಸ್ ಅವನು ಎಲ್ಲಿ ಹೋಗ್ಬೇಕು ಈ ಮಧ್ಯೆ ಹೋದ್ರೆ ಲೆಕ್ಕ ಹಾಕಿ ನೋಡಿ. ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಆದರೆ ಇನ್ಸ್ಟಿಟ್ಯೂಷನ್ ಬಿಟ್ಟು ಹೋಗಿಬಿಡ್ತಾನೆ, ಯೂನಿವರ್ಸ್ ಬಿಟ್ಟು ಎಲ್ಲಿ ಹೋಗಕ್ಕೆ ಬರ್ತಾವನೀಗ? ಸೇಮ್ ಯೂನಿವರ್ಸ್ ಅವನಿಗಿರೋದೀಗ. ಆ ದೃಷ್ಟಿಯೊಳಗೆ ಅವನಿಗೆ ರಿಟೈರ್ ಆದರೆ ಆಫೀಸ್ ಕೆಲಸ ಕೇಳಬೇಕಾಗಿಲ್ಲ, ಸರ್ಕಾರ ಟ್ಯಾಕ್ಸ್ ಕೊಡಬಾರ ಅಂತ ಹೇಳ್ತಾರೇನು? ಮನೆ ಟ್ಯಾಕ್ಸ್ ಕೊಡ್ತಿದ್ದು, ಸ್ವಂತ ಮನೆಯಲ್ಲಿ ಟ್ಯಾಕ್ಸ್ ಕೊಡ್ತಿದ್ದೆ, ರಿಟೈರ್ಮೆಂಟ್ ಆಗಿಬಿಡ್ತು ಟ್ಯಾಕ್ಸ್ ಕೇಳಿ, ರಿಟೈರ್ಮೆಂಟ್ ಆಯಿತು ಅಂತ ಕೇಳಿದರೆ ರಿಟೈರ್ಮೆಂಟ್ ಆಗುತ್ತೋ ಬಿಡುತ್ತೋ ನಮಗೆ ಗೊತ್ತೆ, ಮನೆಯನ್ನು ತಿರಿಯೋಲ್ಲ ನಿಮಗೆ ಟ್ಯಾಕ್ಸ್ ಕೊಡು ಅಂತ ಹೇಳ್ತಾರೆ. ರಿಟೈರ್ಮೆಂಟ್ ಆಗದಿದ್ದೇ ಅವರು ಮನೆ ಟ್ಯಾಕ್ಸ್ ಕೊಡಬೇಕು ಅಂತ ಹೇಳಲಿಲ್ಲ, ಮನೆ ಇದ್ದರೆ ಟ್ಯಾಕ್ಸ್ ಕೊಡಲೇಬೇಕು, ರಿಟೈರ್ಮೆಂಟ್ ಆಗಿದೆಯೋ ಬಿಡುತ್ತೋ ನಮಗೆ ಪ್ರಶ್ನೆ ಇಲ್ಲ. ಅದು ಸಂಬಂಧಪಟ್ಟಿದ್ದು ಅಲ್ಲೇ ಅಲ್ಲ ಇದು ಒಂದು, ಅಲ್ಲಿ ಇನ್ಸ್ಟಿಟ್ಯೂಷನ್ ಕೆಲಸ ಮಾಡಬೇಕಾದ್ರೆ ಕೆಲಸದಲ್ಲಿರಬೇಕೇ ಹೊರತು ಮನೆಯಲ್ಲಿ ಒಂದು ಟ್ಯಾಕ್ಸ್ ಕೊಡಬೇಕಾದ ಲೆಕ್ಕ ಇಲ್ಲ. ಅದು ಇವತ್ತು ನಾವು ಎಲ್ಲಿ ಹೋದರೂ ಕೂಡ ಇರೋದು ಎಲ್ಲಿದ್ದೇವೆ? ನಾವೀಗ ಭಗವಂತನಿಗೆ ಸಂಬಂಧಪಟ್ಟ ಲೋಕದಲ್ಲೇ ಇದ್ದೇವೆ, ಜಗತ್ತಿನಲ್ಲೇ ಇದ್ದೇವೆ, ಅವನಿಗೆ ಅಧೀನರೇ ಆಗಿದ್ದೇವೆ. ಆದ್ದರಿಂದ ಕೊಡಲಿಕ್ಕೆ ಬರೋದೇ ಇಲ್ಲ. ನಮ್ಮಲ್ಲಿ ನೋಡಿ, ಈಗ ವೀರಪ್ಪನ ಹಿಡಿಬೇಕಾದ್ರೆ ಏನಾಗಿದೆ? ಈಗ ಅವನು ಒಂದು ಕಡೆ ಆ ಕಡೆ ಹೋಗ್ತಾರೆ, ಈ ಕಡೆ ಬರ್ತಾರೆ, ಆ ಕಡೆ ಹೋಗ್ತಾರೆ, ಈ ಕಡೆ ಬರ್ತಾರೆ. ಯಾವ ಸ್ಟೇಟಲ್ಲಿ ಇರ್ತಾರೆ ಆ ಸ್ಟೇಟ್ ಕಂಟ್ರೋಲ್ ಶುರುವಾಗುತ್ತೆ. ನಮ್ಮ ಸ್ಟೇಟಲ್ಲಿ ಇಲ್ಲ, ನಮ್ಮ ಸ್ಟೇ ಅಷ್ಟವಾದನ ಪಡ್ಕೋಬೇಕು ಅಷ್ಟೇ. ನಾವೀಗ ನಮ್ಮ ಸ್ಟೇಟಲ್ಲಿ ನಮ್ಮ ಸ್ಟೇಟಲ್ಲಿಲ್ಲ ಅಂದರೆ ಸ್ಟೇಟಿನ ಒಂದು ಜ್ಯೂರಿಸ್ಡಿಕ್ಷನ್ ಡಿಪೆಂಡ್ ಆಗುತ್ತೆ. ಅವ್ರು ಇನ್ನೊಂದು ಕಡೆ ಹೋದಾಗ ಅವ್ರ ಸಹಕಾರ ತಗೊಳ್ಳೋದೇನೆ ಹಿಡಲಿಕ್ಕಾಗೋದಿಲ್ಲ. ಇಲ್ಲಿ ಬಂದಾಗ ಅವ್ರ ಸಹಕಾರ ಬೇಕು, ಅಲ್ಲಿ ಹೋದ ನಮ್ಮ ಸಹಕಾರ ಬೇಕು ಅವರಿಗೆ. ಆದರೆ ಇವು ಪರಸ್ಪರ ಬೇರೆ ಸ್ಟೇಟ್ ಆಗಿರೋದ್ರಿಂದ ಭಗವಂತನ ಸಮಸ್ಯೆ ಇಲ್ಲ. ಇಡೀ ಜಗತ್ತು ಅವನು ಒಬ್ಬನೇ ಆದ್ದರಿಂದ ಎಲ್ಲಿ ಹೋದರೂ ಅವನ ವಿಶ್ವಾಸ, ಅವನ ಆಧಿಪತ್ಯ ಅನ್ನೋದು ಅಬಾಧಿತವಾಗಿ ಮುಂದುವರಿತಾನೆ ಇರುತ್ತೆ. ಆದ್ದರಿಂದ ಏನು ಮಾಡಲಿಕ್ಕೆ ಬರೋದಿಲ್ಲ. ಇದು ಒಂದರ್ಥ. ಇನ್ನೊಂದರ್ಥ ಇದೆ, ನಾವು ದೇವರನ್ನು ಬಿಟ್ಟು ಹೊರಗಿನಿಂದ ಅಧಿಕಾರಿಗಳ ಒಂದು ಹಿರಿಮೆ, ಒಂದು ಹತೋಟಿ ನಮ್ಮ ಮೇಲೆ ಹೇಗಿದೆ ಅಂದರೆ ಅದು ಎಕ್ಸ್ಟರ್ನಲ್ ಮಾತ್ರ, ಅದು ಇಂಟರ್ನಲ್ ಕೆಪಾಸಿಟಿ ಯಾವ ಜಗತ್ತಿನಲ್ಲಿ ಯಾರಿಗೂ ಇಲ್ಲ. ಹೊರಗಿನಿಂದ ಮಾಡ್ಬೋದು ಅಷ್ಟೇ, ಅವರು ಮಾಡ್ತೀವೋ ಇಲ್ಲ ಈಗ ಬೇಕಾದ್ರೆ ಹೊಡಿಬಹುದು, ಇನ್ನೊಂದು ಎತ್ತಿ ಹಾಕ್ಸ್ಬೋದು ಅಷ್ಟೇ ಹೊರತು ಅದನ್ನು ಮೈಂಡೊಳು ಪ್ರವೇಶ ಮಾಡೋಕ್ಕಾಗೋದಿಲ್ಲ. ಯಾವುದೇ ಅಧಿಕಾರಿಗೆ ಕೂಡ ಎಷ್ಟು ಉನ್ನತ ಅಧಿಕಾರಿ ಬೇಕಾದರೂ ಆಗಿರಲಿ, ಲೋಕದೊಳಗೆ ಅವನು ವ್ಯಕ್ತಿಯನ್ನು ಎಕ್ಸ್ಟರ್ನಲಿ ಕಂಟ್ರೋಲ್ ಮಾಡ್ಬೋದೇ ಹೊರತು ಇಂಟರ್ನಲಿ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇಲ್ಲ. ಆದರೆ ಭಗವಂತ ಎಂಥವನು ಗೊತ್ತಾ, ಭಗವಂತ ಒಳ ಪ್ರವೇಶ ಮಾಡಿಬಿಡ್ತಾನೆ, ಅಂದರೆ ಇಂಟರ್ನಲಿ ಕಂಟ್ರೋಲ್ ಮಾಡ್ತಾನೆ. ಈ ಶಕ್ತಿಯನ್ನು ಭಾಗವತ ಪುರಾಣ ಹೇಳುತ್ತೆ, ಯೋ ಅಂತಃ ಪ್ರವಿಶ್ಯ ಮಮವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತಿ ಅಖಿಲ ಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತ ಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಭಗವಂತ ಒಳಗಿಂದ ನಿಯಂತ್ರಣ ಮಾಡ್ತಾನೆ ಅಂದಮೇಲೆ ಅವನಿಂದ ತಪ್ಪಿಸಿಕೊಳ್ಳೋದಕ್ಕಾಗೋದೇ ಇಲ್ಲ. ಆಗ ಅದು ಕಾರ್ಯ ತಳ್ತಾ ಇರ್ತಾನೆ. ಇದೇನಿದು ಎಷ್ಟರಲ್ಲಿ ಆಪರೇಟ್ ಮಾಡ್ತಾ ಇದ್ದ ಕಾರನ್ನು ತಳ್ಳೋದು ಅಂದರೆ ಎಷ್ಟರಲ್ಲಿ ಆಪರೇಟ್ ಮಾಡೋದು. ಆದರೆ ಹೊರಗೆ ಯಾರು ತಳ್ತಾನೆ ಇಲ್ಲ, ಕಾರ್ ಫಾಸ್ಟಾಗಿ ಹೋಗ್ತಾ ಇದೆ. ಎಲ್ಲಿಂದ ಇದು? ಇಂಟರ್ನಲ್ ಇಂಜನ್ ವರ್ಕ್, ಇಂಟರ್ನಲ್ ಒಳಗಿಂದ ಕೆಲಸ ಮಾಡ್ತಾ ಇದೆ ಇಂಜನ್ನೇ. ಈ ರೀತಿ ಭಗವಂತ ಅದರೊಳಗೆ ಭಗವಂತ ಇದ್ದಾನೆ. ಮತ್ತೆ ಅಂದರೆ ಭಗವಂತನ ಸಾಮರ್ಥ್ಯ ಎಂಥದ್ದು ಗೊತ್ತೇನು? ಹೆಚ್ಚಕಿಂಚಿತ್ ಜಗತ್ ಸರ್ವಂ ದೃಶ್ಯತೆ ಶೂಯತೆ ಪಿವಾ ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಒಡನಲ್ಲಿ ಕಾರಲ್ಲಿ ಕೂತಿದ್ದಾನೆ, ಎಷ್ಟರಲ್ಲಿ ಕಂಟ್ರೋಲ್ ಮಾಡೋಕೆ ಅವನಿಗೆ ಬರೋದಿಲ್ಲ, ಒಡನಿಂದ ಮಾಡ್ತಾನೆ. ಇನ್ನು ಹೊರಗಿಂದ ಕಂಟ್ರೋಲ್ ಮಾಡಿದ್ದಾನೆ, ಇಂಟರ್ನಲ್ಲೇ ಹೋಗ್ಲಿಕ್ಕೆ ಬರೋದಿಲ್ಲ. ಭಗವಂತ ಹಾಗಲ್ಲ, ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಅದು ಹೊರಗಿನಿಂದನೂ ನಿಯಂತ್ರಣ ಮಾಡಬಲ್ಲ, ಒಳಗಿನಿಂದನೂ ಮಾಡಬಲ್ಲ. ಅಂತ ಭಗವಂತನಿಗೆ ಅಧೀನವಾಗಿ ಪ್ರಕೃತಿ ಇದ್ದು, ನಾವಿದ್ದು, ಪ್ರಕೃತಿಯ ಗುಣಗಳೇ ಇದ್ದು, ಅದರ ಆ ಗುಣಗಳಿಂದ ಮಾಡಿದ ದೇಹ ನಮಗಿದ್ದು, ಅಲ್ಲಿ ನಾವು ವಾಸ ಮಾಡಬೇಕಾದ್ರೆ ಕರ್ಮವನ್ನು ಸದಾಕಾಲ ಮಾಡ್ತೇನೆ ಇರ್ತೇವೆ ಹೊರತು ಕರ್ಮ ಮಾಡದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಕಾರ್ಯತೇಹಿ ಅವಶಃ ಕರ್ಮ ಸರ್ವಃ ಪ್ರಕೃತಿಜೈಹಿ ಗುಣೈಹಿ. ಈ ಶ್ಲೋಕ ಅರ್ಥ ಮಾಡಿಕೊಂಡ್ರೆ ಒಂದು ಪದನೂ ಕಷ್ಟ ಇಲ್ಲ ಅದರೊಳಗೆ, ಪ್ರತಿಯೊಂದು ಸುಲಭವಾದ ಪದಗಳು. ಆದರೆ ತತ್ವ ಮಾತ್ರ ಯಾವ ಕಾಲಕ್ಕೂ ತಿಳ್ಕೊಳ್ಬೇಕಾದ ತತ್ವ. ಮತ್ತು ಏನನ್ನು ಮಾಡ್ತಾ ಇದ್ದೇವೆ ಅದೆಲ್ಲವೂ ಅನಿವಾರ್ಯವಾಗಿ ಮಾಡ್ತೇವೆ ನಾವೀಗ. ಒಂದು ಪ್ರಕೃತಿಯ ಒತ್ತಡ, ಪ್ರಕೃತಿಯ ಮೇಲೆ ಭಗವಂತನ ಒತ್ತಡ, ಆದ್ದರಿಂದ ನಾವು ತಪ್ಪಿಸೋದಕ್ಕೆ ಬರೋದಿಲ್ಲ. ಇದು ಹೇಳಿದ ಜಾತಕ್ಕೆ ಅಂದರೆ ಕರ್ಮ ಬಿಟ್ಬಿಟ್ರೆ ಸದ್ಗತಿ ಆಗುತ್ತೆ ಅಂತ ತಿಳ್ಕೊಂಡಿದ್ದೀರಲ್ಲ, ಕರ್ಮ ಬಿಡೋ ಕಾನ್ಸೆಪ್ಟ್ ತಲೆಯಲ್ಲಿ ಹಾಕ್ಕೊಳ್ಳೋದಕ್ಕೆ ಬರೋದಿಲ್ಲ ಅಂತ ಹೇಳಿಬಿಟ್ರು. ಪ್ರತಿಯೊಬ್ಬರು ಮಾಡಲೇಬೇಕೇ ಹೊರತು ಮಾಡಲಿಕ್ಕೆ ಬರೋದಿಲ್ಲ. ಇವತ್ತು ನಾವು ಕರ್ಮ ಬಿಡ್ತೇವೆ ಕರ್ಮ ಬಿಡ್ತೇವೆ ಅಂದರೆ ಕರ್ಮ ಬಿಡೋದಲ್ಲ, ಅದು ಒಂದು ಆ್ಯಕ್ಚುಲಿ ಏನದು, ಚೇಂಜ್ ಆಫ್ ವರ್ಕ್ ಅಷ್ಟೆ. ಇವತ್ತು ಡಿಫೈನ್ ಮಾಡಿರೋದು ಹಾಗೇನೆ. ರೆಸ್ಟ್ ಅಂದ್ರೇನು? ರೆಸ್ಟ್ ಅಂದ್ರೇನು? ಚೇಂಜ್ ಆಫ್ ವರ್ಕ್ ಅಂತ ಹೇಳಿದರೆ ಹೊರತು ವರ್ಕ್ಲೆಸ್ನೆಸ್ ಅಲ್ಲ. ಅದು ಒಂದು ವರ್ಕ್ಲೆಸ್ನೆಸ್ ಅಲ್ಲ, ರೆಸ್ಟ್ ಅಂತ ಹೇಳಿದರೆ ಚೇಂಜ್ ಆಫ್ ವರ್ಕ್ ಅಷ್ಟೆ. ಚೇಂಜ್ ಆಫ್ ವರ್ಕ್ ನಾವು ಮಾಡ್ತೇವೆ ಹೊರತು ವರ್ಕ್ಲೆಸ್ ಆಗಿರಲಿಕ್ಕೆ ಸಾಧ್ಯವೇ ಇಲ್ಲ. ಅಂದಮೇಲೆ ಕ್ರಮವನ್ನು ಬಿಟ್ಟು ಬಿಡತಕ್ಕಂಥ ಯೋಚನೆ ತಲೆಯಲ್ಲಿ ಹಾಕ್ಕೊಳ್ಳಲೇಬೇಡಿ. ಈಗ ಕೆಲವು ಮತದ ಪ್ರಶ್ನೆಗೆ ಉತ್ತರ ಸಿಕ್ತು. ಕೆಲವು ಮತಾಚಾರ್ಯರ ಅರ್ಥ ಬರೆದ್ರು, ಜ್ಞಾನ ಮತ್ತು ಕರ್ಮಗಳಿಗೆ ತುಂಬ ವಿರೋಧ ಇರೋದರಿಂದ ಜ್ಞಾನಿಯಾಗಲಿಕ್ಕೆ ಹೊರಟವನು ಕರ್ಮವನ್ನು ಬಿಡಲೇಬೇಕು. ಮೋಕ್ಷೋಹೋ ಕರ್ಮ ಸನ್ಯಾಸ ವಿಧಾನ. ಜ್ಞಾನ ಬೇಕು ಅಂತ ಬಯಸಿ ಮೋಕ್ಷಕ್ಕೆ ಹೋಗತಕ್ಕಂಥ ಅಪೇಕ್ಷೆ ಪಟ್ಟವನು ಕರ್ಮವನ್ನು ಬಿಡಲೇಬೇಕು ಅಂತ ಹೇಳುತ್ತಾರೆ. ಆದರೆ ಭಗವಂತ ಹೇಳುತ್ತಾನೆ ಆ ರೀತಿ ಬಿಡಲಿಕ್ಕೆ ಬರೋದೇ ಇಲ್ಲ. ಆದ್ದರಿಂದ ಪ್ರತಿಯೊಬ್ಬರೂ ಸಹ ತಮ್ಮ ಪಾಲಿನ ಕರ್ತವ್ಯ ಕರ್ಮಗಳನ್ನು ಮಾಡಲೇಬೇಕು, ಮಾಡದೇ ಇರೋದಕ್ಕಾಗೋದಿಲ್ಲ. ಒಂದು ಸಮಸ್ಯೆ ಬಂತು ಮುಂದೆ, ಕೃಷ್ಣ ನಾನು ಬೇರೆ ರೀತಿ ಮಾಡಿ ತೋರಿಸ್ಲಾ ಈಗ ಅಂತ ಕೆಲವು ಕೇಳಬಹುದು. ಬೇರೆ ರೀತಿ ಮಾಡಿ ತೋರಿಸ್ಲ? ಕರ್ಮೇಂದ್ರಿಯಾಣಿ ಸಂಯಮ್ಯ ಯಾಸ್ತೇ ಮನಸಾಸ್ಮರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರ ಸವುಚ್ಯತೆ. ಇದು ಮುಂದಿನ ಶ್ಲೋಕ ಇದೆ. ಕರ್ಮೇಂದ್ರಿಯಾಣಿ ಸಂಯಮ್ಯ ಯಹ ಆಸ್ತೇ ಮನಸಾಸ್ಮರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರ ಸಹ ಉಚ್ಯತೆ. ಕೆಲವು ವ್ಯಕ್ತಿಗಳಿರ್ತಾರೆ, ಅವನೇನು ಮಾಡ್ತಾನೆ ಗೊತ್ತಾ, ಮೇಲೋಟಕ್ಕೇರು ಮಾಡಿ ಸುಮ್ಮನೆ ಕೂತ್ಬಿಟ್ಟಿದ್ದಾರೆ. ನೋಡಿದ್ರೆ ಏನಿಸುತ್ತೆ? ಎಷ್ಟು ಫ್ರೀಯಾಗಿ ಕೂತಿದ್ದಾನೆ ಪಾಪ, ಕರ್ಮನೇ ಮಾಡ್ತಾ ಇಲ್ಲ, ಒಳ್ಳೆ ನಿಸ್ಪೃಹನಾಗಿ ಕೂತಿದ್ದಾನೆ ಅಂತ ಹೇಳಿಬಿಟ್ಟು. ನೋಡಿ ನಾನು ತೋರಿಸ್ಲಿಲ್ಲ, ನಾನೀಗ ಕೂತಿದ್ದು ಈ ತೋರ್ಸೋಕ್ಕೆ ಬರುತ್ತಾ ಇಲ್ಲ, ಈಗ ನಾನು ಊಟ ಮಾಡಲಿಲ್ಲ ತಿಳಿದು ಏನೋ ಸುಮ್ಮನೆ ಕೂತ್ಬಿಟ್ಟಿದ್ದೇನೆ, ಕರ್ಮ ಬಿಟ್ಟಿದ್ದೇನೆ ತಾನೇ ನಾನೀಗ, ನೀನು ಆಗೋದಿಲ್ಲ ಅಂತ ಹೇಳ್ತೀಯಲ್ಲ, ನಾನು ಮಾಡಿ ತೋರಿಸಿದ್ದೇನಿಲ್ಲ ಅಂತ ಯಾಕೆ ಕೇಳಬಾರ್ದು? ಈಗ ಆ ಪ್ರಶ್ನೆ ಭಗವದ್ಗೀತೆ ಉತ್ತರ ಕೊಡ್ತಾ ಇದೆ. ನಾವು ಅಂದ್ಕೊಂಡು ಹೌದಲ್ಲ, ಇದು ಒಂದು ಸ್ಟೇಜ್ ಇದೆ ನಮಗೀಗ. ಎಷ್ಟೋ ಜನ ಏನು ಮಾಡ್ತಿರ್ತಾರೆ, ಏನೇನೋ ಮಾಡ್ತಾ ಇವ್ನು ನಾನು ಸುಮ್ಮನೆ ನೋಡ್ತಾ ಕೂತಿರ್ತಾರೆ. ಏನು ರೀ, ನಮಗೇನು ಬೇಕಿಲ್ಲ ರೀ, ನಮಗೆ ಏನು ಮಾಡೋದಿಲ್ಲ, ನೋಡಿದ್ರೋ ಇಲ್ಲೋ ಇವ್ರದ್ದು ಏನು ತಿಳ್ಕೊಂಬಿಡ್ತಾರೆ, ಅಬ್ಬ ಎಷ್ಟು ಗ್ರೇಟ್ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಆಗ ಭಗವಂತ ವಿಶ್ಲೇಷಣೆ ಮಾಡ್ತಾನೆ, ಕರ್ಮವನ್ನು ಮಾಡೋದಿಲ್ಲ ಅಂತ ಹೇಳಿಬಿಟ್ಟು ಕರ್ಮೇಂದ್ರಿಯಗಳನ್ನು ಹತೋಟಿಯಲ್ಲಿ ತಂದುಕೊಂಡು ಬಿಟ್ಟು, ಕರ್ಮೇಂದ್ರಿಯಾಣಿ ಸಂಯಮ್ಯ ಎಲ್ಲ ಕರ್ಮೇಂದ್ರಿಯಗಳ ಮೇಲೆ ಹತೋಟಿ ಇಟ್ಕೊಂಡ್ಬಿಟ್ಟಿದ್ದಾನೆ ಚೆನ್ನಾಗಿ. ಆದರೆ ಅವನು ಮಾಡ್ತಿರೋ ಕೆಲಸ ಏನು ಗೊತ್ತಾ, ಮನಸಾಸ್ಮರನ್ ಮನಸ್ಸು ಆ ಕಡೆ ಹೋಗಿಬಿಟ್ಟಿದ್ದೇವೆ, ಅದು ಬಿಡೋಕ್ಕಾಗ್ತಾ ಇಲ್ಲ ಅವನಿಗೆ. ಮನಸ್ಸಾಗ ಎಲ್ಲ ತಿಂತ ಇದ್ದಾರೆ, ತಿನ್ಬೇಕು ಅನಿಸ್ಬಿಟ್ಟಿದೆ, ಮಾತು ಕೊಟ್ಟೆ ತಿನ್ನೋದಿಲ್ಲ ಅಂತ ಮಾತು ಜ್ವರ ಹೇಳ್ಕೊಂಡ್ಬಿಟ್ಟಿದ್ದಾನೆ. ಚಿಕ್ಕ ಮಕ್ಕಳು ಹಠ ಹಿಡಿದ್ಬಿಟ್ಟಿರ್ತಾರೆ ಕೆಲವು ಸಲ, ನಾವು ಸ್ಕೂಲಿಗೆ ಹೋಗೋದಿಲ್ಲನೋ ಏನೋ, ಅಥವಾ ಸಿನಿಮಾ ಹೋಗ್ಲೇಬೇಕು, ಹಠ ಹಿಡಿದ್ಬಿಟ್ಟು ಕೂತಿರ್ತಾರೆ. ತಾಯಿ ಇಲ್ಲ ಆಗ್ಲಿ ಸಾಧ್ಯ ಇಲ್ಲ ಅಂತ ಹೇಳ್ತಾಳೆ, ನಾಯಿರ ಊಟ ಮಾಡಲ್ಲ ಅಂತ ಕೂತು ಬಿಡತ್ತೆ, ಆ ತಿಂಡಿ ತರ ಕೂತು ಬಿಡತ್ತೆ. ತಾಯಿ ಬುದ್ಧಿವಂತ ತಾಯಿಯಾರ ಹೋಗು ಸಮಾಧಾನ ಮಾಡ್ತಾರೆ, ಕೇಳಿದವರು ಆಯ್ತು ಹಣೆ ಬಾರ ಊಟ ಮಾಡೋದು ತಾನೆ, ನಾ ಮಾಡ್ತೇನೆ ಅಂತ ಕೂತ್ಕೊಂಡು ಬಿಟ್ಟರೆ ಮಗು ನೋಡ್ತಾ ಇರುತ್ತೆ ಆ ಕಡೆ ಪಾಪ. ಅದು ನೋಡೋದು ಮತ್ತೆ ಕಣ್ಮುಚ್ಕೊಳ್ಳು, ನೋಡೋದು ಕಣ್ಮುಚ್ಕೊಳ್ಳು, ಆ ಕಡೆ ತಾಯಿ ತಿಳಿದ ನೋಡುತ್ತೆ, ಈ ಕಡೆ ನೋಡಿದ್ರೆ ಸಿಟ್ಟಲ್ಲ ಪ್ರತಿಷ್ಠೆ ಇದೆಯಲ್ಲ ಕಣ್ಮುಚ್ಕೊಂಡ್ಬಿಡತ್ತೆ. ದೊಡ್ಡವರೇ ಮಾಡ್ತಾರ ಪಾಪ, ಚಿಕ್ಕ ಮಕ್ಕಳು ಮಾಡೋದೇನು ಆಶ್ಚರ್ಯ, ಮಾಡ್ತಾ ಇರ್ತಾರೆ. ಅರ್ಜುನ ಈ ಕೇಸ್ ನೋಡಿದೀಯಾ, ನೋಡೋದಕ್ಕೆ ಏನನ್ಸುತ್ತೆ, ಮಗು ಹಠ ನಾನು ತಿನ್ನೋದಿಲ್ಲ, ಹಠ ಹಿಡಿದ್ಬಿಟ್ಟಿದೆ, ನನಗೆ ಊಟ ಬೇಕಾಗಿಲ್ಲ, ಹಠ ಹಿಡಿದಿದೆ, ಒಳಗೆ ಮಾತ್ರ ಮನಸ್ಸು ಆ ಕಡೆಯೇ ಹೋಗ್ತಾ ಇದೆ. ಅಂದರೆ ಇಲ್ಲಿ ಕರ್ಮ ಮಾಡ್ತಾ ಇಲ್ಲ, ಫಿಸಿಕಲಿ ಮಾಡ್ತಾ ಇಲ್ಲ, ಎಲ್ಲಿಂದ ಮಾಡ್ತಾ ಇದ್ದಾನ ಅವನು, ಮನಸಾಸ್ಮರನ್. ಇದು ಇನ್ನೂ ಡೀಪಾಗಿ ಹೋಗಿದ್ದಿದ್ದು ಒಂದು, ನಾನು ಮನಸಾಸ್ಮರನ್ ಮನಸ್ಸಿನಿಂದ ಮಾಡ್ತಾನಲ್ಲ ಆ ಕರ್ಮ ಎಂಥದ್ದು ಗೊತ್ತಾ, ಫಿಸಿಕಲಿ ಮಾಡೋದು 1,000 ರೂಪಾಯಿ ವಾಸಿ, ಮನಸ್ಸಿನ ಕರ್ಮ ಭಾರಿ ಡೇಂಜರಸ್ ಅಂತ ಭಗವಂತ ಹೇಳ್ತಾ. ಮನಸ್ಸಿನ ಕರ್ಮ ಭಾರಿ ಡೇಂಜರಸ್, ಆದ್ದರಿಂದ ಅದನ್ನು ಬಿಡೋಕ್ಕಾಗತ್ತೆ ನಿನ್ನ ಕೈಲೆ ಕರ್ಮೆ? ಇವತ್ತು ಏಕಾಶಿ ಉಪವಾಸ ಮಾಡೋರು ಕೂಡ ಎಷ್ಟೇ ಬಿಟ್ಟಿದ್ರು ಕೂಡ ದ್ವಾದಶಿ ಯೋಚನೆ ಮಾಡ್ತಾನೆ ಇರ್ತಾರೆ, ಪಾಪ ನಾಳೆ ಏನೋ ಎಂತೋ, ಏನು ರಾತ್ರಿಗೆಲ್ಲ ಅಡಿ ಆಗಿದೆಯಾ ಅಡಿ ಆಗಿದೆಯಾ ಎಂದು ಅಡಿಗೆ ಮನೆ ನೋಡಿದ್ರೆ ಅವತ್ತು ನೋಡ್ತಾರೆ ಪಾಪ ಏನಾಗಿದೆ, ಬೆಳಿಗ್ಗೆಲ್ಲ ತಣಿ ಮಾಡ್ಕೊಂಡಿದ್ದೀರಾ, ಇನ್ನೂ ಒಲೆ ಹಚ್ಕೊಂಡು ಹಾಕ್ಕೊಂಡಿಲ್ವಾ, ಯಾ ಥರ ಅಂದರೆ ಏನು ಕಾಣ್ತಾ ಇದೆ ಅವರಿಗೀಗ, ಮನಸಾಸ್ಮರನ್ ಮನಸಾಸ್ಮರನ್. ಈ ಮಾತು ಅರ್ಥ ಮಾಡ್ಕೊಂಡು ಬಿಟ್ಟರೆ ಯಾರೋ ದಾಸ ಹೋಗ್ತಾ ಇದ್ರಂತೆ ಪಾಪ, ಏಕಾದಶಿ ದಿವಸ ಪಾಪ ಯಾವಳೋ ಒಬ್ಬ ಮುದುಕಿ ಅವಲಕ್ಕಿ ನೆನೆ ಹಾಕಿ ಕೂತ್ಕೊಂಡ್ಬಿಟ್ಟಿದ್ದಾಳೆ ತಿನ್ನಬೇಕು ಅಂತ ಹೇಳಿಬಿಟ್ಟು. ಪಾಪ ದಾಸರ ಹಡ್ತಾ ಹೋಗ್ತಾ ಇದ್ದಾರೆ, ಈಕೆ ಆಗಾಗಿ ಹೋಗೋದು ನೆಂದಿದೆ ನೋಡಬೇಕು, ಅವ್ರ ಕರೆಸ್ಕೊಳ್ಳೋಕಂತ ಹೋಗೋದು, ಇನ್ನು ನೆಂದಿರಲಿಲ್ಲ. ದಾಸರ ಹಾಡು ನೆನೆಯಬೇಕಮ್ಮ ನೆನೆಯಬೇಕಮ್ಮ ಅಂತ ಹೇಳ್ತಾರೆ, ಪಾಪ ಸಿಟ್ಟು ಬಂದ್ಬಿಡ್ತಾಕೆ ಪಾಪ. ದಾಸರು ಅವಲಕ್ಕಿ ನೆನೆಯಿಟ್ಟಿಂದ ಯಾರು ನೋಡ್ಬಿಟ್ಟಿದ್ದಾರೆ ದಾಸರು, ಪಾಪ ನೆನೆಯಬೇಕಮ್ಮ ನೆನೆಯಬೇಕಮ್ಮ ಅಂತ ನನ್ನೇ ಬೈತಾ ಇದ್ದಾರೆ. ಸಿಟ್ಟು ಬಂದು ಹೊರಗೆ ಚೆಲ್ಲಿಬಿಟ್ಲ ದಾಸರೇ, ಏನಾದ್ರು ಮಾಡ್ಕೊಂಡು ಹೋಗ್ಲಿ ಬೇಕಾಗಿಲ್ಲ ಅದು. ಪಾಪ ದಾಸ ಹರಿಯ ನೆನೆಯಬೇಕಮ್ಮ ಅಂತ ಅವ್ರು ಹೇಳ್ತಿದ್ದಾರೆ, ಪಾಪ ಇವರು ಅವಲಕ್ಕಿ ನೆನೆಯಬೇಕಮ್ಮ ದೀಪಗಳು ಹೇಳ್ತಾ ಇದ್ದೆ. ಅಂದರೆ ಆಕೆ ಮನಸ್ಸು ಆ ಕಡೆಗೆ ಇದೆ, ಅದು ಸಮಸ್ಯೆ ಅಂತ ಕೇಳಿದರೆ ಅಲ್ಲಿ ಯಾಕಾಗಾಯಿತು ಅಂದರೆ ದಾಸರು ಹೇಳ್ತಿರೋದು ಮನಸ್ಸು, ದಾಸರ ಮನಸ್ಸು ದೇವ್ರ ಕಡೆಗೆ ಇದೆ, ಈಕೆ ಮನಸ್ಸು ಅವಲಕ್ಕಿ ಕಡೆ ಇದೆ, ಪಾಪ ನೆನೆಯಬೇಕಮ್ಮ ಅಪ್ಪ ಎರಡು ಕಡೆಗೆ ವರ್ಕ್ ಮಾಡ್ತಾ ಇದ್ದೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಅನ್ನ ಅಂದರೆ ನಾವು ಯಾವುದೋ ಕಡೆ ಪ್ಲಾನ್ ಮಾಡ್ತಿರ್ತೇವೆ ಎಂತ ನಿಸ್ಪೃಹಣ ಮನಸ್ಸು ಹಾಕಿಬಿಡ್ತಾನೆ. ಇದೇನಂತ ಕರೀತಾರೆ ಗೊತ್ತಾ ಇರ್ತಾನೆ, ಅದಕ್ಕೆ ಕರ್ಮೇಂದ್ರಿಯಾಣಿ ಸಂಯಮ್ಯ ಯಾಸ್ತೇ ಮನಸಾಸ್ಮರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ. ಇಂದ್ರಿಯಾರ್ಥಾನ್ ಅಂದರೆ ವಿಷಯಗಳನ್ನು, ಇಂದ್ರಿಯಗಳ ವಿಷಯಗಳನ್ನು ಮನಸಾಸ್ಮರನ್ ಮನಸ್ಸಲ್ಲೇ ಸ್ಮರಣೆ ಮಾಡ್ಕೊಂಡಿರ್ತಾನಲ್ಲ ಅವನನ್ನು ಕರ್ಮ ಬಿಟ್ಟವನು ಅಂತ ಕರಿಬಾರದು ಅಂತ ಭಗವಂತ ಹೇಳಿಬಿಟ್ಟು. ಕರ್ಮ ಬಿಟ್ಟವನು ಅಂತ ಕರಿಬಾರದು, ಮತ್ತೇನಂತ ಕರಿಬೇಕು? ಮಿಥ್ಯಾಚಾರ ಸಮುಚ್ಚತೆ, ಹಿಪೋಕ್ರೈಟ್ ಅಂತೀವಲ್ಲ ಅವನು, ಅವನು ಮಿಥ್ಯಾಚಾರಿಯವನು, ಲೋಕಕ್ಕೆ ಮೋಸ ಮಾಡ್ತಾ ಇದ್ದಾನೆ, ಅವನು ಡಾಂಭಿಕ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಬರೀ ತಪ್ಪು ಮಾಡುವವನಿಗಿಂತ ಇವನು ಇನ್ನೂ ಡೇಂಜರಸ್ ಅಂತ ಅರ್ಥ. ಅದಕ್ಕೆ ಆಷಾಢಭೂತಿಗಳು ಅಂದ್ರೆ ಇವರೇನು, ಆಷಾಢಭೂತಿಗಳು ಅಂದ್ರೆ ಇಂಥವರೇನೆ, ಇವರು ಇನ್ನೂ ಅಪಾಯಕರ ವ್ಯಕ್ತಿಗಳಾಗ್ತಾರೆ. ಈ ಪರಮಾತ್ಮ ಕೊಟ್ಟ ಉತ್ತರ ಎಷ್ಟು ಮಾರ್ಮಿಕವಾದ ಉತ್ತರ ಇದು. ಯಾವನ ಹಠಕ್ಕೆ ಬಿದ್ದು ನಾನು ವಿಷಯಗಳನ್ನು ಗೆದ್ದಿದ್ದೇನೆ ಅಂತ ಹೇಳ್ತಾನೋ ಅವನು ವಿಷಯಗಳನ್ನು ಗೆದ್ದಿಲ್ಲ, ವಿಷಯಗಳನ್ನು ಮನಸ್ಸಿನಲ್ಲೇ ಸ್ಮರಿಸ್ತಾ ಇದ್ದಾನೆ. ಮನಸ್ಸಲ್ಲಿ ಸ್ಮರಿಸ್ತಕ್ಕಂಥ ಕೆಲಸ ಇದೆಯಲ್ಲ, ಇದು ವರ್ಸಿದು ಫಿಸಿಕಲಿ ಮಾಡೋದಕ್ಕಿಂತ ಭಾರಿ ಕೆಟ್ಟದ್ದು. ಆದ್ದರಿಂದ ಇವನನ್ನು ಎಂದೂ ಕರ್ಮ ಗೆದ್ದವನು ಅಂತ ಬಿಟ್ಟವನು ಅಂತ ಕರೀಬೇಡಿ, ಅವನು ಮಿಥ್ಯಾಚಾರಿ ಅಂತ ಕರೀರಿ. ಇದನ್ನೇ ದಾಸರಾಯರು ಹೇಳ್ತಾ ಉದರ ವೈರಾಗ್ಯವಿದು, ನಮ್ಮ ಪದುಮನಾಭನಲ್ಲಿ ಲೇಷ ಭಕುತಿ ಇಲ್ಲ, ಉದರ ವೈರಾಗ್ಯವಿದು. ಮಿಥ್ಯಾಚಾರ ಅಂದ್ರೆ ಒಂದೇ, ಉದರ ವೈರಾಗ್ಯ ಅಂದ್ರೆ ಒಂದೇ. ನೋಡೋದಕ್ಕೆ ಏನು ಆಚಾರ ಅಂತಾನೆ, ವಾಪಸ್ ಬರ್ತಾ ಇರ್ತಾರೆ ಯಾರು ದಾರಿ ಕಂಡ್ರೆ ಯಾಕೆ ನಡುತ್ತಿದ್ದಾರೆ ಆಚಾರ ಅಂತ ಕೇಳಿದರೆ, ಅವ್ನು ಮಾತು ಬರೀ ಇದಾಗಬಾರ್ದಲ್ಲ, ನದಿಯಲ್ಲಿ ಸ್ನಾನ ಮಾಡಿದ್ದೇವೆ ಯಾರು ಇರ್ತಾರೆ, ಯಾರು ಬೇರೆ ಕಡೆ ಜಾಸ್ತಿ ನಡುಗ್ತಾರೆ ಯಾಕೆಂದ್ರೆ ಸ್ನಾನ ಮಾಡಿದ್ದಾರೆ ಅಂತ ಗೊತ್ತಾಗಲಿ ಅಂತ ಹೇಳಿ ಪಾಪ ಅವರು. ನದಿಯಲ್ಲಿ ಮಿಂದೇವೆ ಎಂದು ಹೇಳುತ್ತಾ ಅಲ್ಲಿ ಈ ಹೊರಗೆ ಎಷ್ಟು ಹೇಳ್ತಾರೆ, ಒಳಗೇನಾಗಿದೆ ಗೊತ್ತಾ, ಮದಮತ್ಸರ ಕ್ರೋಧ ಒಳಗೆ ತುಂಬಿಟ್ಟುಕೊಂಡು ಬದಿಯಲ್ಲಿದ್ದವರಿಗೆ ಆಶ್ಚರ್ಯವ ತೋರುವುದು ಉದರ ವೈರಾಗ್ಯವಿದು, ನಮ್ಮ ಪದುಮನಾಭರಲ್ಲಿ ಲೇಷಭಕುತಿ ಇಲ್ಲ. ನೀನು ಅಪಾರ್ಥ ಮಾಡ್ಕೊಂಡ್ರೆ ಕೆಲವರೆಲ್ಲ ನೋಡಿದ್ರ, ಅದಕ್ಕೆ ಯಾರು ಕಾರ್ತಿಕ ಸ್ನಾನ ಮಾಡ್ತಾರೋ, ನದಿಗೆ ಹೋಗಿ ಸ್ನಾನ ಮಾಡ್ತಾರೋ, ವಾಪಸ್ ಬರ್ತಿರ್ತಾರೋ, ಅವರೆಲ್ಲ ಆಷಾಢಭೂತಿಗಳು ದಾಸರು ಬೈದಿದ್ದಾರೆ. ಅದು ಸ್ನಾನನೇ ಮಾಡಬಾರದು ಅಂತ ಇನ್ನೊಂದು ವಾದ, ಸ್ನಾನ ಮಾಡಬಾರ್ದು, ಬೆಳಿಗ್ಗೆ ಏಳಬಾರ್ದು, 8ಕ್ಕೆ ಎದ್ದು ಬೆಡ್ ಕಾಫಿ ಕೊಡ್ದು ಬಿಟ್ಟರೆ ಭಾರಿ ದೊಡ್ಡ ವೈರಾಗ್ಯ ಸಿರೋಬಳಿದು ಕರೀತಾರ. ಈ ಅರ್ಥ ಮಾಡ್ಕೊಂಡ್ರೆ ಇನ್ನೊಂದು ಗುಂಪು ಅದು ಎಷ್ಟು ಮಿಟ್ಸ್ ಅವರಲ್ಲ, ಈ ಕಡೆ ಗುಂಪೊಂದು ಆ ಕಡೆ ಗುಂಪೊಂದು. ಅದನ್ನ ಹೇಳೋದಕ್ಕೆ ಹೊರಟಿಲ್ಲ, ಉದಯ ಕಾಲದ ಎಳನ್ನು ಬೇಡ ಅಂತ ಹೇಳಿಲ್ಲ, ನದಿ ಸ್ನಾನ ಬೇಡ ಅಂತ ಹೇಳಿಲ್ಲ, ಪಾಪ ಚಳಿ ಆದ್ರೆ ನಡಗೋದನ್ನು ಬೇಡ ಅಂತಲೂ ಹೇಳಿಲ್ಲ, ಇದನ್ನೆಲ್ಲ ಇನ್ನೊಬ್ಬರಿಗೋಸ್ಕರ ಮಾಡಬೇಡಿ ಅಂತ ದಾಸರಾಯರು ಹೇಳ್ತಾರೆ. ಇದನ್ನು ವಿಷ್ಣು ಪ್ರೇರಣೆ ವಿಷ್ಣು ಪ್ರೀತ್ಯರ್ಥಮ ಅಂತ ಮಾಡಬೇಕೆ ಹೊರತು ಕಂಡವರ ಮನಸ್ಸಿಗೆ ಮುಂಕು ಗವಿಸಕ್ಕೋಸ್ಕರ ಮಾಡಿದರೆ ವಿಮೂಢಾತ್ಮ ಮಿಥ್ಯಾಚಾರ ಸಮುಚ್ಚತೆ. ಈ ಒಂದು ಶ್ಲೋಕದ ವಿವರಣೆಯೇ ಹರಿದಾಸ ಆಯ್ತು ಎಷ್ಟೋ ಇಂಥ ಮಾತು. ಇದೊಂದು ಬೇಸಿಸ್ ಮೇಲೆ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ಕಂಡ್ಯ ನಾಲಿಗೆ ಅಂತ ಹೇಳೋದೆಲ್ಲ ಇಂಥ ಮಾತುಗಳೇ. ಅವನು ಹೇಳ್ತಿರೋದೆಲ್ಲ ಒಂದು, ಆಡ ಮಾತೆಲ್ಲ ಒಂದು, ಅವನ ಬದುಕಿನ ರೀತಿನೇ ಬೇರೆಯಾಗಿದೆಯಲ್ಲ. ಇವರು ಮಿಥ್ಯಾಚಾರಿಗಳೇ ಹೊರತು ಇವರೆಂದೂ ಸದಾಚಾರಿಗಳಲ್ಲ, ಕರ್ಮ ಬಿಟ್ಟವರಲ್ಲ ಅಂತ ಹೇಳಿದ್ದ. ಇದು ಸಂಬಂಧಪಟ್ಟಂತೆ ಪುರಾಣದಲ್ಲಿ ಒಂದು ಕಥೆ ಬರುತ್ತೆ, ಅದು ನಿಜವಾಗಲೂ ಎಷ್ಟು ಆಶ್ಚರ್ಯ ಅಂದರೆ ಮನಸ್ಸಿನ ವ್ಯಾಪಾರ ಎಷ್ಟು ದೊಡ್ಡದು ಅಂತ ಹೇಳೋದಕ್ಕೆ ಹೇಳ್ತಾರೆ. ಇಬ್ಬರು ಸ್ನೇಹಿತರು, ಪಾಪ ಇಬ್ಬರು ಸ್ನೇಹಿತರು ಕೃಷ್ಣಾಷ್ಟಮಿ ದಿವಸ ಮಧ್ಯರಾತ್ರಿಯ ಸಮಯ, ಚಂದ್ರೋದಯದ ಕಾಲ, ಒಂದು ಊರಿಂದ ಸ್ವಲ್ಪ ದೂರದಲ್ಲಿ ಕೃಷ್ಣನ ದೇವಸ್ಥಾನ, ಅಲ್ಲಿ ಹೋಗಬೇಕು ಅಂತ ಹೊರಟಿದ್ದಾರೆ. ಇಬ್ಬರು ಕೂಡ ಕೃಷ್ಣ ದೇವಸ್ಥಾನಕ್ಕೆ ಹೋಗಬೇಕು, ಅಲ್ಲಿ ಅರ್ಘ್ಯ ಕೊಡಬೇಕು ಕೃಷ್ಣನಿಗೆ ಅಂತ ಸಂಕಲ್ಪ ಮಾಡ್ಕೊಂಡು ಹೊರಟಿದ್ದಾರೆ. ಅದು ಪುರಾಣದ ಕಥೆ. ಭಕ್ತರ ಬಗ್ಗೆ ಒಂದು ಎಷ್ಟು ಗೊಂದಲ ಹುಟ್ಟಿಸ್ತಕ್ಕಂಥ ವಿಚಾರ ಇರಬಹುದು, ಅದನ್ನು ಎಚ್ಚರಿಕೆಯಿಂದ ನೋಡಿ ಅಂತ ಹೇಳ್ತಾ ಇದ್ದಾರೆ. ಇಬ್ಬರು ಹೊರಟುಬಿಟ್ರು. ಪಾಪ ದಾರಿ ಎಷ್ಟೋ ದೂರ, ಮನೆಯಿಂದ ದೂರ ಇತ್ತು. ಆದರೆ ಬೆಂಗಳೂರು ಇದ್ದವರು ಹೇಳೋ ಕಾರಣನೇ ಎಷ್ಟೋ ದೂರ ಇರುತ್ತೆ, ನಡ್ಕೊಂಡು ಹೋಗಬೇಕಾದ್ರೆ ಗೊತ್ತೇ ಗೊತ್ತು ನಮಗೆ. ಹೋಗ್ತಾ ಇರ್ತಾರೆ. ಆ ಹೊತ್ತು ಏನಾಯ್ತಂತೆ, ಜೋರಾಗಿ ಮಳೆ ಬಂದ್ಬಿಡುತ್ತೆ. ಇದ್ದಕ್ಕಿಂತ ಜೋರಾಗಿ ಮಳೆ ಬಂದ್ಬಿಡುತ್ತೆ. ಆಗ ಇಬ್ಬರು ಒಂದು ಕಡೆಗೆ ಬೇರೆ ಆಗಿಬಿಡ್ತಾರೆ, ಒಂದು ಕಡೆ ಇವರಿಬ್ಬರು ಬೇರೆ ಬೇರೆ ಆಗಿಬಿಡ್ತಾರೆ. ಒಬ್ಬನು ನಿಂತ್ಕೊಂಡ್ಬಿಡ್ತಾನೆ, ಹೋಗ್ಬೇಕಾದ್ರೆ ನೋಡ್ತಾನೆ, ಓಡೋಗನ್ನು ನೋಡ್ತಾನೆ, ಓಡ್ತಾ ಓಡ್ತಾ ಒಂದು ಕಡೆ ನಿಂತ. ಒಬ್ಬನು ಗೆಳೆಯ ನಿಂತ ಮನೆ, ಒಬ್ಬ ವೇಶ್ಯೆಯ ಮನೆ, ಅದು ನಿಂತ ಮನೆ ವೇಶ್ಯೆಯ ಮನೆ. ಅವನು ನೋಡಿದ, ಅವ್ನು ನಿಲ್ಬೇಕು ಅನ್ಕೊಂಡ, ಆದರೆ ಭಕ್ತಿ ತೋರಿಸ್ಬೇಕಾಗಿತ್ತಲ್ಲ. ಓಡ್ತಾ ಓಡ್ತಾ ಕೃಷ್ಣ ಗುಡಿ ಸೇರ್ಕೊಂಬಿಟ್ಟೆ ಬಿಡಲಿಲ್ಲ ಅವನು. ಇವ್ನು ಇದೇ ಅವಳು ವೇಶ್ಯ ಮನೆ ಉಳ್ಕೊಂಡ್ಬಿಟ್ಟ. ಅವನು ಕೃಷ್ಣ ದೇವಸ್ಥಾನ ತಲುಪೇ ಬಿಟ್ಟ. ಅವನು ಅವನು ಅರ್ಘ್ಯ ಕೊಡೋಕೆಲ್ಲ ಸವನ್ ಮಾಡ್ತಾನೆ. ಇಲ್ಲಿ ವೇಶ್ಯ ಮನೆಯಲ್ಲಿ ಇವರಿದ್ದಾನೆ. ಪಾಪ ಇಲ್ಲೇನು ನಡೀತು ಅಂದರೆ ಆಶ್ಚರ್ಯ ಗೊತ್ತಾ. ವೇಶ್ಯ ವೇಶ್ಯ ನೋಡಿಬಿಟ್ಲು, ಅವರೊಳಗೆ ಕರದ್ಲು, ಬನ್ನಿ ಅಂತ ಕರದ್ಲು. ಉಪಚಾರ ಮಾಡೋಕೆ ಶುರು ಮಾಡಿದ್ಲು. ಪಾಪ ಉಪಚಾರ ಮಾಡಿ ಶುರು ಮಾಡ್ತಾ ಇದ್ದಾಳೆ. ಇವನು ಆದರೆ ಉಪಚಾರವನ್ನು ಹೊಂತಾ ಹೊಂತಾ ಯೋಚನೆ ಮಾಡ್ತಾ ಇದ್ದಾನೆ. ಪಾಪ ಅವನ ಮನಸ್ಸು ಯೋಚನೆ ಮಾಡ್ತಾ ಇದೆ, ಏನಿದು ನಾನು ಈ ರೀತಿ ಮಾಡ್ತಾ ಇದ್ದೇನೆ ಅಂತ ಅಂದ್ಕೊಂಡಿದ್ದು ಬಿಟ್ಟ. ಮುಂದೆ ಸ್ವಲ್ಪ ದಿವಸ ಆಗೋಯ್ತು, ಇಬ್ಬರು ಸತ್ತುಬಿಟ್ರು. ಯಮಲೋಕಕ್ಕೆ ಹೋದರು. ತಮಾಷೆ ಏನು ಗೊತ್ತಾ, ಕೃಷ್ಣನ ದೇವಸ್ಥಾನಕ್ಕೆ ಹೋಗಿ ಅರ್ಘ್ಯ ಕೊಟ್ಟವನೇ ನರಕ ಆಗಿಬಿಟ್ಟಿದೆ. ಪಾಪ ಕೃಷ್ಣನ ದೇವಸ್ಥಾನಕ್ಕೆ ಹೋಗಿ ಅರ್ಘ್ಯ ಕೊಟ್ಟವನಿದ್ನಲ್ಲ, ಅವ್ನು ನರಕಕ್ಕೆ ಹಾಕಿಬಿಟ್ಟಿದ್ದಾರೆ. ಅವನನ್ನು ವೇಶ್ಯ ಮನೆಯಲ್ಲಿ ಕೂತಿದ್ದ ನಾರಾಯಣ ಸ್ವರ್ಗ ಕೊಟ್ಬಿಟ್ಟಿದ್ದಾರೆ. ಇಷ್ಟೇ ಕಥೆ ಕೇಳಿಬಿಟ್ರೆ ಎಷ್ಟು ಖುಷಿಯಾಗುತ್ತೆ ಜನಗಳಿಗೆ. ಕೃಷ್ಣಾಷ್ಟಮಿ ಬಿಟ್ಟವರಂತೂ ಇದು ಬರೀ ಕೃಷ್ಣಾಷ್ಟಮಿ ಬಿಟ್ಟಿದ್ವಿ ನಾವೀಗ. ವೇಶ್ಯ ಮನೆಗೆ ಹೋದರೆ ಬಹುಶಃ ಸ್ವರ್ಗ ಗ್ಯಾರಂಟಿ ಅಂತ ತಿಳ್ಕೊಳ್ಳೋಷ್ಟು ಮಟ್ಟಿಗೆ ಮನುಷ್ಯ ತಪ್ಪು ತಿಳ್ಕೊಂಡ್ಬಿಡುವು. ಪುರಾಣದ ಕಥೆಗಳು ಭಾರಿ ವಿಚಿತ್ರ ಕಥೆಗಳು, ಮುಂದೆ ಒದ್ದೆ ಜನಗಳು ಹಾರಾಯ್ ಬಿಡ್ತಾರೆ. ವೇದವ್ಯಾಸರ ಮಾತುಗಳು ಅಂದರೆ ಭಾಳ ವಿಚಿತ್ರ ಆದವಂತು. ಈ ನವ್ಯ ಕವಿತೆ ಅರ್ಥ ಆಗೋದಕ್ಕೆ ಅಷ್ಟೇ ಜನಗಳಿಗೆ, ವೇದವ್ಯಾಸ ವಾಣಿ ಹೇಗೆ ಅರ್ಥ ಆಗುತ್ತೆ ಯೋಚನೆ ಮಾಡಿ. ಭಾಳ ಅಪೂರ್ವವಾದ ಮಾತು. ಆಗ ಗಾಬರಿ ಆಯ್ತಂತೆ ಅವನಿಗೆ, ಯಮಲೋಕಕ್ಕೆ ಹೋಗಿ ದರ್ಕಕ್ಕೆ ಹೋಗೋ ಅವನಿಗೆ. ಅಲ್ಲ ಸ್ವಾಮಿ, ಏನಿದು ನನ್ನ ವಿಚಾರ, ನಾನು ಫಸ್ಟ್ ಕ್ಲಾಸ್ ಕೃಷ್ಣನಗುಡಿ ಅರ್ಘ್ಯ ಕೊಟ್ಟು ಬಂದಿದ್ದೇನೆ, ನಾನು ನರಕನ ಇಲ್ಲ ಲೆಕ್ಕ ತಪ್ಪಾಗಿರಬೇಕು ನೋಡಿ ಅಂದಷ್ಟು ಮಟ್ಟಿಗೆ ಅವನು ಗಲಾಟೆ. ಇವನಿಗೆ ಆಶ್ಚರ್ಯ. ಪಾಪ ಸ್ವಾಮಿ, ನಿಜವಾಗಲೂ ಪಾಪ ವೇಶ್ಯ ಮನೆಗೆ ಹೋದವನು ನಾನು, ನನ್ನ ನರಕ ಆಗಬೇಕಾಗಿತ್ತು. ಪಾಪ ನನ್ನ ಕಂಡ ಕೃಷ್ಣಗುಡಿಗೆ ಹೋಗಿದ್ದಾನೆ, ನನಗೆ ಯಾಕೆ ಸ್ವರ್ಗ ಕೊಡ್ತೀರಿ? ಅವನಿಗೆ ಭಯ, ಅವನಿಗೆ ಪಾಪ ಸ್ವರ್ಗಕ್ಕೆ ಹೋಗೋನಿಗೆ ಭಯ, ನರಕಕ್ಕೆ ಹೋಗೋನಿಗೆ ಸಿಟ್ಟು. ಯಮದೇವ್ರು ಹೇಳಿದ್ರಂತೆ, ಇಲ್ಲ ನಮ್ಮ ಲೆಕ್ಕ ಸರಿಯಾಗೇ ಇದೆ, ನೀನು ಕೃಷ್ಣನಿಗೆ ಹೋಗಿದ್ದು ಬರೆದಿದ್ದೇವೆ, ನಾವೀಗ ಅರ್ಘ್ಯ ಕೊಟ್ಟಿದ್ದು ಬರೆದಿದ್ದೇವೆ, ಜೊತೆ ನರಕ ಕೊಡಬೇಕಂತೂ ಬರೆದಿದ್ದೇವೆ ಅಂತ ಹೇಳಿದರು. ಪಾಪ ಇವನಿಗೆ ವೇಶ್ಯ ಮನೆಗೆ ಹೋಗಿದ್ದು ಹೌದು, ಅವಳು ಉಪಚಾರ ಮಾಡಿದ್ದು ಹೌದು, ಆದರೆ ಸ್ವರ್ಗ ಕೊಡೋದು ಹೌದು ಅಂತ ಹೇಳಿಬಿಟ್ರು. ಯಾತಕ್ಕೆ ಅಂದರೆ ಯಮದೇವರು ಹೇಳ್ತಾ ಇದ್ದಾರೆ, ಅವನೇನು ಮಾಡಿದ ಗೊತ್ತಾ, ಕೃಷ್ಣನ ಅರ್ಘ್ಯ ಕೊಡ್ತಾ ಇದ್ದಾನೆ, ಅವನೇನು ಮಾಡಿದ್ದಾನೆ ಗೊತ್ತೇನೋ, ಅವನು ಅರ್ಘ್ಯ ಕೊಡ್ತಾ ಕೊಡ್ತಾ ಅರ್ಕೋತಾ ಇದ್ದಾನಂತೆ. ಏನಿದು ಅವನು ಎಷ್ಟು ಪುಣ್ಯವಂತ, ವೇಶ್ಯ ಮನೆ ಹತ್ರ ಸಿಕ್ಕಾಕೊಂಡ್ಬಿಟ್ಟ, ಅವಳು ಗ್ಯಾರಂಟಿ ಒಳಗೆ ಕರೆದೇ ಕರೆದಿರ್ತಾಳೆ, ಉಪಚಾರ ಮಾಡಿಯೇ ಮಾಡಿರ್ತಾಳೆ, ಈಗ ಅವನಿಗೆ ಹಾಲು ಕೊಡ್ತಿರ್ತಾಳೋ ಏನೋ, ಈಗ ಅವಳಿಗೆ ಏನು ಕೊಡ್ತಿರ್ತಾಳೋ ಏನೋ, ಏನು ಮಾಡ್ತಿರ್ತಾಳೋ ಏನೋ ಪಾಪ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಕೃಷ್ಣ ಕಡೆ ಮನಸ್ಸೇ ಇಲ್ಲ ಅವನಿಗೆ. ಪಾಪ ಇರೋದೆಲ್ಲ ಅರ್ಘ್ಯ ಕೊಡ್ತಿದ್ದಾನೆ, ಮನಸ್ಸೆಲ್ಲ ಆ ಕಡೆಗೆ ಇದೆ. ಪಾಪ ಎಷ್ಟು ಉಪಚಾರವೋ ಏನೋ, ಎಷ್ಟು ಮಧುರ ಮಾತುಗಳೋ ಏನೋ, ತಿವಣ ಯೋಚನೆಗಳು. ಪಾಪ ಅರ್ಘ್ಯ ಕೊಟ್ಟು ಹೋಗೇ ಬಿಟ್ಟ ಅವನು. ನೋಡಿದ್ಯಾ ನೀನು ಹಣೆ ಬಾರ, ನೀನು ಕೈಯಲ್ಲಿ ಕೃಷ್ಣ ಇದ್ದಾನೆ, ಅರ್ಘ್ಯ ಕೊಡ್ತಿದ್ದೀಯಾ, ಮನಸ್ಸೆಲ್ಲ ಅವಳ ಮನೆಯಲ್ಲಿದೆ, ಅದಕ್ಕೆ ನೀನು ವೇಶ್ಯ ಮನೆಯಲ್ಲಿ ಇದ್ದೆ ಅಂತ ಬರ್ಕೊಂಡಿದ್ದೇವೆ. ಅದು ಯಾವ ದಿವಸ? ಕೃಷ್ಣಾಷ್ಟಮಿ ಅಂತ ಪವಿತ್ರವಾದ ದಿವಸ ನೀನು ವೇಶ್ಯ ಸಂಪರ್ಕ ಮಾಡಿಬಿಟ್ಟಿದ್ದೆ, ಆದ್ದರಿಂದ ನಿನಗೆ ನರಕವಾಗಿದೆ ಅಂತ ಹೇಳಿಬಿಟ್ರು. ನೋಡಿ ಎಷ್ಟು ವಿಚಿತ್ರವಾದಂಥ ಕಥೆ ಇದೆ. ಮತ್ತು ಅವನಿಗೆ ಸ್ವರ್ಗ ಕೊಟ್ಟರೆ ಹೇಗಿದ್ರೆ ಅವನ ಸ್ಥಿತಿ ಏನು ಗೊತ್ತಾ? ಪಾಪ ವೇಶ್ಯ ಕರಿತಾ ಇದ್ದಾಳೆ, ಹಾಲು ಕೊಡ್ತಾ ಇದ್ದಾಳೆ, ಉಪಚಾರ ಮಾಡ್ತಾ ಇದ್ದಾಳೆ, ಅವನು ಅನ್ಕೋತಾ ಇದ್ದಾನೆ ಅವನು ಎಷ್ಟು ಪುಣ್ಯವಂತ. ಪಾಪ ಕೃಷ್ಣನ ಮನೆಗೆ ಹುಡುಗಿ ಹೋಗಿರ್ತಾನೆ, ಈ ಕೃಷ್ಣನಿಗೆ ಅರ್ಘ್ಯ ಕೊಡ್ತಾ ಇರ್ತಾನೆ, ಈಗ ಮಂತ್ರ ಹೇಳ್ತಾ ಇರ್ತಾನೆ, ಆ ಪುಣ್ಯ ನನಗಿಲ್ಲ, ಇರೋದು ವೇಶ್ಯ ಹತ್ತಿರ, ನನ್ನ ಮನಸ್ಸೆಲ್ಲ ಕೃಷ್ಣನ ಕಡೆಗಿದೆ. ಪಾಪ ಈಗಾಗಲೇ ಅರ್ಘ್ಯ ಕೊಡ್ತಿರಬಹುದು, ಮಂತ್ರ ಹೇಳ್ತಿರ್ತಾರೆ. ಪಾಪ ಎಷ್ಟು ಭಾಗ್ಯಶಾಲಿ ಅವನು, ನಿಜವಾಗಲೂ ಆ ಭಾಗ್ಯ ನನಗಿಲ್ಲ. ಆದರೆ ಇವಳು ಜೊತೆಗಿದ್ದರು ಸಂಪರ್ಕನೇ ಇಲ್ಲ ಪಾಪ ಅವನಿಗೆ, ಸಂಪೂರ್ಣ ಮನಸ್ಸು ಆ ಕಡೆಗಿದೆ. ನೋಡಿದೆಯಾ, ಅವನು ವೇಶ್ಯ ಮನೆಯಲ್ಲಿ ಇದ್ದಾನೆ, ಮನಸ್ಸೆಲ್ಲ ಕೃಷ್ಣನ ಹತ್ತಿರ ಇದೆ. ಇವನು ಕೃಷ್ಣನ ಹತ್ತಿರ ಇದ್ದಾನೆ, ಮನಸ್ಸೆಲ್ಲ ವೇಶ್ಯ ಹತ್ತಿರ ಇದೆ. ಆದ್ದರಿಂದ ಅವನಿಗೆ ಕೃಷ್ಣನ ದೇವಸ್ಥಾನದಲ್ಲಿದ್ದವನಿಗೆ ನರಕ ಆಯಿತು, ವೇಶ್ಯ ಮನೆಯಲ್ಲಿದ್ದವನಿಗೆ ಸ್ವರ್ಗ ಆಯಿತು. ಇದು ಏನು ಕಾರಣ ಗೊತ್ತಾ? ಇದಕ್ಕೆ ದೇಹ ಎಲ್ಲಿತ್ತು ಅನ್ನೋದು ಕೌಂಟ್ ಆಗಲಿಲ್ಲ, ಮನಸ್ಸೆಲ್ಲಿತ್ತು ಅಂತ ಕೌಂಟ್ ಆಯಿತು ಅಂತ ಹೇಳಿದ್ದಾರೆ. ಮನಸ್ಸೆಲ್ಲಿತ್ತು ಅಂತ ಕೌಂಟ್ ಆಯಿತು. ಈ ಕಥೆ ಕೇಳಿದಾಗ ಎಷ್ಟು ಗಾಬರಿ ಹುಟ್ಟಿಸ್ತಕ್ಕಂಥ ಕಥೆ, ಭಾರಿ ಗಾಬರಿ ಹುಟ್ಟಿಸ್ತಕ್ಕಂಥ ಕಥೆ. ಅಂದರೆ ಮನಸ್ಸು ಎಷ್ಟು ದೊಡ್ಡದು ಅನ್ನೋದನ್ನು ಮಾತು ಹೇಳ್ತಾಯಿ. ಆದ್ದರಿಂದ ತಮಾಷೆ, ದೇಹದಿಂದ ಒಳ್ಳೆ ಕೆಲಸ ಮಾಡಿಬಿಟ್ಟಿದ್ದಾನೆ, ಮನಸ್ಸಿಂದ ಕೆಟ್ಟ ಕೆಲಸ ಮಾಡಿಬಿಟ್ಟಿದ್ದಾನೆ. ಆದ್ದರಿಂದ ದೇಹದಿಂದ ಕೆಲಸ ಮಾಡೋದು ಕೌಂಟ್ ಆಗುತ್ತೆ, ಮನಸ್ಸಿಂದ ಮಾಡೋದು ಕೌಂಟ್ ಆಗುತ್ತೆ. ವಿಚ್ ಕೌಂಟ್ಸ್ ಮೋರ್ ಅಂದರೆ ಮನಸ್ಸಿಂದ ಮಾಡೋದು ಹೆಚ್ಚು ಕೌಂಟ್ ಆಗುತ್ತೆ ಅಂತ ಹೇಳುತ್ತೆ. ಮನಸ್ಸಿಂದ ಮಾಡೋದು ಹೆಚ್ಚು ಕೌಂಟ್ ಆಗುತ್ತೆ. ಆದ್ದರಿಂದ ಮನಸ್ಸು ಭಾರಿ ದೊಡ್ಡದು. ನಾವೇನು ತಿಳ್ಕೊಂಡಿದ್ದೀವಿ, ಫಿಸಿಕಲಿ ಸುಮ್ಮನೆ ಕೂತವನು, ಕರ್ಮ ಬಿಟ್ಟವನು ತಿಳ್ಕೊಂಡಿದ್ದೇವಲ್ಲ. ಶಾಸ್ತ್ರ ಹೇಳ್ತಾ ಇದೆ ಅವನು ಇನ್ನೂ ಜಾಸ್ತಿ ಕರ್ಮ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದೆ. ಜಾಸ್ತಿ ಕರ್ಮ ಮಾಡ್ತಾ ಇದ್ದಾನೆ ಅಂತ ಹೇಳ್ತಿರೋದ್ರಿಂದ ಮಾನಸಿಕ ಕರ್ಮ ಅನ್ನೋದು ಇನ್ನೂ ಪವರ್ಫುಲ್. ಆದ್ದರಿಂದ ಕರ್ಮ ಬಿಡಲಿಕ್ಕೆ ಸಾಧ್ಯ ಅಂತ ಯೋಚನೆ ಮಾಡಲೇಬೇಡ ಅಂತ ಭಗವಂತ ಹೇಳಿದ್ರು. ಕೃಷ್ಣಾಷ್ಟಮಿಯ ಕಥೆ ನಿಜವಾಗ್ಲೂ ಬಹಳ ಎಚ್ಚರ ಕೊಡ್ತಕ್ಕಂಥ ಕಥೆ ಅದು. ಆ ಕಥೆ ಕೇಳಿದ ಮನುಷ್ಯ ಮತ್ತೆ ಈ ರೀತಿ ಅರ್ಥ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಮತ್ತು ವೇಶ್ಯ ಮನೆಗೆ ಹೋಗಿ ಕೃಷ್ಣ ಸ್ಮರಣೆ ಮಾಡ್ತಾ ಇರಬಹುದಲ್ಲ. ಹಾಗಿದ್ರೆ ನಮ್ಮ ಜನ ಅಂಥವ್ರು ಇದ್ದಾರೆ. ಇವತ್ತು ನಿಮ್ಗೆ ಇಷ್ಟ ಬಂದಲ್ಲಿ ಹೋಗಿ, ಹೋಟ್ಲಿ ಬೇಕಾ ಹೋಟ್ಲಿಗೆ ಹೋಗಿ, ಹೆಂಡ ಬೇಕಾ ಹೆಂಡ ಕುಡೀರಿ, ದೇವ್ರು ಮಾತ್ರ ಮರಿಬೇಡ್ರಿ ಅಂತ ಹೇಳೋದು. ಹೆಂಡ ಕುಡಿದ್ರೆ ತನ್ನೇ ಮರಿತಾನೆ, ದೇವ್ರನ್ನೇ ನೆನಪಿಟ್ಕೊಂಡಿರ್ತಾನೆ. ನೀವು ವೆಜ್ಜ ಪಾಪ, ಹೆಂಡತಿ ಮಕ್ಕಳೇ ನೆನಪಿರೋದಿಲ್ಲ, ದೇವರೇ ನೆನಪಿಡ್ತಾರೆ ಅವರಿಗೆ. ನಮ್ಮಲ್ಲಿ ವಿಚಿತ್ರವಾದಗಳುಂಟು, ಜನ ಇಂಥ ಕಥೆ ದುರುಪಯೋಗ ಮಾಡ್ಕೊಂಡ್ಬಿಡ್ತಾರೆ. ಇಷ್ಟಾದರೂ ಮಿಸ್ಗೈಡ್ ಆಗೋ ಚಾನ್ಸ್ ಇದೆ ಕಥೆಯೊಳಗೆ. ಅಂಥವನು ವೇಶ್ಯ ಮನೆ ಹೋಗಿ ಸಾಧಿಸ್ತ ಅಂದರೆ ನಾವ್ಯಾಕೆ ಹೋಗಬಾರ್ದು? ಅನೇಕರ ಪ್ರಶ್ನೆ. ಈ ಕಥೆ ಇದು ನೋಡಿ ಜನ ಹಾಸ್ಯಪಾಸ್ಯ ಮಾಡ್ತಾರೆ. ಪಾಪ ಇವಡೆ ಸದಾಚಾರ್ಯಗಳನ್ನು ಕಂಡುಬಿಟ್ಟು ತಮಾಷೆ ಮಾಡೋದು. ನೋಡಿದ್ರ ನೀವು ದೇವ್ರ ಮುಂದೆ ಕೂತ್ಕೊಂಡು ಏನು ಪುಣ್ಯ ಮಾಡ್ತೀರಲ್ರಿ, ನಾವು ಅದೇ ಕೆಲಸ ಕ್ಲಬ್ನಲ್ಲಿ ಮಾಡ್ತೀವಿ ಗೊತ್ತಾ ಅಂತ ಏನು ಮಾಡ್ಬೇಕು ಅದಕ್ಕೆ ಪಾಪ. ಅಂದ್ರೆ ಏನು ತಿಳ್ಕೊಂಡಿದ್ದಾನೆ ಅವನೀಗ, ಅವನು ಭ್ರಷ್ಟಾಚಾರ ತೀರ್ಮಾನ ಮಾಡ್ಕೊಂಡಿದ್ದಾನೆ ಭ್ರಷ್ಟಾಚಾರಿ ಅಂತ ಹೇಳ್ಬಿಟ್ಟು ತಪ್ಪು. ಅವನ ಮನಸ್ಸು ಏನು ಗೊತ್ತಿದೆ ನಿನಗೀಗ? ಕಾಮೆಂಟ್ ಮಾಡೋ ಹಕ್ಕು ಅವನಿಗಿಲ್ಲ. ಆದ್ದರಿಂದ ಹೇಳಬೇಕಾದಿಷ್ಟೇ. ಹಾಗಿದ್ರೆ ಇರಬಹುದು ಸಾಧ್ಯತೆ ಕ್ಲಬ್ಗೆ ಹೋಗಿ ನ್ಯಾಕ್ ಬೈಬೇಕು ಅಂತ ಕೇಳಿದರೆ, ಹೌದು ಅಲ್ಲಿ ಹೇಳ್ತಾರೆ ಕ್ಲಬ್ಗೆ ಒತ್ತಾಯದಿಂದ ಎಳ್ಕೊಂಡು ಹೋದವನ ಕಥೆಯಾದರೆ ಬೇರೆ. ಅವನು ವೇಷ್ಯಮನಿಗೆ ಇಷ್ಟಪಟ್ಟು ಹೋದವನಲ್ಲ ಪಾಪ, ಆಕಸ್ಮಿಕ ಸಿಕ್ಕಾಕೊಂಡವನು. ಆದ್ದರಿಂದ ಅವನ ಮನಸ್ಸು ಒಳ್ಳೇದಾಗಿರೋ ಚಾನ್ಸಸ್ ಇದೆ. ಇಷ್ಟಪಟ್ಟು ಹೋಗಿ ಕುಡಿದು ಬಿದ್ದರೋ ಮನುಷ್ಯಗೆ ಮನಸ್ಸು ಚೆನ್ನಾಗಿರ್ಬೋದು ಅಂತ ಹೇಳಿದರೆ ಹೇಳೋನ ಮನಸ್ಸು ಎಷ್ಟು ಕೆಟ್ಟಿರ್ಬೋದು ಲೆಕ್ಕ ಹಾಕಿ. ಅವನ ಮನಸ್ಸಿರ ಹೇಳೋನ ಮನಸ್ಸೇ ಕೆಟ್ಟ ಹಾಳಾಗೋಗಿದೆ ಅಂತ. ಅಲ್ಲಿ ಪ್ರಾಬಬಿಲಿಟಿನೇ ಇಲ್ಲ ಅಂತೂ ಶಾಸ್ತ್ರ ಹೇಳಿದೆ. ಜನ ಇಲ್ಲೂ ಅರ್ಥ ಮಾಡ್ಕೋಬೇಕು. ದೇವಸ್ಥಾನಕ್ಕೆ ನಾವು ಹೋಗೋಬೇಡ, ವೇಷ್ಯ ಮನೆಗೋ ಕ್ಲಬ್ಗೆ ಹೋಗೋಣ, ಧ್ಯಾನ ಮಾಡೋಣ ಅಂತ ಕೇಳಿದರೆ ಶಾಸ್ತ್ರ ಹೇಳ್ತಾ ಇದೆ ಅಪಾರ್ಥ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇದು ಆಪತ್ಕಾಲದ ಕಥೆ ಇದು. ಒಂದು ನಾರ್ಮಲಿ ಇದು ನಡೆಯೋದೇನು, ದೇವಸ್ಥಾನದಲ್ಲಿ ಹೋದವನ ಮನಸ್ಸೇ ಸರಿಯಿಲ್ಲ ಅಂತ ಕೇಳಿದರೆ ಇಲ್ಲಿ ಕ್ಲಬ್ಗೆ ಹೋದವನ ಮನಸ್ಸು ಸರಿಯಾಗಿ ಚಾನ್ಸಸ್ ಇದೆಯಾ? ಇಲ್ಲವೇ ಇಲ್ಲ. ಅದು ಎಕ್ಸೆಪ್ಷನ್ಲಿ ಗ್ರೇಟ್ ಕ್ವಾಲಿಟಿ ಇದ್ದವನಾದ್ರಿಂದ ಸಾಧನೆ ಮಾಡೋಕ್ಕಾಯ್ತು. ಆ ದೃಷ್ಟಿಯಿಂದ ನಮ್ಮ ಸ್ಥಿತಿ ಯಾವಾಗಲೂ ಕೂಡ ದೇವಸ್ಥಾನಕ್ಕೆ ಹೋಗೋದ್ರ ಬಿಡ ಅಭ್ಯಾಸ ಮಾಡ್ಕೊಳ್ಳೋದಲ್ಲ, ದೇವಸ್ಥಾನಕ್ಕೆ ಶುದ್ಧ ಮನಸ್ಸಿನಿಂದ ಹೋಗೋ ಅಭ್ಯಾಸ ಮಾಡಬೇಕೇ ಹೊರತು ಅಲ್ಲಿನ ಹೋಗಿವೆ ಅನ್ನೋ ಒಂದೇ ಕಾರಣಕ್ಕೆ ಫಿಸಿಕಲ್ ಅಟೆಂಡೆನ್ಸ್ನಿಂದ ಸ್ವರ್ಗ ಸಿಗುತ್ತೆ ಅನ್ನೋ ಭ್ರಮೆಗೆ ಒಳಗಾಗಬೇಡಿ ಅಂತ ಹೇಳುತ್ತಾರೆ. ಅದೇ ರೀತಿಯಲ್ಲಿ ಯಾವುದೋ ಒಬ್ಬ ಪಾಪಿಷ್ಠನಾದ ವ್ಯಕ್ತಿ ಮಾಡಬಾರ್ದು ಏನೋ ಮಾಡಿಬಿಡ್ತಾನೆ. ಅವನು ಯಾತಕ್ಕೆ ಮಾಡಿದ್ರೆ ನಮಗೆ ಗೊತ್ತಿರೋದಿಲ್ಲ. ಕೆಟ್ಟದಾಗಿ ಮಾಡಿದ್ರೆ ಬೈದುಬಿಡಿ, ತಪ್ಪಿಲ್ಲ. ಆದರೆ ಯಾವುದೋ ಒಂದು ಸುದ್ದಿ ಬಂದ ಮಾತ್ರಕ್ಕೇನೆ ಅದನ್ನು ವೆರಿಫೈ ಮಾಡದೇನೆ ಅವನ ಬಾಹ್ಯ ರೀತಿಯನ್ನು ಮಾತ್ರ ನೋಡಿಬಿಟ್ಟು ಅವನ ವಿಮರ್ಶೆಯನ್ನು ಮಾಡಲಿಕ್ಕೆ ಹೋಗಬೇಡಿ. ಆದರೆ ದುಷ್ಟ ಅಂತ ಗೊತ್ತಿದ್ದಾಗ ಮಾತ್ರ ಮಾಡದಿರಬೇಡಿ, ಅಲ್ಲ ಮಾಡಲೇಬೇಕು, ಅದಕ್ಕೆ ಬೇರೆ ದಾರಿ ಇಲ್ಲವೇ ಇಲ್ಲ. ಅದರ ಆಕಸ್ಮಿಕ ಪ್ರಸಂಗ ಒದಗಿದಾಗ ಆಗ ಯೋಚನೆ ಮಾಡಬೇಕು. ಆ ಒಂದೆರಡು ದಿವಸದ ತಪ್ಪುಗಳನ್ನು ನಾವು ಪೂರ್ವಾಪರ ವಿವೇಚನೆ ಇಲ್ಲದೇನೆ ತೀಕ್ಷ್ಣ ವಿಮರ್ಶೆ ಮಾಡಲಿಕ್ಕೆ ಹೋದರೆ ನಮ್ಮ ತಪ್ಪಾಗುತ್ತೆ. ಡೀಪ್ ಸ್ಟಡಿ ಮಾಡಬೇಕದು. ಅವನು ಯಾವಾಗಲೂ ಕರ್ಮ ಬಿಟ್ಟವನು, ಆಕಸ್ಮಿಕ ಬಿಟ್ಟವನು, ಎಲ್ಲಿಯೋ ಹೋದವನು, ಏನಾದರೂ ಮಾಡಿದವನು, ಈ ಒಂದು ವಿವೇಚನೆ ಮಾಡದೇನೆ ಅವಸರದ ತೀರ್ಮಾನ ಮಾಡಬೇಡಿ ಅಂತ ಹೇಳಿದ್ದಾರೆ. ಇದು ಒಳ್ಳೆ ಕೆಲಸಕ್ಕೆ ದೇವಸ್ಥಾನಕ್ಕೆ ಹೋಗೋದನ್ನು ಒಪ್ಪುತ್ತೆ, ಕೆಟ್ಟ ಕೆಲಸವನ್ನು ಬಿಡಲೆ ಕ್ಲಬ್ಗೆ ಹೋಗಬಾರ್ದು ಅಂತಲೂ ಹೇಳುತ್ತೆ. ಅದರ ಜೊತೆಗೆ ಮನಃಶುದ್ಧಿಯನ್ನು ಯಾವಾಗಲೂ ಡಾಮಿನೇಟ್ ಮಾಡ್ಕೋಬೇಕು. ಅದನ್ನು ದಾಸರಾಜರು ಮತ್ತೆ ಹೇಳುತ್ತಾರೆ, ತನುಶುದ್ಧಿ ಇಲ್ಲದ ಬಗೆ ತೀರ್ಥದ ಫಲವೇನು, ಮನಃಶುದ್ಧಿ ಇಲ್ಲದ ಬಗೆ ಮಂತ್ರದ ಫಲವೇನು. ಪುರಂದರದಾಸರ ಮಾತು, ಮನಃಶುದ್ಧಿ ಇಲ್ಲದವನಿಗೆ ಮಂತ್ರದ ಫಲವೇನು, ತನುಶುದ್ಧಿ ಇಲ್ಲದ ಬಗೆ ತೀರ್ಥದ ಫಲವೇನು, ಮಿಂದರೆ ಫಲವೇನು ಶ್ರೀಶೈಲದ ಕಾಗೆಯಂತೆ. ದೃಷ್ಟಾಂತ ಕೊಡ್ತಾರೆ, ಮಿಂದರೆ ಫಲವೇನು ಶ್ರೀಶೈಲದ ಕಾಗೆಯಂತೆ. ಎಷ್ಟು ಶ್ರೀಶೈಲದ ಕಾಗೆ ಇರುತ್ತಂತೆ, ಮುಳುಗಾಗ್ತಾನೆ ಇರುತ್ತಂತೆ, ಏನು ಪ್ರಯೋಜನ ಅದಕ್ಕೆ? ಅದು ನೀರು ಅಂತ ಮುಳುಗುತ್ತೆ ಹೊರತು ಅದು ತೀರ್ಥ ಅಂತ ಗೊತ್ತಿಲ್ಲ, ಅದಕ್ಕೆ ವಿವೇಕವೇ ಇಲ್ಲ. ಅಂದರೆ ಮೆಕ್ಯಾನಿಕಲಿ ಮಾಡೋ ಕೆಲಸವನ್ನು ಎಷ್ಟು ದೊಡ್ಡ ಕೆಲಸವಾದರೂ ಕೂಡ ಅದು ಬೆಲೆ ಇಲ್ಲ ಅದಕ್ಕೆ. ಅದಕ್ಕೆ ಮುಂದೆ ದಾಸರಾಜ ಬರೀತಾರೆ, ಹೊರಗೆ ಮಿಂದು ಒಳಗೆ ಮೀಯದವರ ಕಂಡು ಬೆರಗಾಗಿ ನಗುತ್ತಿದ್ದ ಪುರಂದರ ವಿಠಲ ಅಂತ ಹೇಳ್ತಾರೆ. ಹೊರಗೆ ಮಿಂದು ಒಳಗೆ ಮೀಯದವರ ಕಂಡು, ಹೊರಗೆ ಸ್ನಾನ ಮಾಡಿಬಿಟ್ಟಿದ್ದಾರೆ, ಒಳಗೆ ಮನಸ್ಸು ಕೊಳೆ ಹಾಗೆ ತುಂಬಿಕೊಂಡಿದೆ ಅಂತೆ. ಮದಮತ್ಸರ ಕ್ರೋಧ ಒಳಗೆ ತುಂಬಿಟ್ಟುಕೊಂಡು, ಎಷ್ಟು ಮಾತದು, ಮದಮತ್ಸರ ಕ್ರೋಧ ಒಳಗೆ ತುಂಬಿಟ್ಟುಕೊಂಡು ಬದಿಯಲ್ಲಿದ್ದವರಿಗೆ ಆಶ್ಚರ್ಯವ ತೋರುವುದು ಉದರ ವೈರಾಗ್ಯವಿದು. ಆ ದೃಷ್ಟಿಯಲ್ಲಿ ಮನಸ್ಸಿನ ಮೇಲೆ ಹತೋಟಿಯನ್ನು ಸ್ಟ್ರೆಸ್ ಮಾಡ್ತಾರೆ. ಅದಕ್ಕೆ ಹಿಂದೆ ಹೇಳಿದ್ದೆ, ಅವನು ಮನಸ್ಸನ್ನು ಗೆದ್ದಿದ್ದಾನಲ್ಲ ಅವನು ಸ್ಥಿತಪ್ರಜ್ಞ, ಯಾವನು ಮನಸ್ಸಿನ ಮೇಲೆ ಹತೋಟಿ ಸಾಧಿಸಿದ್ದಾನಲ್ಲ ಅವನು ಸ್ಥಿತಪ್ರಜ್ಞ ಅನ್ನೋದು ಅದರ ಸಾರಾಂಶ. ಇದು ಪಾರ್ಟಿ ಶ್ಲೋಕದ್ದು. ಅದು ಮುಂದಿನ ಶ್ಲೋಕ ಇದರ ಇನ್ನೊಂದು ಭಾಗ ಹೇಳ್ತಾ ಇದೆ. ಕರ್ಮೇಂದ್ರಿಯ ಯಾವನಿದ್ದಾನೆ ಅವನು, ಕರ್ಮೇಂದ್ರಿಯಾಣಿ ಮನಸ ಸಂಯಮ್ ಯಾರಭತೇರ್ಜುನ್ ಯಸ್ವಿಂದ್ರಿಯಾಣಿ ಮನಸ ನಿಯಮ್ ಯಾರಭತೇರ್ಜುನ ಕರ್ಮಯೋ ಕರ್ಮೇಂದ್ರಿಯೈ ಕರ್ಮಯೋಗಂ ಅಸಕ್ತ ಸಹ ವಿಶಿಷ್ಯತೆ. ಮುಂದಿನ ಶ್ಲೋಕ ಇದು. ಇನ್ನೊಬ್ಬನಿದ್ದಾನೆ, ಅವನೆಂಥವನು, ಕರ್ಮೇಂದ್ರಿಯಗಳನ್ನು ಇವನೇನು ಮಾಡಿದ, ಹತೋಟಿ ಮೇಲೆಲ್ಲ ನಿರ್ಬಂಧ ಮಾಡಿಬಿಟ್ಟ, ಅವನು ಸ್ಟಾಪ್ ಮಾಡಿಬಿಟ್ಟ ಕರ್ಮೇಂದ್ರಿಯಗಳನ್ನು, ಒಡಗಿನಿಂದ ಬಂಧನ ಮಾಡ್ತಾ ಇದ್ದಾನೆ, ಏನೋ ಧ್ಯಾನ ಮಾಡ್ತಾ ಇದ್ದಾನೆ. ಇಂದ್ರಿಯಾರ್ಥಾನ್ ವಿಮೂಢಾತ್ಮ, ಹೊರಗಡೆ ಸುಮ್ಮನೆ ಕೂತರು ಒಡಗೆಲ್ಲ ಕೆಟ್ಟ ಕೆಲಸ ಯೋಚನೆ ಮಾಡ್ತಾನೇ ಇದ್ದಾನೆ. ಇವನೊಬ್ಬ, ಅವನು ಮಿಥ್ಯಾಚಾರ್ಯವನು. ಇನ್ನೊಬ್ಬನಿದ್ದಾನೆ, ಅವನು ಸುಮ್ಮನೆ ಕೂತಿದ್ದಾನೆ ಪಾಪ, ಸುಮ್ಮನೆ ಕೂತಿದ್ದಾನೆ. ಆದರೆ ಅವನು ಯಾವ ರೀತಿ ಕೂತಿದ್ದಾನೆ ಗೊತ್ತಾ? ಎಷ್ಟು ಇಂದ್ರಿಯಾಣಿ ಮನಸ ನಿಯಮ್ಯ ಆರಭತೆ ಅರ್ಜುನ, ಇಂದ್ರಿಯಗಳಿಂದ ಮನಸ್ಸನ್ನು ಹತೋಟಿ, ಮನಸ್ಸಿನಿಂದ ಇಂದ್ರಿಯ ಹತೋಟಿ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅವನು ಏನು ಮಾಡ್ತಾ ಇದ್ದಾನೆ ಗೊತ್ತಾ? ಇಂದ್ರಿಯ ವಿಷಯಗಳನ್ನ ಸ್ಮರಣೆ ಮಾಡ್ತಾ ಇಲ್ಲ. ಅವನು ಕರ್ಮೇಂದ್ರಿಯೈ ಕರ್ಮಯೋಗಂ, ಕರ್ಮಯೋಗವನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ಅವನು ಕರ್ಮೇಂದ್ರಿಯಗಳಿಂದ ಕರ್ಮಯೋಗವನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ಅವನು ಆಸಕ್ತ, ಅವನಿಗೆ ಈ ಕಡೆ ಮನಸ್ಸಿಲ್ಲ. ಇನ್ವಾಲ್ವ್ಮೆಂಟ್ ಅವನಿಗೆ ವೇಶ್ಯ ಮನೆಯಲ್ಲಿದ್ದರೂ ಕೂಡ ವೇಶ್ಯೆಯ ಒಂದು ಉಪಚಾರದ ಬಗ್ಗೆ ಅವನಿಗೆ ಗಮನ ಇಲ್ಲ, ಒಂದು ಉಪಚಾರದ ಬಗ್ಗೆನೂ ಗಮನ ಇಲ್ಲ. ಅವನ ಗಮನವೆಲ್ಲ ಆಸಕ್ತ ನೋಡಿ, ಅವಶಃ ಅಂತ ಪದ ಬಂತಲ್ಲ, ಆಸಕ್ತ ಅನ್ನೋ ಪದ ಹಾಗೆ. ಆದರೆ ವಿಷ್ಣು ಭಗವಂತ ಆವಶಃ ವಿಷ್ಣುವಿಗೆ ಅಧೀನನಾಗಿ ಮಾಡ್ತಾನೆ. ಆಸಕ್ತ ಅಂದ್ರೆ ಏನು? ವಿಷ್ಣುವಿನಲ್ಲಿ ಆಸಕ್ತನಾಗಿದ್ದಾನೆ, ಭಗವಂತನಲ್ಲಿ ತೊಡಿಸ್ಕೊಂಡ್ಬಿಟ್ಟಿದ್ದಾನೆ. ತದಲಂ ಬಹುಲೋಕ ವಿಚಿಂತನಯ ಪ್ರಬಣಂ ಕುರು ಮಾನಸ ಮೀಶಪದೆ. ದೇವರ ಮನಸ್ಸು ಹಾಕಿಬಿಟ್ಟಿದ್ದಾನೆ. ಸಹ ವಿಶಿಷ್ಯತೆ, ಅವರು ತುಂಬ ದೊಡ್ಡವನಾಗಿ ಬಿಡ್ತಾನೆ. ಅಂದರೆ ಇಬ್ಬರು ಕೂಡ ಆಪರೇಟ್ ಮಾಡಿದ್ರೆ ಯಾವುದರಿಂದ? ಈಗ ಕರ್ಮೇಂದ್ರಿಯ ಆಸಕ್ತಿ ಇಬ್ಬರದ್ದು ಸ್ಟಾಪ್ ಆಗಿದೆ, ಇಬ್ಬರು ಸುಮ್ಮನೆ ಕೂತವರೆ. ಆದರೆ ಇವನ ಮನಸ್ಸು, ದೇಹ ಸುಮ್ಮನೆ ಕೂತಿದೆ, ಮನಸ್ಸೆಲ್ಲ ಕೆಟ್ಟ ವಿಚಾರ ಮಾಡ್ತಾ ಇದೆ. ಅವನು ದೇಹನು ಸುಮ್ಮನೆ ಕೂತಿದೆ, ಮನಸ್ಸೆಲ್ಲ ಒಳ್ಳೆ ವಿಚಾರ ಮಾಡ್ತಾ ಇದೆ. ಅವನಿದ್ದಾನಲ್ಲ, ಅವನು ಯೋಗಿನೇ ಹೊರತು ಇವನು ಸಹ ವಿಶಿಷ್ಯತೆ, ಅವನು ಶ್ರೇಷ್ಠರಾದಂಥ ವ್ಯಕ್ತಿಯು. ಆ ದೃಷ್ಟಿಯೊಳಗೆ ನಾವೆಲ್ಲರೂ ಕೂಡ ಮನಸ್ಸನ್ನು ಪ್ರತಿಯೊಬ್ಬರೂ ಕೂಡ ಸರಿಯಾಗಿಟ್ಟುಕೊಳ್ಬೇಕು ಅಂತ ಸ್ಟ್ರೆಸ್ ಕೊಡ್ತಿರೋದ್ರಿಂದ ಕರ್ಮವನ್ನು ನಾವು ಕಾಯೇನ ಮಾಡಿದರೂ ಕರ್ಮ, ವಾಚ ಮಾಡಿದರೂ ಕರ್ಮ, ಮನಸ್ಸ ಮಾಡಿದರೂ ಕರ್ಮ. ಈ ಮೂರು ಕರ್ಮಗಳೇ ಕಾಯೇನ ವಾಚ ಮನಸ್ಸೇಂದ್ರಿಯ ಇರುವ ಅಂತ ಹೇಳ್ತೇವಲ್ಲ, ಮೂರು ಕರ್ಮಗಳೇ. ಆದ್ದರಿಂದ ಈ ಹೊರಗಿನ ಕರ್ಮಗಳನ್ನು ಬಿಟ್ಟು ಕರ್ಮ ಬಿಟ್ಟಿದ್ದೇನೆ ಅಂತ ಹೇಳ್ಕೋಬೇಡ. ಮಾತಿನ ಕರ್ಮವಾಗುತ್ತೆ, ಮಾತಿನ ಕರ್ಮವನ್ನು ಬಿಟ್ಟು ಕರ್ಮ ಬಿಟ್ಟಿದ್ದೇನೆ ಅಂತ ಹೇಳ್ಕೊಳ್ಬೇಡ. ಮನಸ್ಸಿನ ಕರ್ಮವಾಗುತ್ತೆ, ಅದನ್ನು ಬಿಡ್ತೇವೆ ಅಂದರೆ ಸಾಧ್ಯವೇ ಇಲ್ಲ ಅಂತ ಹೇಳಿ, ಅದನ್ನು ಬಿಡಲಿಕ್ಕೆ ಸಾಧ್ಯವೇ ಇಲ್ಲ. ಅದರಿಂದಾಗೇನೆ ಯಾವನು ಕೂಡ ಇಲ್ಲಿ ಎಂಡ್ ಆಗೋದು. ಕಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತೆಯ ಕರ್ಮಕೃತ ಕಾರ್ಯತೆ ಹಿ ಅವಶಃ ಕರ್ಮ ಸರ್ವ ಪ್ರಕೃತಿ ಜೈರ್ಗುಣೈಹಿ. ಈ ಶ್ಲೋಕ ಓದಿದ ಮೇಲೆ ನಮ್ಮನ್ನೇ ನೋಡ್ಕೋತಾ ಇರಬಹುದು ನಾವು, ಅದನ್ನ ಏನು ಮಾಡ್ತಾ ಇದ್ದೇನೆ ಅದು ಯೋಚನೆ ಮಾಡ್ತಾ ಹೋದರೆ ತನ್ನ ಮನಸ್ಸು ತನಗೆ ಅರ್ಥ ಆಗುತ್ತೆ. ಅಂದರೆ ಭಗವದ್ಗೀತೆ ನಮ್ಮ ದೇಹ ತೋರಿಸೋದಿಲ್ಲ, ನಮ್ಮ ಮೈಂಡ್ ತೋರಿಸ್ತಕ್ಕಂಥ ಕನ್ನಡಿ ಅದು. ಭಗವದ್ಗೀತೆ ಓದಿದವನಿಗೆ ತನ್ನನ್ನೇ ಕಾಣ್ತಕ್ಕಂಥ ಶಕ್ತಿ ಬರುತ್ತೆ ಅಂತ ಹೇಳುತ್ತಾರೆ. ಅದಕ್ಕೆ ಸ್ವರೂಪ ದರ್ಶನವನ್ನು ಮಾಡಿಸ್ತಕ್ಕಂಥ ಅಮೋಘವಾದ ಕೃತಿ ಶ್ರೀಮದ್ ಭಗವದ್ಗೀತೆ. ಆ ಮೆಥಡ್ ಹೇಳ್ಕೊಟ್ಟ ಗೊತ್ತಿದ್ರೆ ಗೊತ್ತಾಗೋದಿಲ್ಲ, ಭಗವಂತ ಮೆಥಡ್ ಹೇಳ್ಕೊಡ್ತಾನಲ್ಲ ಆಗ ನಮಗೆ ನೋಡ್ಲಿಕ್ಕೆ ಸಾಧ್ಯವಾಗುತ್ತೆ. ಈ ದೃಷ್ಟಿಯಿಂದ ಅರ್ಜುನ ಕರ್ಮವನ್ನು ಬಿಡತಕ್ಕಂಥ ಯೋಚನೆ ತಲೆಯಲ್ಲಿ ಎಂದೆಂದೂ ಹಾಕೊಳ್ಳೋದಕ್ಕೆ ಹೋಗಬೇಡ, ಅದು ಮಾಡಲಿಕ್ಕೆ ಸಾಧ್ಯವಿಲ್ಲದ ವಿಚಾರ. ಆದ್ದರಿಂದ ಜ್ಞಾನಶ್ರೇಷ್ಠ, ಜ್ಞಾನಶ್ರೇಷ್ಠ ಅಂತ ಹೇಳಿದರೆ ಜ್ಞಾನ ಕಾರ್ಯ ಮಾಡಬೇಕು ಅಂತ ಅರ್ಥನೇ ಹೊರತು ಕರ್ಮವನ್ನು ಬಿಡೋದು ಅಂತ ಅದಕ್ಕೆ ಅರ್ಥ ಅಲ್ವೇ ಅಲ್ಲ. ಒಂದು ಪ್ರಶ್ನೆ ಬಂತು ಒಟ್ಟಿನ ಮೇಲೆ, ಯಾವ್ಯಾವುದೋ ಕರ್ಮ ಮಾಡಿದರೂ ಪ್ರಯೋಜನ ಇಲ್ಲ, ಬಂಧಕ. ಯಾವ ಕರ್ಮ ಮಾಡದೆ ಸುಮ್ಮನೆ ಕೂಡಲಕ್ಕೂ ಸಾಧ್ಯ ಇಲ್ಲ, ಅದು ಇಂಪಾಸಿಬಲ್. ಅದು ಎಲ್ಲ ಕರ್ಮ ಬಿಡೋದು ಇಂಪಾಸಿಬಲ್, ಯಾವುದೇ ಕರ್ಮ ಮಾಡೋದು ಪ್ರಯೋಜನಕ್ಕೆ ಬರೋದಿಲ್ಲ. ಮತ್ತೇನು ಮಾಡಬೇಕು ಕೃಷ್ಣ ಹಾಗಿದ್ರೆ? ಇದು ಮುಂದಿನ ಪ್ರಶ್ನೆ. ಏನು ಮಾಡಬೇಕಾಗಿದ್ರೆ? ಅದು ಭಗವಂತ ಮುಂದೆ ಉತ್ತರ ಕೊಡ್ತಾನಲ್ಲ, ಅದು ಒಟ್ಟು ಸಿದ್ಧಾಂತ. ನಿಯತಂ ಕುರು ಕರ್ಮತ್ವಂ ಕರ್ಮಜ್ಜಾಯೋಹ್ಯ ಕರ್ಮಣಃ. ಇದು ಭಗವಂತ ಹೇಳಿದ ಮಾತು. ಅರ್ಜುನ ನಿಯತಂ ಕುರು ಕರ್ಮತ್ವಂ ಕರ್ಮಜ್ಜಾಯೋಹ್ಯ ಕರ್ಮಣಃ ಶರೀರ ಯಾತ್ರಾಪಿ ಚತೆ ನ ಪ್ರಸಿದ್ಧೇದ ಕರ್ಮಣಃ. ಎಷ್ಟು ಸುಂದರವಾದ ಶ್ಲೋಕ ಇದು. ಈ ಶ್ಲೋಕದಲ್ಲಿ ಉತ್ತರ ಕೊಡೋ ಭಗವಂತ ಇಷ್ಟು, ನಿಯತಂ ಕುರು ಕರ್ಮತ್ವಂ. ಅರ್ಜುನ ಪೂರ್ತಿ ಕರ್ಮ ಬಿಡಲಿಕ್ಕೆ ಬರೋದಿಲ್ಲ, ಹೋದಲ್ಲೋ ಕರ್ಮ ಬಿಡ, ಯೋಚನೆ ಬಿಟ್ಟುಬಿಡು. ಕೆಟ್ಟ ಕರ್ಮ ಮಾಡಿದ್ರೆ ಪ್ರಯೋಜನ ಇಲ್ವಲ್ಲ, ಅದನ್ನು ಬಿಟ್ಟುಬಿಡು. ಮತ್ತೇನು ಮಾಡಬೇಕು? ನಿಯತಂ ಕುರು ಕರ್ಮತ್ವಂ, ಯಾವ ಕರ್ಮ ಮಾಡಬೇಕು ಅಂತ ಶಾಸ್ತ್ರ ಹೇಳಿದೆಯಲ್ಲ ಅದನ್ನು ಮಾಡು, ಅವ ಪ್ರಾಬ್ಲಮೇ ಇಲ್ಲ ಅಂತ ಹೇಳಿಬಿಟ್ಟು. ಏನೇನೋ ಬರದ ಫೇಲ್ ಆಗ್ತಾನೆ, ಏನೂ ಬರೀಲಿಲ್ಲ ಫೇಲ್ ಆಗ್ತಾನೆ. ಎರಡು ರೀತಿ ಇದೆ, ಬರೀ ಪೇಪರ್ ಕೊಟ್ಟುಬಿಟ್ಟ, ತಪ್ಪರದ್ರೆ ಎಲ್ಲಿ ಎಷ್ಟು ಬೈತಾರೋ ಅಂತ ತಿಳ್ಕೊಂಡ ಪಾಪ. ಯಾರೋ ಹೇಳಿ ತಪ್ಪರದ ಫೇಲ್ ಆಗ್ತೀನಿ ಅಂತ ಯಾರು ಹೇಳಿಬಿಟ್ಟಿದ್ರು ಪಾಪ. ಬರೀ ಪೇಪರ್ ಕೊಟ್ಬಿಟ್ಟ, ಅವ್ರು ಸಮ ನಾನಂತೂ ತಪ್ಪರದಿಲ್ಲ ಅಂತ ಖುಷಿ ಅವನಿ ಪಾಪ. ಫೇಲ್ ಆಗೇ ಬಿಟ್ಟ ಅವನು, ಯಾತಕ್ಕೆ ಬರದೇ ಇಲ್ಲ ಅವನು, ಏನು ಬರದೇ ಇಲ್ಲ. ಇನ್ನೊಬ್ಬನೇನು ಮಾಡಿದ, ಏನು ಬರಿಬೇಡ ಹಾಗೆ ಖಾಲಿ ಪೇಪರ್ ಕೊಡಬೇಡ ಮಾಯಾ, ಫೇಲ್ ಆಗಿಬಿಡ್ತಿ ಅಂತ ಹೇಳಿದರು. ಅದು ತೋಚಿದ್ದೆಲ್ಲ ಬರೋದಾಗಿಬಿಟ್ಟ ಪಾಪ ಅವನು, ಅವನು ಫೇಲ್ ಆಗಿಬಿಟ್ಟ. ಯಾತಕ್ಕೆ? ತಪ್ಪು ತಪ್ಪು ಬರೆದ್ಬಿಟ್ಟಿದ್ದ. ಅದಕ್ಕೇನು ಮಾಡಬೇಕು ಅಂದರೆ ಕನ್ಫ್ಯೂಷನ್ ಶುರುವಾಯಿತು. ಅಲ್ರಿ ಬರೆದ್ರೂ ಫೇಲ್ ಮಾಡಿಬಿಟ್ರು, ಬರದೇ ಇದ್ರೂ ಫೇಲ್ ಮಾಡಿಬಿಟ್ರು, ಏನು ಮಾಡೋಣ ಅಂತ ಕೇಳಿದ. ದಡ್ಡ, ಅವ್ರು ಏನು ಕೇಳ್ತಾರೆ ಅದನ್ನು ಬರೀ ಪಾಸ್ ಆಗ್ತಿ ಅಂತ ಹೇಳಿದ. ಅವನು ಏನು ಕೇಳ್ತಾರೆ ಅದಕ್ಕೆ ಉತ್ತರ ಬರೀ ಪಾಸ್ ಆಗಿಬಿಡುತ್ತೆ ಅಷ್ಟೇ. ಅದಕ್ಕೆ ನಿಯತಂ ಕುರು ಕರ್ಮ ತ್ವಂ ಅಂತ ಕೇಳಿದ. ನಿಯತ ಅಂದರೆ ಪ್ರಿಸ್ಕ್ರೈಬ್ಡ್ ಅಂತ ಅರ್ಥ. ಪ್ರಿಸ್ಕ್ರೈಬ್ಡ್ ಕರ್ಮ ಇದೆಯಲ್ಲ ಅದನ್ನು ಮಾಡು, ನಿನ್ನ ಪ್ರಾಬ್ಲಮೇ ಇಲ್ಲ ಅಂತ ಹೇಳಿಬಿಡ್ತ. ಎಷ್ಟು ಸುಲಭ ಇದು. ಒಂದು ಮೇಷ್ಟ್ರುಗಳೇ ಇರ್ತಾರೆ ಪಾಪ, ಕ್ಲಾಸಿಗೆ ಹೋಗಲಿಲ್ಲ, ಕಾಲೇಜ್ ಬರಲೇ ಇಲ್ಲ, ಸ್ಕೂಲಿಗೆ ಅಬ್ಸೆಂಟ್ ಹಾಕಿಬಿಡ್ತಾರೆ. ಓ, ಸಂಬಳ ಇಲ್ಲ ಅವನಿಗೆ, ಎಲ್ಲ ಲೀವ್ ಹಾಕಬೇಕಷ್ಟೇ. ಇನ್ನೊಬ್ಬ ಮೇಷ್ಟ್ರ ಏನು ಮಾಡಿ ಬಂದುಬಿಡ್ತಾನೆ, ಅವನು ಕ್ಲಾಸಲ್ಲಿ ಇಲ್ಲವೇ ಇಲ್ಲ. ಸಿಟ್ಟು ಬಂತು, ಕೇಳಿ ಹೇಳಿ ಕಳಿಸಿದ್ರು. ಅವನು ಏನೇ ಕ್ಲಾಸ್ ಬಂದಿಲ್ಲ, ಕಾಲೇಜಿಗೆ ಬಂದು, ಇಲ್ಲ ಇಲ್ಲ ಸರ್ ಬೇರೆ ಕ್ಲಾಸ್ ತೊಗೊಂಡಿದ್ದೆ. ಏನು ಮಾಡ್ತಾ ಸರಿ ಎಂಬುದಿಲ್ಲ ಅಂತವಳಿಗೆ ಯಾರು ಹೇಳಿದ್ರೆ ನೀನು ಅಂತ ಕೇಳಿದ್ರೆ, ಅದು ನಿನಗೆ ಯಾರು ಹೇಳಿದ್ರೆ ನನಗೀಗ ಟೆಂಪಲ್ ಪಕ್ಕ ಯಾವ ಕ್ಲಾಸ್ಗೆ ಹೋಗಬೇಕಾಗಿತ್ತು ನಿನಗೀಗ? ಇಲ್ಲ ಸರ್ ಫಾರ್ ಚೇಂಜ್ ಆ ಕ್ಲಾಸ್ಗೆ ಹೋದ ಅಂತ ಕೇಳಿದರೆ, ಫಾರ್ ಚೇಂಜ್ ಮನೆ ಕಳಿಸ್ತೀವಿ ಹೋಗು ಅಂತ ಕಳಿಸಿಬಿಡ್ತಾರಷ್ಟೆ, ಹಾಗೆಲ್ಲ ಮಾಡಕ್ಕೆ ಬರೋದಿಲ್ಲ. ಅಲ್ಲ, ಟೈಮ್ ಟೇಬಲ್ ಪ್ರಕಾರ ಲೆಕ್ಚರ್ ಅಂತ ಹೇಳಿದ್ರೆ ಯಾವುದೋ ಕ್ಲಾಸ್ ಹ್ಯಾಂಡ್ ಮಾಡೋ ಲೆಕ್ಚರ್ ಅಲ್ಲ, ಅಲ್ಲಿ ಕೊಟ್ಟ ಕ್ಲಾಸನ್ನೇ ಹ್ಯಾಂಡಲ್ ಮಾಡಬೇಕು. ಅದೇ ರೀತಿ ಕೊಟ್ಟ ಪಾಠ ಸಬ್ಜೆಕ್ಟೇ ಮಾಡೋದು, 20 MA ಮಾಡಿರಲಿ ಬೇಕಾದ್ರೆ ಅವನು. ಆದರೆ ಯಾವುದಕ್ಕೆ ಲೆಕ್ಚರ್ದು ಅಪಾಯಿಂಟ್ಮೆಂಟ್ ಆಗಿರುತ್ತಲ್ಲ ಅದರಲ್ಲಿ ಪಾಠ ಮಾಡಬೇಕೇ ಹೊರತು ಉಳಿದಲ್ಲಿ ಪಾಠ ಮಾಡೋ ಸಂಬಳ ಕೊಡೋದಿಲ್ಲ ಅವನು. ನನಗೆ ಬರುತ್ತೆ ಅಂತ ಮಾತಾಡಿದ್ರೆ ಬರುತ್ತೆ, ಮನೆ ಇಟ್ಟು ಕೂತಿರು, ಎಲ್ಲ ಹೇಳಕ್ಕೆ ಹೋಗಬೇಡ. ಅಪಾಯಿಂಟ್ಮೆಂಟ್ ಆಗಿದೆ ಈ ಸಬ್ಜೆಕ್ಟಿಗೆ ಮಾತ್ರ, ಅದರಲ್ಲಿ ಪಾಠ ಮಾಡಬೇಕಷ್ಟು. ಆನರೇ ಬೇಕಾದ್ರೆ ಹೆಚ್ಚು ಮಾಡ್ಕೊಂಡು ಹೋಗೋ, ನೋ ಪ್ರಾಬ್ಲಮ್. ಆದರೆ ಅದನ್ನೇ ಬಿಟ್ಟು ಬೇರೆ ಮಾಡಿದ್ರೆ ಒಪ್ಪೋದಿಲ್ಲ. ಅದು ನಿಯತ ಕರ್ಮದ ಕಾನ್ಸೆಪ್ಟ್ ನಮ್ಮ ಜನ ಪೂರ್ತಿ ಮರ್ತು ಹೋಗಿಬಿಟ್ಟಿದೆ. ಇವತ್ತಿನ ದಿವಸ ತಲೆ ತೋಚಿದ್ದೇ ಕರ್ಮ ಅನಿಸ್ತಿ ಬಂದುಬಿಟ್ಟಿದೆ. ಏನಾರು ಮಾಡೋ ಕೃಷ್ಣಾರ್ಪಣ ಅನ್ನು, ಇದೆಲ್ಲ ತಪ್ಪದು. ನಿಯತಂ ಕುರು ಕರ್ಮತ್ವಂ, ನಿನ್ನ ಪಾಲಿಗೆ ಯಾವುದನ್ನು ಭಗವಂತ ವಿಧಿಸಿದ್ದಾನಲ್ಲ ಅದನ್ನು ಮಾಡಬೇಕೆ ಹೊರತು ಬೇರೆ ಅಲ್ಲ. ಭಗವಂತ ಅಲ್ಲಿ ಇದ್ದಿರ್ತಾರೆ ಆಫೀಸ್ನಲ್ಲಿ ಬಾಸ್ ಹೇಳ್ತಾರೆ. ಎಷ್ಟೋ ಸರ್ತೆ ಬ್ಯಾಂಕ್ಗಳಲ್ಲೆಲ್ಲ ಕ್ಯಾಶ್ ಹ್ಯಾಂಡ್ ಮಾಡಿ ಕ್ಯಾಶ್ ಚೇಂಜ್ ಆಗ್ತಾ ಇರ್ತಾರೆ, ಅವ್ರ ಪ್ರಕಾರ ಕೊಡ್ತಾರೆ. ಬೇರೆ ದಿವಸ ಹ್ಯಾಂಡ್ ಮಾಡಿದ್ರೆ ತಪ್ಪಾಗ್ತಾನೋ, ಅವತ್ತು ಮಾಡದೆ ಹೋದ್ರೆ ತಪ್ಪು, ಹಾಕಿದಾಗ ಹಾಕದೆ ಹೋದ್ರೆ ಮಾಡಿದ್ರೆ ತಪ್ಪು. ತಾವು ಯಾವ ಡ್ಯೂಟಿ ಕೊಡ್ತಾರೆ ಡ್ಯೂಟಿ ಮಾಡಬೇಕಷ್ಟೇ ಹೊರತು ಅಸೈನ್ಡ್ ವರ್ಕ್ ಮಾಡಬೇಕೇ ಹೊರತು ತಲೆ ಚೋಚಿದ ವರ್ಕ್ ಮಾಡಿದ್ರೆ ಫಲ ಕೊಡೋದಿಲ್ಲ. ನಮ್ಮ ವರ್ಕ್ ಅಲಾಟ್ಮೆಂಟ್ ಮಾಡೋದು ಯಾರು? ಆಫೀಸಿನ ಮುಖ್ಯಸ್ಥ ವರ್ಕ್ ಅಲಾಟ್ ಮಾಡ್ತಾರೆ. ಅವ್ರು ಯಾರೇ ಮಾಡಿದ್ರೆ ಹೆಡ್ ಆಫ್ ಇಷ್ಟು ಸೈನ್ ಮಾಡಲೇಬೇಕು, ಅದಕ್ಕೆ ಅವ್ರು ಮಾಡ್ತಾನೆ. ಅದೇ ರೀತಿಯಲ್ಲಿ ನಮಗೆ ಕೆಲಸ ಕೊಡೋರು ಯಾರು ಅಂತ ಕೇಳಿದರೆ ವಿಶ್ವದ ಅಧಿಪತಿಯಾದ ಭಗವಂತ ನಮಗೆ ಕೆಲಸ ಕೊಡ್ತಾನೆ. ಆ ಕೆಲಸ ಕೊಟ್ಟಿದ್ದಾನೆ, ಅದನ್ನು ಮಾಡಿದರೆ ಆಯ್ತಲ್ಲ. ಈಗ ಇದು ಕರ್ಮ ಶಬ್ದದ ಅರ್ಥ. ನಿಯತಂ ಕುರು ಕರ್ಮ ತ್ವಂ ಕರ್ಮ ಜಾಯೋಹ್ಯ ಕರ್ಮಣಃ. ನಿಯತಂ ನೀನು, ನಿಯತಂ ಕರ್ಮ ಕುರು. ಇದನ್ನು ಶ್ರೀಮದಾಚಾರ್ಯ ದ್ವಾದಶೋತ್ತರದಲ್ಲಿ ಬರೀತಾರೆ. ಕುರು ಹುಂಸಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರಧಿಯ ಸತತಂ. ಈ ಶ್ಲೋಕದ ವ್ಯಾಖ್ಯಾನ ನಿಯತಂ ಅನ್ನೋದಕ್ಕೆ ಆಚಾರ ಅರ್ಥ ಬರೀತಾರೆ. ವರ್ಣಾಶ್ರಮೋಚಿತಂ, ನಿನ್ನ ವರ್ಣ ನಿನ್ನ ಆಶ್ರಮಕ್ಕೆ ಯಾವ ಕರ್ಮ ವಿಧಿಸಿದ್ದಾರಲ್ಲ ಅದನ್ನು ಮಾಡಿಕೊಂಡು ಹೋಗು, ಆವಾಗ ನಿನ್ನ ಸಿದ್ಧಿ ಬರುತ್ತೆ ಹೊರತು ಇಲ್ಲವರೆ ಸಿದ್ಧಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ನಿಯತಂ ಕುರು ಕರ್ಮತ್ವಂ ಕರ್ಮ ಜಾಯೋಹಿ ಅಕರ್ಮಣಃ. ಇದು ಮುಂದಿನ ಮಾತು. ಇಲ್ಲ ಕರ್ಮ ಬಿಟ್ಟುಬಿಡ್ತೇನೆ ಅಂದರೆ ಒಂದು ಮಾತು ಹೇಳ್ತಾರೆ, ಅಕರ್ಮಣಃ ಸಕಾಶಾತ್ ಕರ್ಮ ಜಾಯ. ಏನೂ ಮಾಡದೇ ಇರೋದಕ್ಕಿಂತ ಏನಾದರೂ ಮಾಡೋದು ವಾಸಿ ಫಸ್ಟ್. ಏನೂ ಮಾಡದೇ ಇರೋದಕ್ಕಿಂತ ಏನಾದರೂ ಮಾಡೋದು ವಾಸಿ. ಎಷ್ಟೋ ಸರ್ತಿ ಹೀಗಾಗುತ್ತೆ, ಅವ್ನು ಬರೀ ಪೇಪರ್ ಕೊಟ್ಟವನು ತಪ್ಪು ಉತ್ತರ ಬರೆದವನು, ಬರೀ ಪೇಪರ್ ಕೊಟ್ಟವನು ತಪ್ಪು ಉತ್ತರ ಕೊಟ್ಟವನೊಬ್ಬ. ಬರೀ ಪೇಪರ್ ಕೊಟ್ಟವ್ರು ಏನು ಮಾಡೋಕ್ಕಾಗೋದೇ ಇಲ್ಲ. ಯಾರು ಕೇಳ್ತಾರೆ ಸರ್ ಏನಾರು ಮಾಡಿ ಪಾಸ್ ಮಾಡಿಸ್ಬಿಡಿದ್ವಿ, ಏನು ಬರೋದಿಲ್ಲ ಏನು ಮಾಡ್ತೀನಿ, ಏನು ಬರದೇ ಇಲ್ಲ ಅವನೀಗ. ತಪ್ಪು ಬರೆದಿದ್ದರೆ ಎಲ್ಲ ವೆರಿಫೈ ಮಾಡಲಿಕ್ಕೆ ಒಂದು ಎರಡು ಮಾರ್ಕ್ಸ್ ಸೇರಿಸ್ಬಿಡು, ತಪ್ಪನ್ನು ಸ್ವಲ್ಪ ಹಾಕಿಬಿಟ್ಟು ಸೊನ್ನೆ ಹಾಕಿದ್ರೆ ಎರಡು ಮಾಡ್ಬೋದು ಕೊನೆ ಪಕ್ಷ. ಏನೋ ಒಂದು ಮಾಡಲಿಕ್ಕೆ ಬರುತ್ತೆ, ಹಾಗೂ ಅವ್ರು 35ಕ್ಕೆ ಅಡ್ಜಸ್ಟ್ ಮಾಡೋಕ್ಕೆ ಬರುತ್ತೆ ಮನಸ್ಸು. ಅದು ಅನ್ಯಾಯ, ಅನ್ಯಾಯ ಅಂತ ಹೇಳೋಕೆ ಹೊರಟಿಲ್ಲ. ಆದ್ರೆ ನೋಡಿದ್ರೆ ಏನಿಸುತ್ತೆ, ಪಾಪ ಏನೋ ಬರೆದಿದ್ದು ಕೊಟ್ಟೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಅದು ಬರೀ ಪೇಪರ್ ಕೂಡ ಎದ್ದು ಕಾಣುತ್ತೆ ಅವನಿಗೆ, ಬರೀ ಪೇಪರ್ ಹೇಗ್ರಿ ಪಾಸ್ ಮಾಡಿದಿರಿ ಅಂತ ಕೇಳಿಬಿಡ್ತಾರಲ್ಲ. ಆದರೆ ಸ್ಟೀಲ್ ಏನೂ ಮಾಡದೇ ಇರೋದಕ್ಕಿಂತ ಫಿಸಿಕಲಿ ಏನು ಮೆಂಟಲಿ ಅಂತೂ ಮಾಡೇ ಮಾಡ್ತಾನೆ ಬಿಟ್ಟುಬಿಡಿ, ಫಿಸಿಕಲಿ ಏನೂ ಮಾಡದೇ ಇರೋದಕ್ಕಿಂತ ಏನಾದರೂ ಮಾಡೋದು ವಾಸಿ, ಏನಾದರೂ ಮಾಡೋದಕ್ಕಿಂತ ಹೇಳಿದ್ದು ಮಾಡೋದು ಭಾರಿ ವಾಸಿ. ಈ ಮೂರು ಸ್ಟೆಪ್ ಇದು, ಸುಮ್ಮನೆ ಕೂಡೋದು, ಏನಾದರೂ ಮಾಡೋದು, ಹೇಳಿದ್ದನ್ನೇ ಮಾಡೋದು. ಎಷ್ಟು ಅನುಕೂಲ ಇದೆ ಆಗ. ನಿಯತಂ ಕುರು ಕರ್ಮತ್ವಂ ಕರ್ಮ ಜಾಯೋಹಿ ಅಕರ್ಮಣಃ. ಕೃಷ್ಣ ನೀ ಏನೇನು ಹೇಳ್ತೀನಿ, ನಾನು ಕರ್ಮ ಬಿಟ್ಟೇ ಬಿಡ್ತೇನೆ ಪೂರ್ತಿ ಅಂತ ಕೇಳಿದರೆ ಅರ್ಜುನ ಇಷ್ಟೆಲ್ಲ ವಾದ ವಿವಾದ ಮಾತುಗಳು ಬೇಡ, ಕೊನೆಗೆ ನೀನು ಕರ್ಮ ಮಾಡಬೇಕಾಗತ್ತೆ. ಅದಕ್ಕೆ ಗೊತ್ತಾ, ನೀನು ಅಕರ್ಮಣಃ, ನೀನೇನಾದರೂ ಎಲ್ಲ ಕರ್ಮವನ್ನು ಬಿಟ್ಟು ಸುಮ್ಮನೆ ಕೂತ್ಕೊಂಡು ಬಿಟ್ಟರೆ ಶರೀರ ಯಾತ್ರಾ ಅಪಿ ಜತೆ ನ ಪ್ರಸಿದ್ಧೇ. ಶರೀರ ಯಾತ್ರ ಅಂದರೆ ಜೀವನ ಯಾತ್ರ ಅಂದರೆ ಬದುಕು ಅಂತ ಅರ್ಥ. ನೀನು ಬದುಕಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾನೆ. ಇಂಪಾಸಿಬಲ್ ಅದೊಂದು, ಎಲ್ಲವನ್ನು ಬಿಟ್ಟ ಕೂತ ಮನುಷ್ಯ ಅಂದರೆ ಸತ್ತು ಹೋಗ್ತಾರೆ, ಬದುಕಲಿಕ್ಕೆ ಆಗೋದಿಲ್ಲ. ಬದುಕಲಿಕ್ಕೆ ಏನಾದ್ರೂ ಕೆಲಸ ಮಾಡಲೇಬೇಕಲ್ಲ, ಏನಾದ್ರೂ ಕೆಲಸ ಮಾಡಬೇಕಂದ್ರೆ ಕಳ್ತನ ಮಾಡೋಕ್ಕಾಗತ್ತಾ? ಸಾಧ್ಯ ಇಲ್ಲ. ಏನಾದ್ರು ಮಾಡಬೇಕಂದ್ರೆ ಸುಲ್ತಾನ ಮಾಡೋಕ್ಕಾಗತ್ತಾ? ಸಾಧ್ಯ ಇಲ್ಲ. ಒಂದು ಗೌರವಾಸ್ಪದವಾದ ಕೆಲಸ ಮಾಡ್ತೀಯಲ್ಲ, ಆ ರೀತಿ ಮಾಡಬೇಕು ಅಂತ ಅರ್ಥ. ಈ ಗುಟ್ಟು ಗೊತ್ತಾದರೆ ಕರ್ಮವನ್ನು ಬಿಡಲೇಬೇಕು ಅಂತ ಹೇಳಿದ ಎಲ್ಲರಿಗೂ ಭಗವಂತ ಕೊಟ್ಟ ಉತ್ತರ ಇದೆ. ಕರ್ಮ ಬಿಡೋದು ಇಂಪ್ರಾಕ್ಟಿಕಬಲ್ ಆದ್ದರಿಂದ, ಇಂಪಾಸಿಬಲ್ ಆದ್ದರಿಂದ, ತಪ್ಪು ಕರ್ಮ ಮಾಡಿದ್ರಿಂದ ಏನು ಪ್ರಯೋಜನ ಇಲ್ಲ ಆದ್ದರಿಂದ, ಸರಿಯಾದ ಕರ್ಮವನ್ನೇ ಮಾಡಬೇಕೇ ಹೊರತು ಎಂದು ಕೆಟ್ಟ ಕರ್ಮವನ್ನು ಮಾಡಬಾರದು. ಇದು ಮೂಲತಃ ಭಗವಂತ ಕೊಟ್ಟ ಉತ್ತರ. ಇದನ್ನು ಕೇಳಿದ ಮೇಲೆ ನಾವು ಎಷ್ಟು ಯೋಚನೆ ಮಾಡಬೇಕಾಗತ್ತಾಗ, ಪ್ರತಿಯೊಂದು ಕ್ಷಣದಲ್ಲಿ ನಮ್ಮ ಪಾಲಿಗೆ ನಿಯತ ಕರ್ಮ ಯಾವುದು ಯೋಚನೆ ಮಾಡ್ತಾ ಇರಬೇಕು. ಆಫೀಸ್ಗೆ ಹೋಗ್ತಾನಲ್ಲ, ಇವತ್ತು ನನ್ನ ಡ್ಯೂಟಿ ಏನು ಯೋಚನೆ ಮಾಡ್ತಾ ಇರ್ತಾನೆ, ನನ್ನ ಡ್ಯೂಟಿ ಏನು. ಅದು ನೋಡಿ ಸುಮ್ಮನೆ ಮಾಡೋಕೆ ಬರೋದಿಲ್ಲ, ಅದನ್ನು ತಕ್ಷಣ ನೋಡಿಬಿಟ್ಟು ಆ ಕೆಲಸ ಮಾಡಬೇಕು. ನಾವು ಪ್ರತಿ ಕ್ಷಣ ನಮ್ಮ ಡ್ಯೂಟಿ ನೋಡಬೇಕು. ದಾರಿಯಲ್ಲಿ ಹೋಗ್ತಾ ಇರ್ತೇವೆ, ಪಾಪ ಯಾರನ್ನೋ ಹೊಡಿತಾ ಇರ್ತಾರೆ, ಹಾ ದುಃಖ ಪಡ್ತಾ ಇರ್ತಾರೆ. ನಮ್ಮ ಡ್ಯೂಟಿ ಫಸ್ಟ್ ಏನು ಗೊತ್ತಾ? ಈಗ ಯಾಕೆ ದುಃಖ ಪಡ್ತಾನೆ ಕೇಳಿ, ನಮ್ಮ ಕೈಯಿಂದಾದ ಸಹಾಯ ಮಾಡೋದು ಭಗವಂತ ಹೇಳ್ತಾನೆ. ಎಲ್ಲ ಮಾಡೋದು ನಮಗೆ ಆಗೋದಿಲ್ಲ, ಕೈಯಿಂದಾಗಿದ್ದು ಮಾಡೋದಷ್ಟೇ. ಎಲ್ಲ ಮಾಡಿ ಅಂತ ಹೇಳಿ ನಮಗೆಲ್ಲ ಆಗುತ್ತೆ ಅಂದ್ಬಿಡ್ಬೋದು ನಾವು. ಆದರೆ ಎಲ್ಲ ಮಾಡೋಕ್ಕೂ ಬರೋದಿಲ್ಲ ಅಂತ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಬೇಡಿ. ಯಾವನೋ ಕೈಕಾಲು ಮುಡ್ಕೊಂಡು ಬಿದ್ದಿರ್ತಾನೆ ದಾರಿಯೊಳಗೆ, ಅದನ್ನು ಆಸ್ಪತ್ರೆ ಸೇರಿಸೋದು ಕಷ್ಟನಾ? ಇಲ್ಲ ಅದು ಬೇಡ, ರಿಕ್ಷಾ ಹುಡುಕಿ ಕೂಡಿಸೋದು ಕಷ್ಟನಾ? ಅದರೊಳಗೆ ಅವ್ರು ಅಥವಾ ಕರೆದ ಕೂಡಯ್ಯ ಅಂತ ಹೇಳೋದು ಕಷ್ಟನಾ? ನಮಗೆ ನಾವೇನು ಮಾಡ್ತೀವಿ, ನಮಗೆ ಯಾಕೆ ಗ್ರಾಚಾರ? ದೇವ್ರಿಗೆ ಕಾಯಿ ತೊಗೊಂಡು ಸುಮ್ಮನೆ ಹೋಗ್ತಾನೆ ಇರ್ತಾನೆ ಹೆಂಗೆ ಹೇಳ್ಕೊಂಡ್ಬಿಟ್ಟು ಪಾಪ. ಇಂಥ 1000 ತೆಂಗಿನಕಾಯಿ ಹೋದರೂ ದೇವ್ರಿಗೆ ಸಂತೋಷವಾಗೋದಿಲ್ಲ ಅಂತ ಹೇಳಿದ್ರು. ದುಃಖದಲ್ಲಿರ್ತಕ್ಕಂಥ ವಸ್ತು ಒಬ್ಬ ವ್ಯಕ್ತಿನ ಕಂಡಾಗ ಅದರ ಶಮನವನ್ನು ಮಾಡೋದ್ರ ಬದಲು ನಾವು ಎಷ್ಟು ದೇವ್ರ ಹತ್ರ ಹೋದ್ರೂ ಪ್ರಯೋಜನ ಇಲ್ಲ. ಯಾಕೆ ಗೊತ್ತಾ? ದೇವ್ರು ಅಲ್ಲೇ ಇದ್ದಾನೆ ಅಂತ ನಿಮ್ಗೆ ಯಾಕೆ ಅರ್ಥವಾಗಲಿಲ್ಲ ಅಂತ ಕೇಳ್ತಾರೆ. ಆ ದುಃಖಿಯೊಳಗೆ ದೇವರಿದ್ದಾನೆ ಅಂತ ನಿಮ್ಗೆ ಯಾಕೆ ಗೊತ್ತಿಲ್ಲ? ಅವನಿಗೆ ಶಮನ ಮಾಡಬೇಕು. ತುಂಬ ಅರ್ಜೆಂಟ್ ಕೆಲವರು ಇರ್ತಾರೆ ಪಾಪ, ಆ ಸಮಯಕ್ಕೆ ಯಾತ ಕಥೆ ಹೇಳ್ತಾರೆ. ಒಬ್ಬ ವಿಜಯದಾಸ ದೊಡ್ಡ ಜ್ಞಾನಿಗಳು, ಸ್ಮರಿಸಿ ಬದುಕಿರೋ, ದಿವ್ಯ ಚರಣ ಕೆರಗಿರೋ, ದುರಿತ ಕಳೆದೂಪರೆ ಒಬ್ಬ ವಿಜಯ ಗುರುಗಳೆಂಬಾರ ಅಂತ ಅವರು ಸ್ತೋತ್ರ ಮಾಡ್ತಾರೆ ಜ್ಞಾನಿಗಳು. ಅವರು ಶಿಷ್ಯರ ಸಮೇತ ಗಂಗಾ ಯಾತ್ರೆಗೆ ಹೋಗಿದ್ದರು. ಗಂಗಾ ಸ್ನಾನ ಮಾಡಿಕೊಂಡು ನೀರು ತೊಗೊಂಡು ಬರ್ತಾ ಇದ್ದಾರೆ. ಕಾಶಿಗೆ ಹೋದವರು, ಹರಿದ್ವಾರಕ್ಕೆ ಹೋದವರು ಗಂಗಾ ತುಂಬಿಸ್ಕೊಂಡು ಬರೋ ದೊಡ್ಡ ಪದ್ಧತಿ ಅದು. ಒಂದು ಬರ್ತಾ ಇದ್ದಾರೆ, ಅದು ಪದ್ಧತಿ. ಗಂಗೆ ಹೋದರೆ ನೀರು ತಂದಿದ್ದೀರಾ ಅಂತ ಕೇಳ್ತಾರೆ. ಉಪನ್ಯಾಸಕ್ಕೆ ಹೋದ್ರೆ ಏನು ಕೇಳಿದ್ರು, ಏನು ಹೇಳಿದ್ರು ಅಂತ ಕೇಳ್ತಾರಲ್ಲ. ಹಾಕಿ ಉಪನ್ಯಾಸಕ್ಕೆ ಹೋಗಿ ಏನು ಹೇಳಿದ್ರು ಅಂತ ಕೇಳಿದರೆ ಕೆರೆ ತಲೆಗೆ ಶುರು ಮಾಡಿ, ಕೆರೆ ಕರೆ ಶುರು ಮಾಡಿಬಿಡ್ತಾರೆ. ಏನೋ ಹೇಳಿದ್ರಿ, ಏನೋ ಹೇಳಿದ್ರಿ ಅಂತ ಹೇಳ್ತಾರೆ ಇರ್ತಾರೆ ಪಾಪ. ಕೇಳಿದ್ರೆ ಏನೋ ಹೇಳಿದ್ರು, ಭಾರಿ ಚೆನ್ನಾಗಿ ಹೇಳಿದ್ರು, ಅದ್ರ ಜೊತೆಗೆ ಅದು ಬೇರೆ ಜೊತೆಗೆ ಏನು ಚೆನ್ನಾಗಿ ಅಲ್ಲ, ಏನು ಹೆಸರು ಕೂಡ ಗೊತ್ತಿಲ್ಲ ಅವ್ರಿಗೆ, ಏನು ಹೇಳಿದ್ರಿ ಮತ್ತೆ. ಕೆಲವು ಕಾರ್ಯಕರ್ತರು ಸಂಸ್ಥೆಯೊಳಗೆ ಇರ್ತಾರೆ ನೋಡಿದ್ರೆ ಭಾರಿ ಆಶ್ಚರ್ಯ ಆಗಿಬಿಡುತ್ತೆ. ಇಲ್ಲಿ ಪುಣ್ಯಕ್ಕಂಥ ಕಾರ್ಯಕರ್ತರು ಇಲ್ಲಿಲ್ಲ, ಕೊನೆಯ ದಿವಸ ಬರ್ತಾರೆ ಪಾಪ ಅವರು. ಅದು ಯಾವತ್ತಿಗೆ ಗೊತ್ತಾ? ವಂದನಾರ್ಪಣೆ ಕಾಲಕ್ಕೆ ಬರ್ತಾರೆ. ಅಲ್ಲಿವರೆಗೂ ನಾಪತ್ತೆ ದುಡ್ಡು ಎಣಿಸ್ತಾ ಕೂತಿರ್ತಾರೆ ಪಾಪ. ಆಗಲಿ ಬರ್ತಾರೆ. ಒಂದು ವಂದನಾರ್ಪಣೆ ಮಾಡ್ಬೇಕಲ್ಲ, ಅವ್ರು ಹೇಳಿದ ಆಚಾರ್ಯ ಯಾರು ಗೊತ್ತಿರೋ ಹೆಸರು ಗೊತ್ತಿರೋದಿಲ್ಲ ಪಾಪ. ಯಾರೋ ಆಚಾರ್ಯ ಹೆಸರು ಹೇಳ್ಬಿಡ್ತಾರೆ, ಅದೊಂದು ಮೊದಲಿಗೆ ಇವರಿಗೆ ಶಾಕು. ನನ್ನ ಹೆಸರು ಬದಲಾಯಿ ಬಿಡ್ತಾ ಅಂತ ಅನ್ಕೊಂಡು ಅವನು ಅನ್ಕೋಬೇಕು ಪಾಪ. ಆಚಾರ್ಯ ಹೆಸರೇ ಬದಲಾಯಿ ಬಿಟ್ಟಿರೋದು. ಇನ್ನು ಅವ್ರ ಪಾಪ ಮಹಾಭಾರತ ಉಪನ್ಯಾಸ ಇಷ್ಟು ದಿವಸ ರಾಮಾಯಣವನ್ನು ಬಹಳ ಅದ್ಭುತ ಹೇಳಿದ್ದಾರೆ. ನಾನು ಹೊಡ್ಕೊಂಡು ಸಾಯ್ಬೇಕು, ಎಷ್ಟು ಖುಷಿಯಾಗಬೇಕು. ಬುದ್ಧಾಸೆ ಮಾಡಿದಾನೆ ಪಾಪ, ರಾಮಾಯಣವನ್ನು ಬಿಡಿಸಿ 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 ಹೇಳಿಬಿಟ್ಟಿದ್ದಾರೆ ಅಂತ ಹೇಳಿಬಿಟ್ರೆ ಅವನು ಬಿಡಿಸಿ ಬಿಡಿಸಿ ಹೊಡೆದಾಗತ್ತೆ ಪಾಪ. ಇಷ್ಟು ಹೇಳಿಬಿಟ್ರೆ ಇವ್ರು ಪುಣ್ಯಾತ ಯಾಕಾರ ಮಾತಾಡ್ತಾನೆ ಅನಿಸ್ಬಿಡುತ್ತೆ. ಸಭೆಗಳು ಮಾತಾಡೋ ಹುಚ್ಚು ಬಿಡೋದಿಲ್ಲವಲ್ಲ ಆ ಥರ. ಅಂದರೆ ಯಾವಾಗಲೂ ಕೂಡ ಹೋಗಿ ಬಂದವರನ್ನು ಕೇಳೋ ಪದ್ಧತಿ, ಏನು ಮಾಡಿದಿರಿ ಅಲ್ಲಿಂದ, ಏನಾದರೂ ಕೇಳ್ಕೊಂಬಂದಿದ್ದೀರಾ ಅಂತ ಕೇಳಿದರೆ ನಮ್ಮ ಉತ್ತರ ಇರಬೇಕು ಒಂದು ಸ್ವಲ್ಪ. ಅದರ ಗುರುತು ಗಂಗಾ ಯಾತ್ರೆ ಮಾಡಿದ್ದಕ್ಕೆ ಗಂಗೆ ತುಂಬ್ಕೊಂಬರೋ ಗುರುತು. ದೊಡ್ಡ ಗಂಗೆ ಇದೆ, ಎಲ್ಲ ತುಂಬ್ಕೊಂಬರೋ ಒಂದಿಷ್ಟು ತುಂಬ್ಕೊಂಬರ್ತಾರೆ. ಅದು ಎಷ್ಟೋ ವಿಷಯ ಹೇಳಿರ್ಬೋದು, ಸ್ವಲ್ಪ ಹೇಳಬೇಕಲ್ಲ ಕೊನೆ ಪಕ್ಷ. ಅಷ್ಟು ತಿಳ್ಕೊಳ್ಳೋದೇ ಹೋಗಿದ್ದೇನು ಪ್ರಯೋಜನ ಅಂತ ಅರ್ಥ. ಗಂಗಾಯಾತ್ರೆ ಮಾಡಿದ್ದೇನು ಗುರುತು, ಅದೇ ಟೋಕನ್ನ ಸ್ವಲ್ಪ ತರಬೇಕಲ್ಲ. ತಂದಿಲ್ಲ ಅಂತ ಆಗಬಾರದು ಅಂತ ಗಂಗಾಯಾತ್ರೆ ಫಲ ಬಂದಿದ್ದಷ್ಟೇ, ಇಲ್ಲಿ ಹೋದ್ರೆ ಬೇರೆ ಹೇಳಿದ್ದಿಲ್ಲ. ಅದನ್ನೇ ತುಂಬಿಸ್ಕೊಂಬರೋದಿಷ್ಟೇ. ಅಲ್ಲೇ ಆದರೆ ಒಂದು ಕಲಸದವರು ತುಂಬ್ಕೊಂಬರ್ತಾರೆ, ಇಲ್ಲ ತಲೆಯವರು ತುಂಬ್ಕೊಂಡು ಹೋಗ್ಬೇಕಿಷ್ಟೇ. ತಲೆಯೇ ಕಲಸವಾದಾಗ ಅದು ಗಂಗಾಯಾತ್ರೆ, ಅದು ಜ್ಞಾನಕಾರ್ಯ, ದೊಡ್ಡ ಸಂಕೇತ. ತುಂಬಿಸ್ಕೊಂಡು ಬರ್ತಾ ಇದ್ದಾರೆ. ದೊಡ್ಡ ಅರಣ್ಯ ಪಾಪ. ಒಂದು ಬರ್ತಾ ಬರ್ತಾ ಒಂದು ಜಾಗ ಬಂತು. ಅಲ್ಲಿ ನೋಡಿದರಂತೆ ಒಂದು ಕತ್ತೆ ಬಿದ್ದಿದೆ ಪಾಪ. ಕತ್ತೆ ಬಿದ್ದಿದೆ, ಯಾವುದು ಹಸು ಅಲ್ಲ, ಮತ್ತೆ ಕತ್ತೆ ಬಿದ್ದು ಒದ್ದಾಡ್ತಾ ಇದೆ, ಬಾಯಿ ತಕ್ಕೊಂಡು ಒದ್ದಾಡ್ತಾ ಇದೆ ಪಾಪ. ಶಿಷ್ಯರುಗಳೆಲ್ಲ ಮುಂದೆ ಬರ್ತಾ ಇದ್ದಾರೆ, ನೋಡಿಬಿಟ್ರೆ ಮುಂದೆ ಹೋಗ್ಬಿಟ್ರೆ ಹಾಗೇನೆ. ಗುರುಗಳು ವಿಜಯದಾಸ ಮುಂದೆ ಬರ್ತಾ ಇದ್ದಾರೆ, ನೋಡಿದರಂತೆ ಒದ್ದಾಡ್ತಾ ಇದೆ ಪಾಪ. ತಮ್ಮ ಏನು ಒಂದು ದೊಡ್ಡ ತಂಬಿಗೆಲ್ಲ ನೀರಿತ್ತಲ್ಲ, ತಗೊಂಡು ಬಾಯಲ್ಲಿ ಹಾಕಿದ್ರಂತೆ, ಕತ್ತೆ ಬಾಯಲ್ಲಿ ಹಾಕಿದ್ರಂತೆ. ಕತ್ತೆ ಕುಡಿತು ಪಾಪ, ಸಂತೋಷದ ಮುಖ ತೋರಿಸ್ತಾ ಬಿಡ್ತಾವೆ ಕತ್ತೆ. ಕತ್ತೆ ಸಂತೋಷ ಆ ಕ್ಷಣಕ್ಕೊಂದು ಮುಖದಲ್ಲಿ ಎಂಥ ಪ್ರಾಣಿಯಾಗಿರಲಿ ಕೃತಜ್ಞತೆ ತೋರಿಸುತ್ತೆ ಪಾಪ. ಭವಿಷ್ಯದಲ್ಲಿ ತೋರಿಸೋ ಗ್ಯಾರಂಟಿ ಇಲ್ಲ, ಆದರೆ ಪ್ರಾಣಿಗಳೆಲ್ಲ ಗುಣ ಇರುತ್ತೆ ಪಾಪ. ಒಂದು ಕ್ಷಣ ಒಳ್ಳೆ ನೀರು ತುಂಬ ಆಸೆ ಇರ್ತಾ ಇಲ್ಲ. ಅದು ಗಂಗಾ ನೀರು ವಿಜಯದಾಸರ ಕೈಯಿಂದ ಗಂಗಾ ನೀರು, ಬರೀ ನೀರು ಬಿದ್ದರೆ ಗಂಗಾ ನೀರು ಅದು ಕೈಲಿ, ಗಂಗಾ ನೀರು ಬಿದ್ದರೂ ಸಾಕಿತ್ತು. ವಿಜಯದಾಸರಂಥ ಜ್ಞಾನಿಗಳಿಂದ ಗಂಗಾ ನೀರು ಬಿದ್ದಾಗ ಎಷ್ಟು ಖುಷಿಯಾಗಿರ್ಬೇಕು ಅದಕ್ಕೆ ಪಾಪ. ಸಂತೋಷದಿಂದ ಸೇರಿ ಪ್ರಾಣ ಬಿಟ್ಟುಬಿಡ್ತಂತೆ. ಆ ಕಡೆ ಶಿಷ್ಯರು ಮುಂದೆ ಹೋಗಿ ಗುರುಗಳು ಯಾಕೋ ಬರಲಿಲ್ಲ ಅಂತ ವಾಪಸ್ ಬಂದರು. ಸ್ವಲ್ಪ ನೋಡಿ ಗುರುಗಳು ಕತ್ತೆ ನೀರು ಹಾಕಿದ ಕೂತ್ಬಿಟ್ಟಿದ್ದಾರೆ ಪಾಪ. ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಏನು ಗುರುಗಳೇ ಎಂಥ ಕೆಲಸ ಮಾಡಿಬಿಟ್ರಿ, ಎಷ್ಟು ದೂರ ಹೊತ್ಕೊಂಬಂದಿದ್ದೀರಿ ಇದನ್ನು ಪಾಪ. ನಾವು ಹೊತ್ಕೊಂಡು ಬಂದಿದ್ದೇವೆ, ಇದನ್ನು ಕತ್ತೆ ಕುಡಿಸಿಬಿಟ್ರಲ್ಲ ಅನ್ಯಾಯವಾಗಿ. ಗಂಗೆಯಂತ ಪವಿತ್ರವಾದ ನೀರು ಕತ್ತೆಗಾಯ್ತಲ್ಲ ಅಂತ ಕೇಳಿದ್ರೆ ಅಂದ್ರಂತೆ ಎಷ್ಟು ದಡ್ಡರಿದ್ದೀರಿ ನೀವೀಗ. ನಾವು ಇನ್ನೊಮ್ಮೆ ಗಂಗಾಯಾತ್ರೆ ಮಾಡಲಿಕ್ಕೂ ಬರುತ್ತೆ, ಮತ್ತೆ ನೀರು ತರಲಕ್ಕೂ ಬರುತ್ತೆ, ಪುಣ್ಯ ತರಲಕ್ಕೂ ಬರುತ್ತೆ. ಈ ಕತ್ತೆ ಈ ರೀತಿ ಸಾಯ್ತಾ ಬಿದ್ದ ಸ್ಥಿತಿ ಮತ್ತೊಮ್ಮೆ ನಮಗೆ ಸಿಗುತ್ತಾ? ಇಂಥ ಅವಕಾಶ ಕಳ್ಕೊಂಡು ಬಿಟ್ರೆ ನಮ್ಮಂಥ ಪಾಪಗಳು ಬೇರೆ ಇರೋದಿಲ್ಲ. ನಿಜವಾಗಲೂ ಕೂಡ ಭಗವಂತ ಇರೋದು ಇಂಥ ಸ್ಥಳದೊಳಗೆ. ಇಬ್ಬ ಗೀತೆಯಲ್ಲೇ ಬಂದಿರೋ ಮಾತದು, ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿಚೈವ ಶ್ವಪಾಕೇಚ ಪಂಡಿತಾಹ ಸಮದರ್ಶಿನಃ. ಜ್ಞಾನಿಗಳು ಎಲ್ಲದರಲ್ಲೂ ಭಗವಂತನನ್ನು ಕಾಣ್ತಾರೆ. ಎಲ್ಲವನ್ನೂ ಭಗವಂತ ಅಂತ ಕಂಡ್ರೆ ತಪ್ಪು, ಎಲ್ಲದರೊಳಗೆ ಭಗವಂತ ಇದ್ದಾನೆ ಅಂತ ಕಾಣ್ತಾರೆ. ಆದ್ದರಿಂದ ಅವರು ದೇವಿ ದುಃಖಿಗೆ ನೀರು ಕೊಟ್ಟಾಗ ಅವನೇ ನೀರು ಕೊಟ್ಟೆ ಅಲ್ಲ, ಓಂ ನಮೋ ನಾರಾಯಣಾಯ ಪಾನೀಯಂ ಸಮರ್ಪಯಾಮ ಚಿಂತನೆ ಮಾಡ್ತಾನೆ. ಕ್ರೈಸ್ತವರಿಗೆ ಅನ್ನ ಹಾಕಿದಾಗ ನಾನು ವ್ಯಕ್ತಿಗೆ ಅನ್ನ ಕೊಟ್ಟ ಅಂತ ತಿಳ್ಕೊಳ್ಳೋದಿಲ್ಲ, ಅವನು ಭಗವಂತನ ನೈವೇದ್ಯ ಮಾಡಿದೆ ಅಂತ ತಿಳ್ಕೊಳ್ತಾನೆ. ಇಂಥ ಅನುಸಂಧಾನ ಮಾಡಬೇಕಾದ್ರೆ ತುಂಬ ತುಂಬ ದೊಡ್ಡತನ ಬರಬೇಕು, ಅದಕ್ಕೆ ಸಾಮಾನ್ಯ ಹಂತದಲ್ಲಿ ಮಾಡೋಕ್ಕಾಗೋದಿಲ್ಲ, ತುಂಬ ಮೇಲಕ್ಕೆ ಹೋಗಬೇಕು. ಇದೆಲ್ಲ ಯೋಚನೆ ಮಾಡಿದರೆ ಪ್ರತಿ ಕ್ಷಣ 24 ತಾಸಿನೊಳಗೆ ನಾವು ಏನು ಮಾಡಲಿಕ್ಕೆ ಬರುತ್ತೆ ಯೋಚನೆ ಮಾಡಬೇಕು. ಇವತ್ತು ಆ ಬಗ್ಗೆ ಏನೇನು ಯೋಚನೆ ಮಾಡೋದಿಲ್ಲ, ಆದ್ದರಿಂದ ಪುಣ್ಯದ ಅವಕಾಶವನ್ನು ಕಳ್ಕೊಳ್ತಾ ಹೋಗ್ತಾ ಇದ್ದೇವೆ. ಪುಣ್ಯಪ್ರಾಪ್ತಿ ಅಂದರೆ ದೊಡ್ಡ ಧನಪ್ರಾಪ್ತಿಯ ಬಗ್ಗೆ ನಾವು ಒಂದು ಅವಕಾಶ ಬಿಡೋದಿಲ್ಲ. ಎಲ್ಲರೂ ದುಡ್ಡು ಬರುತ್ತಾ, ಓಟಿ ಮಾಡ್ತಾನೆ, ಇದು ಮಾಡ್ತಾನೆ, ಶೇರಿಗೆ ಹಾಕ್ತಾನೆ, ಮತ್ತೊಬ್ಬ ದುಡ್ಡು ಕೊಡ್ತಾನೆ, ಕಡಿಮೆ ಪರ್ಸೆಂಟೇಜ್ ಸಾಲ ತೊಗೊಂಡು ಹೆಚ್ಚು ಪರ್ಸೆಂಟೇಜ್ ಸಾಲ ಕೊಡ್ತಾನೆ, ಏನೇನೋ ಮನುಷ್ಯ ಮಾಡ್ತಿರ್ತಾನೆ. ಯಾಕೆ? ಯಾವ ಹಣವನ್ನು ಬೆಳೆಸ್ಕೊಳ್ತಕ್ಕಂಥ ಯಾವ ಆಪರ್ಚುನಿಟಿನೂ ಕಳ್ಕೊಳ್ಳಬಾರದು ಅವನ ಕಾನ್ಸೆಪ್ಟ್. ಅದು ಜ್ಞಾನಿಗಳ ಕಾನ್ಸೆಪ್ಟ್ ಆಗಲ್ಲ. ಪುಣ್ಯ ಬರೋ ಯಾವ ಆಸ್ಪೆಕ್ಟನ್ನು ಕಳ್ಕೊಳ್ಬಾರದು ಅಂತ ಅವರು ಯೋಚನೆ. ಎಲ್ಲಿಯಾದರೂ ಪುಣ್ಯ ಭದ್ರಂ ಕರ್ಣೇ ಭೀ ಶೃಣಯಾಮ ದೇವಾಹ ಇದ್ದಾಗೆ ಒಳ್ಳೇದಕ್ಕೋಸ್ಕರ ಕಿವಿಗೊಡೋಣ, ಒಳ್ಳೇದಕ್ಕೋಸ್ಕರ ಬದುಕೋಣ, ಭಗವಂತನ ಪ್ರೀತಿಗೆ ಹಂಬಲಿಸೋಣ ಅನ್ನೋದು ಶಾಸ್ತ್ರಜ್ಞರ ವಿಚಾರ. ಆದರೆ ಲೌಕಿಕವಾಗಿ ಧನ ಸಂಪತ್ತಿಗೆ ತಿರುಗತಕ್ಕಂಥದ್ದು ಸಾಮಾನ್ಯರ ವಿಚಾರ. ಅರ್ಜುನ, ಪ್ರತಿಯೊಬ್ಬರೂ ಕೂಡ ಶರೀರ ಯಾತ್ರಾ ಅಪಿಚತೆ ನ ಪ್ರಸಿದ್ಧೇಯದ ಕರ್ಮಣಃ. ಕರ್ಮವನ್ನು ಬಿಡೋದ್ರಿಂದ ಏನೂ ಸಾಧನೆ ಮಾಡೋದಕ್ಕಾಗೋದಿಲ್ಲ. ಕೆಟ್ಟ ಕರ್ಮವನ್ನು ಮಾಡಿದರೆ ಉಪಯೋಗ ಇಲ್ಲ. ನಿಯತ ಕರ್ಮವನ್ನು ಮಾಡು, ಸುಖವಾಗಿ ಬದುಕ್ತೀಯ. ಇಲ್ಲಿ ಹೋದರೆ ಇಹವೂ ಇಲ್ಲ, ಪರವೂ ಇಲ್ಲ, ಇಹವೂ ಇಲ್ಲ, ಪರವೂ ಇಲ್ಲ. ಇದು ಒಂದು ಘಟ್ಟ. ಈಗ ಮುಂದಿನ ಪ್ರಶ್ನೆ ಶುರುವಾಗುತ್ತೆ. ಶಾಸ್ತ್ರಗಳಲ್ಲಿ ಕೆಲವು ಮಾತು ಬರುತ್ತೆ. ಕರ್ಮಣ ಬದ್ಧತೆ ಜಂತು ವಿದ್ಯಯಾತು ವಿಮುಚ್ಯತೆ. ಮಹಾಭಾರತದಲ್ಲೇ ಶ್ಲೋಕ ಬರುತ್ತೆ. ಕರ್ಮಣ ಬದ್ಧತೆ ಜಂತು ವಿದ್ಯಯಾತು ವಿಮುಚ್ಯತೆ. ಒಬ್ಬ ವ್ಯಕ್ತಿ ಕರ್ಮಾಚರಣೆ ಮಾಡ್ತಾ ಮಾಡ್ತಾ ಬಂಧನಕ್ಕೊಳಗಾಗ್ತಾನೆ, ಜ್ಞಾನ ಹೊಂದುತ್ತಾ ಹೊಂದುತ್ತಾ ಹೊಂತಾ ಮೋಕ್ಷವನ್ನು ಕಾಣ್ತಾನೆ ಅಂತ ಒಂದು ವಾಕ್ಯ ಇದೆ. ಅಂದರೆ ಕರ್ಮ ಬಂಧಕ ಅಂತ ಆಯ್ತಲ್ಲ ಈಗ, ಅಂದರೆ ಕರ್ಮ ಬಿಡಬೇಕು ಅಂತ ಆಯ್ತಲ್ಲ ಅಂತ ಮತ್ತೊಂದು ರೀತಿಯಲ್ಲಿ ಪ್ರಶ್ನೆ ಕೇಳೋದು. ಕರ್ಮ ಬಂಧಕ ಅಂದಮೇಲೆ ಅದನ್ನು ಮಾಡಬಾರದು. ಜ್ಞಾನ ತಾರಕ ಅಂದರೆ ಅದನ್ನು ಒಂದೇ ಮಾಡಬೇಕು ಅಂತ ಯಾಕೆ ಹೇಳಬಾರದು? ಸೂಕ್ಷ್ಮ ಪ್ರಶ್ನೆ. ಅದು ಭಗವಂತ ಉತ್ತರ ಕೊಡ್ತಾನೆ. ಅರ್ಜುನ, ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮಬಂಧನ. ತದರ್ಥಮಿ ಕರ್ಮ ತದರ್ಥಂ ಕರ್ಮ ಕೌಂತೆಯ ಮುಕ್ತ ಸಂಘ ಸಮಾಚಾರ. ಈ ಪ್ರಶ್ನೆಗೆ ಉತ್ತರ ಯಜ್ಞಾರ್ಥಾತ್ ಕರ್ಮಣೋ ಅನ್ಯತ್ರ ಲೋಕೋಯಂ ಕರ್ಮ ಬಂಧನ ತದರ್ಥಂ ಕರ್ಮ ಕೌಂತೆಯ ಮುಕ್ತ ಸಂಘ ಸಮಾಚಾರ. ಅರ್ಜುನ, ಇಲ್ಲಿ ತಪ್ಪು ತಿಳುವಳಿಕೆ. ಕರ್ಮಬಂಧಕ ಅಂತ ಇಲ್ಲಿ ಹೇಳ್ತಾರಲ್ಲ, ಆ ಮಾತು ಸರಿಯಾದ ಮಾತು. ಆದರೆ ಎಲ್ಲ ಕರ್ಮಬಂಧಕ ಅಂತ ಅದಕ್ಕೆ ಅರ್ಥ ಅಲ್ಲ ಅಂತ ಹೇಳಿಬಿಡ್ತಾರೆ. ಎಲ್ಲ ಕರ್ಮಬಂಧಕ ಅಂತ ಅದಕ್ಕೆ ಅರ್ಥ ಅಲ್ಲ. ಯಾವ ಕರ್ಮಬಂಧಕ ಅಂದರೆ ಯಾವ ಕರ್ಮ ತಾರಕ ಅಂದರೆ ಭಗವಂತ ಹೇಳ್ತಾರೆ. ವೇದ ವಾಕ್ಯ ಎರಡು ಕಡೆ ಉಂಟು ನಮಗೆ. ಒಂದು ವಾಕ್ಯ ಇಂಥ ವಾಕ್ಯ ಬಂದುಬಿಡ್ತು, ಇನ್ನೊಂದು ವಾಕ್ಯದಲ್ಲಿ ಹೇಳ್ತಾರೆ ಕರ್ಮಣ ಜ್ಞಾನ ಮಾತನೋತಿ ಜ್ಞಾನೇನ ಅಮೃತಿ ಭವತಿ. ಒಳ್ಳೆ ಕರ್ಮಾಚರಣೆ ಮಾಡಿ ಜ್ಞಾನ ಬರುತ್ತೆ, ಮೋಕ್ಷ ಆಗುತ್ತೆ ಅಂತ ಒಂದು ವಾಕ್ಯ ಇದೆ. ಈ ವಾಕ್ಯ ಹೇಳುತ್ತೆ ಕರ್ಮ ಮಾಡಬೇಡಿ, ಭಾರಿ ಬಂಧಕ ಅಂತ ಈ ಮಾತು ಹೇಳುತ್ತೆ. ಹೇಗೆ ರೀಕನ್ಸೀಲ್ ಮಾಡೋದು ಇದನ್ನು? ತುಂಬ ಜನ ಗೊತ್ತಾಗಲಿಲ್ಲ, ಭಾರಿ ಗಲಾಟೆ ಆಯಿತು. ಅರ್ಜುನಿಗೆ ಬಂದ ಪ್ರಶ್ನೆ ಭಗವಂತನ ಮುಂದೆ ಬಂದ ತಾತ್ವಿಕ ಪ್ರಶ್ನೆ, ಅನೇಕರು ಅಪಾರ್ಥ ಮಾಡಿಕೊಂಡು ದೊಡ್ಡ ಗೊಂದಲ ಮಾಡಿದ್ದುಂಟು. ಅದಕ್ಕೆ ಅದಕ್ಕೆ ಭಗವಂತನೇ ಉತ್ತರ ಕೊಡ್ತಾ ಇದ್ದಾನೆ. ಅರ್ಜುನ, ಕರ್ಮಗಳು ಎರಡು ವಿಧ ಅಂತ ಹೇಳಿದರು. ಈ ಮಾತು ಅರ್ಥವಾದ ನಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಬಿಡುತ್ತೆ. ಕರ್ಮಗಳು ಎರಡು ವಿಧ, ಬಂಧಕ ಕರ್ಮಗಳು. ಎಲ್ಲ ಕರ್ಮಗಳು ಬಂಧಕ ಅಲ್ಲ, ಬಂಧಕ ಕರ್ಮಗಳು ಬೇರೆ, ಮೋಚಕ ಕರ್ಮಗಳು ಬೇರೆ. ಕೆಲವು ಕರ್ಮಗಳಿಂದ ಬಂಧನ ಬರುತ್ತೆ ನಮಗೆ, ಕೆಲವು ಕರ್ಮಗಳಿಂದ ಮೋಕ್ಷ ಬರುತ್ತೆ. ಕರ್ಮಗಳು ಎರಡು ವಿಧ. ಎಲ್ಲಿ ಕರ್ಮ ಬಂಧಕ ಬಂಧಕ ಅಂತ ಹೇಳಿದ್ದಾರಲ್ಲ, ಅದು ಕೆಟ್ಟ ಕರ್ಮಗಳಿಗೆ ಹೇಳಿದ ಮಾತು. ಎಲ್ಲಿ ಕರ್ಮ ತಾರಕ ಅಂತ ಹೇಳಿದ್ದಾರಲ್ಲ, ಅದು ಒಳ್ಳೆ ಕರ್ಮಗಳು ಹೇಳಿದ ಮಾತು. ಆದ್ದರಿಂದ ಬರೀ ಕರ್ಮ ಬಂಧಕ ಅಂತ ಅರ್ಥ ಅಲ್ಲ. ಕೆಟ್ಟ ಕರ್ಮ ಬಂಧಕ, ಒಳ್ಳೆ ಕರ್ಮ ಮೋಚಕ. ನಾವು ಪ್ರಶ್ನೆ ಬಂತು, ಹೇಗೆ ಗುರುತು ಹಿಡಿಯೋದು ಅದನ್ನು? ಅದಕ್ಕೆ ಹೇಳ್ತಾರೆ ಯಜ್ಞಾರ್ಥಾತ್ ಕರ್ಮಣೋ ಅನ್ಯತ್ರ ಲೋಕೋಯಂ ಕರ್ಮ ಬಂಧನ. ಪ್ರತಿಯೊಂದು ಕರ್ಮದ ಗುರಿ ಯಜ್ಞವಾಗಿದ್ದರೆ ಅದು ಬಂಧಕ ಅಲ್ಲ. ಕರ್ಮದ ಗುರಿ ಯಜ್ಞವಾಗಿದ್ದರೆ ಬಂಧಕ ಅಲ್ಲ. ತದನ್ಯತ್ರ, ಕರ್ಮದ ಗುರಿ ಯಜ್ಞವಾಗದೆ ಹೋಗಿಬಿಟ್ರೆ ಅದು ಬಂಧಕ. ಕರ್ಮದ ಗುರಿ ಯಜ್ಞವಾದರೆ ಬಂಧಕ ಅಲ್ಲ, ಯಜ್ಞವಾಗದೆ ಹೋದರೆ ಬಂಧಕ. ಎಷ್ಟು ಸುಲಭವಾದ ಉತ್ತರ ಇದು. ಯಜ್ಞಕ್ಕೋಸ್ಕರ ಮಾಡಿದ ಕರ್ಮ ಮೋಚಕ, ಯಜ್ಞವನ್ನು ಬಿಟ್ಟು ಬೇರೆದಕ್ಕೋಸ್ಕರ ಮಾಡಿದ ಕರ್ಮ ಬಂಧಕ. ಇದು ಭಗವಂತ ಕೊಟ್ಟ ಉತ್ತರ. ಇಲ್ಲಿ ಒಂದು ಗೊಂದಲ ಇದೆ ಅಂದರೆ ಎಲ್ಲರೂ ಯಜ್ಞ ಮಾಡಬೇಕು, ಹಾಗಿದ್ರೆ ಸಮಸ್ಯೆ ಬಂತು. ದಿವಸ ಯಜ್ಞ ಮಾಡಿ ಎಲ್ಲಿ ಮಾಡ್ತೀವಿ? ವರ್ಷಕ್ಕೊಮ್ಮೆ ಯಜ್ಞ ಮಾಡೋದೇ ಕಷ್ಟ, ಜೀವನದಲ್ಲೇ ಒಂದು ಮಾಡೋದು ಭಾರಿ ಕಷ್ಟ. ಇನ್ನೇನು ಹಾಗೆ ಎಲ್ಲ ಕರ್ಮ ಬಂಧಕ ಅಂತ ಆಯ್ತಲ್ಲ. ಹಾಗಿದ್ರೆ ಯಜ್ಞಕ್ಕೋಸ್ಕರ ಮಾಡಿದ ಕರ್ಮ ಮಾತ್ರ ಬಂಧಕ ಅಲ್ಲ ಅಂದರೆ ಯಜ್ಞ ಮಾಡೋದಿಲ್ಲ ಅಂದರೆ ಎಲ್ಲ ಕರ್ಮ ಬಂಧಕ ಆಯ್ತಲ್ಲ. ಇದಕ್ಕೆ ಆಚಾರ ಉತ್ತರವನ್ನು ಕೊಡ್ತಾರೆ, ಎಷ್ಟು ಅಮೂಲ್ಯ ಉತ್ತರ ಕೊಡ್ತಾರೆ. ಯಜ್ಞ ಯಜ್ಞ ಅಂದರೆ ಈ ಸ್ಯಾಕ್ರಿಫೈಸ್ ಅಂತ ಮಾಡ್ತಾರಲ್ಲ, ಇದಲ್ಲ ಯಜ್ಞ. ನಿಜವಾದ ಯಜ್ಞ ಯಾವುದು ಅಂದರೆ ಯಜ್ಞೋ ವೈ ವಿಷ್ಣು ವೇದ ಹೇಳ್ತಾ ಇದೆ. ಯಜ್ಞ ಅಂದರೆ ಭಗವಂತ ಅಂತ ಅರ್ಥ. ಯಜ್ಞ ಅಂದರೆ ಭಗವಂತ ಅಂತ ಅರ್ಥ. ಯಾವ ಕರ್ಮವನ್ನು ಭಗವಂತನಿಗೋಸ್ಕರ ಮಾಡ್ತೇವಲ್ಲ ಅದು ಮೋಚಕ, ಯಾವ ಕರ್ಮವನ್ನು ನಮಗೋಸ್ಕರ ಮಾಡ್ಕೋತೇವಲ್ಲ ಅದು ಬಂಧಕ. ಎಷ್ಟು ಸುಲಭ ಇದೆ ಇದು. ಯಾವ ಕರ್ಮ ನಮಗೋಸ್ಕರ ಮಾಡ್ತೇವೆ ಬಂಧಕ, ಯಾವ ಕರ್ಮ ಮತ್ತೊಬ್ಬರಿಗೋಸ್ಕರ ಮಾಡ್ತೇವೆ ಭಗವಂತನಿಗೋಸ್ಕರ ಮಾಡ್ತೇವೆ ಅದು ತಾರಕ. ಯಜ್ಞ ಅಂದರೆ ಮೆಕ್ಯಾನಿಕಲ್ ಯಜ್ಞ ಅಲ್ಲ, ಭಗವಂತನ ಹೆಸರು ಯಜ್ಞ ಅಂತ ಹೇಳಿಬಿಟ್ಟು. ಈ ಮಾತು ಎಲ್ಲಿ ಬಂದಿದೆ ಅಂದರೆ ಯಜ್ಞೋ ವೈ ವಿಷ್ಣು ವೇದದ ಮಾತದ ಒಂದು. ಯಜ್ಞ ಅಂದರೆ ವಿಷ್ಣು ಅಂತ ವೇದದಲ್ಲಿ ಬಂದು ಹೋಗಿಬಿಟ್ಟಿದೆ, ಅಷ್ಟೇ ಸಾಲದಲ್ಲ. ವಿಷ್ಣು ಸಹಸ್ರನಾಮ ಓದಿ, ಯಜ್ಞೋ ಯಜ್ಞಹೃದ್ ಯಜ್ಞಿ ಯಜ್ಞಕೃತ್ ಯಜ್ಞ ಸಾಧನ ಯಜ್ಞಭುಕ್ ಯಜ್ಞ ಸಾಧನ. ಯಜ್ಞ ಅಂತ ಭಗವಂತನ ಹೆಸರಿದೆ, ಯಜ್ಞಾರ್ಥಾತ್ ವಿಷ್ಣು ಪ್ರೀತ್ಯರ್ಥಂ ಅಂತ ಅರ್ಥ ಅದಕ್ಕೆ. ಅಂದರೆ ವಿಷ್ಣು ಸಹಸ್ರನಾಮವನ್ನು ಆಚಾರ್ಯ ಉಪಯೋಗ ಮಾಡ್ತಾರಲ್ಲ. ಆಗ ನಮ್ಮ ಪಾಡಿ ವಿಷ್ಣು ಸಹಸ್ರನಾಮ ಪಾಡಿ ವಿಷ್ಣು ಸಹಸ್ರನಾಮ, ಗೀತೆ ಪಾಲಿಗೆ ಗೀತೆ, ವಾಯುಸ್ತುತಿ ಪಾಡಿ ವಾಯುಸ್ತುತಿ. ಒಂದಕ್ಕೊಂದು ಮೀಟ್ ಆಗೋದಿಲ್ಲ ನಮ್ಮ ಪ್ರಕಾರ, ಯಾವುದೆಲ್ಲಿದ್ರಲ್ಲೇ ಒಂದಕ್ಕೊಂದು ಸೇರಿಸ್ಕೊಳ್ಬೇಕು. ಅನ್ನ ಸಾರು ಕಲಿಸಿಕೊಳ್ಳೋದು ಗೊತ್ತು, ಅನ್ನ ಹುಡಿ ಕಲಿಸಿಕೊಳ್ಳೋದು ಗೊತ್ತು, ಚಟ್ನಿ ಹಾಕಿ ಕಲಿಸಿಕೊಳ್ಳೋದು ಗೊತ್ತು. ವಿಷ್ಣು ಸಹಸ್ರನಾಮ ಹೋಗೋ ಗೀತೆ ಮಾತ್ರ ಹಾಗಾಗೆ ಹೋಗಿಬಿಡುತ್ತೆ. ಹಾಗೆ ಕಲಿಸ್ಕೊಳ್ಳೋದಿಲ್ಲ, ಕಲಬೆರಿಕೆ ಮಾಡ್ಕೋತೇವೆ ಅಷ್ಟೇ ಹೊರತು ಕಲಿಸ್ಕೊಳ್ಳೋ ಅಭ್ಯಾಸ ನಮಗಿಲ್ಲ. ಈಗ ಊಟ ಮಾಡಬೇಕಾದ್ರೆ ಹೇಗೆ ಅನೇಕ ಪದಾರ್ಥಗಳನ್ನು ಸೇರಿಸ್ಕೋತೇವಲ್ಲ, ಜ್ಞಾನ ಸಂಪಾದನೆ ಮಾಡಬೇಕು, ಬೇರೆ ಬೇರೆ ಶಾಸ್ತ್ರಗಳನ್ನು ಹೊಂದಿಸ್ಕೋಬೇಕು ಅಂತ ಅರ್ಥ. ಯಾವಾಗ ರುಚಿ ಸೇರಿಸಕ್ಕಾದ್ರೆ ಅನ್ನ ಪಾಯಸ ಸಾರು ಸೇರಿಸ್ಕೊಂಡ್ಬಿಡ್ತಾರಾ? ಕಾಂಬಿನೇಷನ್ ಅಲ್ಲ, ಮ್ಯಾಚಿಂಗ್ ಅಲ್ಲವೆಲ್ಲ ಕೂಡ ಬೇರೆ ಬೇರೆ ಹಾಕಿಬಿಡ್ತಾರೆ. ಆ ಕಡೆ ಖಾರದ ಪದಾರ್ಥನೇ ಬೇರೆ, ಸಿಹಿ ಪದಾರ್ಥನೇ ಬೇರೆ. ಆ ದೃಷ್ಟಿಯೊಳಗೆ ಯಾವ್ಯಾವ ಪದ ಬಂದಾಗ ಯಾವರ್ಥ ಶೂಟ್ ಆಗುತ್ತೆ ನೋಡಿ ಅದಕ್ಕೆ ಅಡ್ಜಸ್ಟ್ ಮಾಡ್ತಾ ಹೋಗಬೇಕು. ಯಜ್ಞ ಅಂದರೆ ವಿಷ್ಣು, ವಿಷ್ಣು ಪ್ರೀತ್ಯರ್ಥವಾದ ಕರ್ಮ ಯಾವಾಗಲೂ ತಾರಕ. ಯಜ್ಞ ಅಂದರೆ ವಿಷ್ಣು, ಆದ್ದರಿಂದ ಅವನ ಪ್ರೀತಿಗೋಸ್ಕರ ಮಾಡಿದಾಗ ತಾರಕ. ಅದನ್ನು ಬಿಟ್ಟು ಪರಿಕರ್ಮ ಮಾಡಿಬಿಟ್ರೆ ಅದು ಬಂಧಕ ಅಂತ ಹೇಳ್ತಾರೆ. ಅದು ಬಿಟ್ಟು ಮಾಡಿದಾಗ ಬಂಧಕ. ಯಜ್ಞಾರ್ಥ ಕರ್ಮಣು ಅನ್ಯತ್ರ ಲೋಕೋಯಂ ಕರ್ಮ ಬಂಧನ. ಈ ಮಾತು ಇಷ್ಟು ನಮಗೆ ಗೊತ್ತಾದರೆ ಆಚಾರ್ಯ ಮತ್ತೆ ಅರ್ಥ ಆಗುತ್ತೆ. ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡನಂ. ಯಾವುದು ಭಗವಂತನಿಗೆ ಪ್ರೀತಿಕರವೋ ಅದನ್ನು ನಾವು ಮಾಡೋಣ, ಕೃಷ್ಣಾರ್ಪಣ ಅನ್ನೋಣ, ಸಮಸ್ಯೆಯೇ ಇಲ್ಲ. ಸಂಧ್ಯಾ ಒಂದೇ ನೋಡಿ, ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ತಾತಸ್ಸಂಧ್ಯಾ ಉಪಾಸಿಷ್. ವಿಷ್ಣು ಪ್ರೇರಣೆಯಿಂದ ವಿಷ್ಣು ಪ್ರೀತಿಗೋಸ್ಕರವಾಗಿ ಕರ ಸಂಧ್ಯಾ ಒಂದೇ ಮಾಡ್ತೇವೆ. ಬಂಧಕ ಅಲ್ಲದೀಗ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ದೇವ ಪೂಜಾಂ ಕರಿಷ್ಯೆ, ಬಂಧಕ ಅಲ್ಲ ಅದು ಒಂದು. ಆದರೆ ವಿಷ್ಣು ಪ್ರೀತ್ಯರ್ಥಂ ತಬ್ ಗಮನಂ ಕರಿಷ್ಯ ಅನ್ನಕ್ಕೆ ಬರುತ್ತಾ, ಕ್ಲಬ್ಗೆ ಹೋಗ್ತೇವೆ ಅನ್ನಕ್ಕೆ ಬರುತ್ತಾ, ಎಲ್ಲ ಹೇಳಿ ಯಾರ ಹೇಳಿದ್ದೀನಿ ಅಂತ ಕೇಳುತ್ತಾ ಅಲ್ಲ. ಅದು ಸಂಧ್ಯಾ ವಂದನೆ ವಿಷ್ಣು ಪ್ರಿಯ ಹಾಗೆ ಕ್ಲಬ್ಗೆ ಹೋಗೋದು ಪ್ರಿಯ ಹೇಗಾಗುತ್ತೆ ಯೋಚನೆ ಮಾಡಿ. ಇಂಪಾಸಿಬಲ್ ಅದು ಒಂದು. ವಿದ್ಯಾರ್ಥಿ ಎಷ್ಟು ಸಂತೋಷವಾಗುತ್ತೆ ಸ್ಕೂಲ್ಗೆ ಹೋಗ್ತೇನೆ ಅಂದರೆ ಕರೆಕ್ಟು, ಎಷ್ಟು ಸಂತೋಷವಾಗುತ್ತೆ ಕ್ಲಬ್ಗೆ ಹೋಗ್ತೇನೆ ಅಂತ ಕೇಳಿದರೆ ನಿಮ್ಮೆಷ್ಟು ಬರ್ತಾರೆ ಜೊತೆಗೆ ಅಂತ ಕೇಳ್ತಾರೆ, ಹೊರತು ಇನ್ನೇನು ಮಾಡೋಕ್ಕಾಗೋದಿಲ್ಲ. ಅಂಥ ಮೇಷ್ಟು ಇದ್ದಾನ ಜೊತೆಗೆ ಎಷ್ಟು ಹುಚ್ಚರಾಗ್ತಾರಾಗ. ವಿದ್ಯಾರ್ಥಿ ಮಾಡೋ ಎಲ್ಲ ಕೆಲಸನೂ ಅಪ್ರಿಯ ಅಲ್ಲ. ಓದೋದು ಪ್ರಿಯ, ಬರೆಯೋದು ಪ್ರಿಯ, ಲೈಬ್ರರಿಗೆ ಹೋಗೋದು ಪ್ರಿಯ, ಅಲ್ಲೇ ವಿವಿಧವಾಗಿ ಆಟ ಆಡೋದು ಪ್ರಿಯನೇ. ಅದನ್ನು ಬಿಟ್ಟೋದಂದ್ರೆ ಅಪ್ರಿಯವಾಗತ್ತೆ. ಅಂದರೆ ಜ್ಞಾನ ಕಾರ್ಯಕ್ಕೆ ಅನುಕೂಲವಾಗತಕ್ಕಂಥ ಏನನ್ನು ಮಾಡಿದರೂ ಕೂಡ ವಿದ್ಯಾರ್ಥಿಗೆ ಹೇಗೆ ಭೂಷಣವೋ, ಭಗವಂತನಿಗೆ ಪ್ರಿಯವಾದ ಯಾವ ಕೆಲಸ ಮಾಡಿದರೂ ಕೂಡ ಅದು ಮೋಚಕ, ಭಗವಂತನಿಗೆ ಪ್ರಿಯವಲ್ಲದ ಕರ್ಮಗಳೆಲ್ಲ ಅದು ಬಂಧಕ. ಎಷ್ಟು ಸುಲಭವಾದ ಅರ್ಥ ಇದು. ಕರ್ಮ ಬಿಡಿ, ಕರ್ಮ ಬಿಡಿ ಅಂತ ಎಲ್ಲಿ ಹೇಳ್ತಾರೆ, ಅದಕ್ಕೆ ಅರ್ಥ ಕರ್ಮ ಬಿಡಿ ಅಂತ ಅರ್ಥ ಅಲ್ಲ, ಕೆಟ್ಟ ಕರ್ಮಗಳನ್ನು ಬಿಡಿ, ವಿಷ್ಣುವಿಗೆ ಪ್ರೀತಿಕರವಾಗದ ಕರ್ಮಗಳನ್ನು ಬಿಟ್ಟುಬಿಡಿ ಅಂತ ಅರ್ಥ. ಎಲ್ಲ ಕರ್ಮ ಬಿಟ್ಟುಬಿಡಿ ಅಲ್ಲ, ಕರ್ಮ ಮಾಡಿ ಅಂತ ಎಲ್ಲಿ ಹೇಳ್ತಾರಲ್ಲ, ವಿಷ್ಣುವಿಗೆ ಪ್ರಿಯಕರವಾದ ಕರ್ಮಗಳನ್ನು ಮಾಡಿ ಅಂತ ಅರ್ಥ. ಈ ಗೊಂದಲವನ್ನು ಹೀಗೆ ಬಿಡಿಸಿದ್ದು ಶ್ರೀಮದ್ ಆಚಾರ್ಯರ ವೈಶಿಷ್ಟ್ಯ. ಆಗ ನಮಗೆ ಎಷ್ಟು ಮಾತ್ರವೂ ಇದು ಗೊಂದಲ ಬರೋದೇ ಇಲ್ಲ, ಇನ್ನು ಶ್ಲೋಕಕ್ಕೆ ತುಂಬ ಅರ್ಥ ಉಂಟು. ಮುಂದೆ ನಮಗೆ ಬರೋದು ಈ ಜಗತ್ತಿಗೂ ಭಗವಂತನಿರೋ ಸಂಬಂಧ, ದೇವತೆಗಳ ಪರಿಕಲ್ಪನೆಯನ್ನು ಭಗವದ್ಗೀತೆ ಹೇಳ್ತಾ ಇದೆ. ತುಂಬ ಜನ ಮೊದಲನೇ ಪ್ರಶ್ನೆ ಕೇಳಿದ್ರು, ವಿಷ್ಣು ದೊಡ್ಡವನು ವಿಷ್ಣು ದೊಡ್ಡವನು ಅಂತ ಹೇಳಿ ಆಗಿಬಿಟ್ಟಿದೆ, ಸರಿ ಹರಿ ಹರಿ ವಿಷ್ಣು ಪ್ರೇಣ ಅಂತ ಹೇಳಿಬಿಡ್ತೇವೆ, ಉಳಿದ ದೇವತೆಗಳು ಯಾಕೆ ನಮಗೆ ಬೇಕು ಅಂತ ಒಂದು ಪ್ರಶ್ನೆ ಕೇಳೋದು ಕೇಳಿದ್ರು. ಉಳಿದ ದೇವತೆಗಳು ಬೇಡ ಬೇಡ ಬಿಟ್ಟೇ ಬೇಡೋಣ ಹಾಗಿದ್ರೆ, ಡೈರೆಕ್ಟ್ ಕಾಂಟ್ಯಾಕ್ಟ್ ವಿಷ್ಣುವಿಗೆ, ಹಲೋ ಅಂದ್ರೆ ವಿಷ್ಣು ಹೋ ಎಷ್ಟು ಅನ್ಬೇಕು ಆ ಥರ, ಯಾಕೆ ಬದುಕಬಾರ್ದು ನಾವೀಗ, ಈ ವಯ ಮೀಡಿಯಾ ಬೇಡ ಬೇಡ ಅಂತ ಯಾಕೆ ಅನ್ನಬಾರದು ಅಂತ ಪ್ರಶ್ನೆ ಈಗ. ಅದಕ್ಕೆ ಉತ್ತರ ಮುಂದೆ ಬರುತ್ತೆ. ಮತ್ತೆ ನಮ್ಮ ಜೀವನವನ್ನು ಯಜ್ಞ ಅಂತ ಕರೀತಾರೆ, ಜಗಚ್ಚಕ್ರ ಅಂತ ಕರೀತಾರೆ, ಜಗಚ್ಚಕ್ರ ಅದನ್ನು ಭಗವದ್ಗೀತೆ ಹೇಳುತ್ತೆ. ಎಷ್ಟು ಚೆನ್ನಾಗಿರೋ ವಿಚಾರ ಅಂದರೆ, ಜಗಚ್ಚಕ್ರ ಅನ್ನೋ ಕಾನ್ಸೆಪ್ಟೇ ನಮಗೆ ಇಡೀ ವಿಶ್ವದ ಆಗುಹೋಗಗಳ ಹಿನ್ನೆಲೆ ಏನು ಅನ್ನೋದನ್ನು ಹೇಳ್ತಾ ಇತ್ತು. ಇದೆಲ್ಲ ಬರತಕ್ಕಂಥ ಅಧ್ಯಾಯ ಮೂರನೇ ಅಧ್ಯಾಯ, ತುಂಬ ಅಪೂರ್ವವಾದಂಥ ಅಧ್ಯಾಯ. ನಾಳೆ ದಿವಸ ಜಗಚ್ಚಕ್ರದ ಮತ್ತು ದೇವತೆಗಳ ಕಾನ್ಸೆಪ್ಟನ್ನು ನೋಡುತ್ತೇವೆ. ಒಂದು ಪ್ರಕಟಣೆ ಉಂಟು, ಒಂದೇ ನಿಮಿಷ. ಪರಮಪೂಜ್ಯ ಶ್ರೀಪಾದಗಳವರು, ಉಟ್ಟಿ ಸ್ವಾಮಿಗಳು, ಭಾವಿ ಪರ್ಯಾಯ ಪೀಠಾಧೀಶರು, ಶ್ರೀ ವಿದ್ಯಾಧೀಶ ಶ್ರೀಪಾದಗಳವರು ಇಲ್ಲಿಗೆ ಕಳೆದ ಬಾರಿ ಪ್ರವಚನ ಕಾಲಕ್ಕೆ ಒಂದು ದಿವಸ ಬಂದಿದ್ದರು. ಅವರು ಬಂದಾಗ ಒಂದು ಘೋಷಣೆ ಮಾಡಿದರು, ವಜ್ರ ಕವಚ ಕೃಷ್ಣನಿಗೆ ಸಮರ್ಪಣೆ ಆಗಬೇಕಾಗಿದೆ, ಅದು ತುಂಬ ವೆಚ್ಚದ ಕೆಲಸ, ಆಸಕ್ತರಾದ ಭಕ್ತರುಗಳೆಲ್ಲ ಅದಕ್ಕೆ ಯಥೋಚಿತವಾದ ಕಾಣಿಕೆಯನ್ನು ಸಲ್ಲಿಸಬಹುದು ಅಂತ ಹೇಳಿ ಅವರು ಘೋಷಣೆ ಮಾಡಿ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕರಪತ್ರ ಹೊರಡಿಸಿದ್ದಾರೆ, ಯಾರು ಎಷ್ಟೆಷ್ಟು ಕೊಟ್ಟರೆ ಯಾವ್ಯಾವ ಗುಂಪಿಗೆ ಸೇರಬಹುದು ಅಂತ ಹೇಳಿ ಒಂದು ದೊಡ್ಡ ಪಟ್ಟಿನೇ ಹೊರಡಿಸಿಬಿಟ್ಟಿದ್ದಾರೆ. ಅದು 2,50,000, 1,00,000, 50,000, 30,000, 20,000, 15,000, 10,000, 5,000, 3,000, 500, ಅಲ್ಲಿವರೆಗೂ ಒಂದು ಅನೇಕ ಹಂತದಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದಲ್ಲಿ ಬೇಕಾದರೂ ಸೇರಿದರೂ ಕೂಡ ಒಟ್ಟು ಸೇರೋದು ಮುಖ್ಯ, ಇನ್ನು ಶಕ್ತಿ ಅನಂತರದ್ದು, ಸೇರಬೇಕು ಅನ್ನೋದು ಮನೋಭಾವ, ಅದು ತಕ್ಕಂತೆ ಶಕ್ತಿ ಎಷ್ಟಿರುತ್ತೋ ಅಷ್ಟು ಮಾಡೋದು ಉತ್ತಮ ಪಕ್ಷ. ಇನ್ನು ಅದು ಯಾವ ರೀತಿಯಲ್ಲಿ ಒಟ್ಟಿಗೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥವರಿಗೋಸ್ಕರ ಒಂದು ಹೊಸ ಯೋಜನೆಯನ್ನು ಸ್ವಾಮಿಗಳು ಮಾಡಿದ್ದಾರೆ. ಆ ಯೋಜನೆ ಏನು ಅಂದರೆ, ಹುಂಡಿ ಡಬ್ಬೆಗಳು ಅಂತ ಹೇಳಿ ಇಲ್ಲಿ ತಂದೆ ಕಾರ್ಯಕರ್ತರು ವಸಂತಕುಮಾರ್ ಪರಿಗೆಯವರು, ರಾಮದಾಸ್ ತಂತ್ರಿಗಳು ತಂದಿದ್ದಾರೆ, ಸ್ವಾಮಿಗಳ ಕಡೆಯಿಂದ ಹುಂಡಿಗಳು ಡಬ್ಬೆಗಳು ತಂದಿದ್ದಾರೆ. ಆ ಡಬ್ಬದಲ್ಲಿ ದಿವಸಕ್ಕೆ 3 ರೂಪಾಯಿ ಅಂತ ಹಾಕೋದು, ಬೆಳಗ್ಗೆ ಮಧ್ಯೆ 1 ರೂಪಾಯಿ, ಮಧ್ಯಾಹ್ನ 1 ರೂಪಾಯಿ, ಸಾಯಂಕಾಲ 1 ರೂಪಾಯಿ. ಅದು ಸ್ವಾಮಿಗಳು ಹೇಳಿದರು, ಒಂದೊಂದು ಸಂಧ್ಯಾವನ ಕಾಲಕ್ಕೆ 1 ರೂಪಾಯಿ ಹಾಕೋದು ಅಂತ ಹೇಳಿ. ಒಂದೊಂದು ಸಂಧ್ಯಾವನ ಕಾಲಕ್ಕೆ 1 ರೂಪಾಯಿ. ನಮ್ಮ ಬುದ್ಧಿವಂತರು ಒಂದೇ ಸಂಧ್ಯಾವನಿ ಮಾಡೋರಾದರೆ 1 ರೂಪಾಯಿ ಹಾಕಬೇಕು, ಹಾಗೆಲ್ಲ ಮಾಡಬಾರ್ದು. ಮತ್ತೆ ಅವ್ರು ಸಂಧ್ಯಾವನಿ ಎಲ್ಲ ಮಾಡಬೇಕಾದ್ರೆ ಕಡ್ಡಾಯ ಆದರೆ 3 ರೂಪಾಯಿ ಹಾಕೋದು ಕಡ್ಡಾಯನೇ, ಇಲ್ಲ ಒಟ್ಟಿಗೆ 3 ರೂಪಾಯಿ ಒಂದೇ ಸರ್ತಿ ಹಾಕಿದರೂ ಕೂಡ ಸರಿನೇ. ಈ ರೀತಿ ಹಾಕಿದರೆ ಸರಿಯಾಗಿ 16 ತಿಂಗಳಿಗೆ ಅದು 1,500 ರೂಪಾಯಿ ಆಗುತ್ತೆ. 1,500 ರೂಪಾಯಿ ಕೊಟ್ಟಾಗ 3 ಗ್ರಾಮ್ ಚಿನ್ನ ಕೊಟ್ಟಷ್ಟು ಅದಕ್ಕೆ ಬರುತ್ತೆ. ಆ ಕೃಷ್ಣನ ಕವಚಕ್ಕೆ ವಜ್ರನೂ ಬೇಕು, ಚಿನ್ನನೂ ಬೇಕಲ್ಲ, ಅದರಲ್ಲಿ ಅದು ಪಾಲ್ಗೊಳ್ತಕ್ಕಂಥ ಪುಣ್ಯ ಬರುತ್ತೆ. ಆದ್ದರಿಂದ ಆ ಡಬ್ಬೆಯನ್ನು ಇಸ್ಕೊಂಡುಬಿಟ್ಟು ಅಧಿಕೃತವಾಗಿ ಅದಕ್ಕೆ ಒಂದು ರಸೀದಿ ತೊಗೊಂಡುಬಿಟ್ಟು ಅದನ್ನು ಹೇಗೋ 2 ವರ್ಷದ ಪರ್ಯಾಯದ ಅವಧಿಯೊಳಗೆ ಮುಗಿಯೋದರಿಂದ ಅದು ಆ ಕೃಷ್ಣನಿಗೆ ಸ್ವತಃ ಸಮರ್ಪಿಸಿಬಿಟ್ರೆ ಶ್ರೀಪಾದಂಗಳವರು ಅದನ್ನು ವಜ್ರ ಕವಚದ ಸೇವೆಗೆ ವಿನಿಯೋಗ ಮಾಡಿಬಿಟ್ಟು ಅದರ ಪ್ರಸಾದ ರೂಪವಾಗಿ ಒಂದು ಬೆಳ್ಳಿಯ ನಾಣ್ಯವನ್ನು ಪ್ರತಿಯೊಬ್ಬ ಹುಂಡಿಯ ಸೇವೆ ಸಲ್ಲಿಸಿದವರಿಗೆ ಕೊಡ್ತಾ ಇದ್ದಾರೆ, ಅದರ ಪ್ರಯೋಜನವನ್ನು ಪಡೆಯಬೇಕು ಅಂತ ಹೇಳಿ ಕಳಿಸಿದ್ದಾರೆ. ಇಲ್ಲಿ ಆಸಕ್ತರಾದವರೆಲ್ಲ ಶ್ರೀ ವಸಂತಕುಮಾರ್ ಪರಿಗಿ ಕಾರ್ಯಕರ್ತರು ಅವರ ಮೂಲಕ ಮತ್ತು ರಮೇಶ್ ದೇಶಪಾಂಡೆ ಅವರ ಹತ್ರ ಇದೆ, ಅವರೆಲ್ಲ ಇಲ್ಲಿದ್ದಾರೆ. ಅಲ್ಲಿ ಹೊರಗಡೆ ಪುಸ್ತಕ ಮಾರಾಟ ಸ್ಥಳದೊಳಗೆ ಅದಕ್ಕೆ ವ್ಯವಸ್ಥೆ ಮಾಡಿರ್ತಾರೆ, ಅದನ್ನು ಪಡ್ಕೊಳ್ಬಹುದು. ಇವಾಗ 2-3 ದಿವಸದಕ್ಕೆ ಅವಕಾಶ ಉಂಟು, ಎಲ್ಲರೂ ಕೂಡ ಅದು ಉಪಯೋಗ ಮಾಡಿಕೊಳ್ಬೇಕು ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿದೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದ ವೋಚಮಹಂ ತೇನ ಪ್ರಿಯತಾಂ ಕಮಲಾಲಯಃ.